ಪರಿಚ್ಛಿನ್ನತ್ವವನ್ನು ಹೇಳ್ತಾ ಇಲ್ಲ, ಅದರಿಂದಾಗಿ ಭಾಗಾತೀತ ಅಂತ ಕರೀತಾರೆ. ವಸ್ತುತಃ ಪರಿಚ್ಛಿನ್ನತ್ವ ಆತ್ಮನೋಪಿ ಭೇದಾಂಗೀಕಾರಾತ್ ಅನೇಕಾಂತಿಕಂ. ವಸ್ತುತಃ ಪರಿಚ್ಛಿನ್ನತ್ವ ಆತ್ಮನೋಪಿ ಭೇದಾಂಗೀಕಾರಾತ್ ಅನೇಕಾಂತಿಕಂ. ಪ್ರತ್ಯಕ್ಷ ಬಾಧಿತಂತೆ ಜಗನ್ಮಿಥ್ಯಾತ್ವಂ ಇಷ್ಟು ಹೇಳಿ, ಜಗನ್ಮಿಥ್ಯಾತ್ವ ದಿಸ್ ಈಸ್ ಎಲ್ಲ ಹೇಳಿದ ಕಾರಣಗಳೆಲ್ಲ ತಪ್ಪು ಅಂತ ಹೇಳಿಬಿಟ್ಟು ನಾವು ಕಾರಣ ಕೊಡ್ತೀವಿ. ತಗೋ, ಈಗ ನೀನು ಪ್ರತ್ಯಕ್ಷದಿಂದ ಕೊಡಲಿಕ್ಕಾಗಲಿಲ್ಲ, ಅನುಮಾನದಿಂದ ಆಗಲಿಲ್ಲ, ಆಗಮದಿಂದ ಆಗಲಿಲ್ಲ, ನಾವೇನು ಮಾಡ್ತೇವೆ ಈಗ? ಪ್ರತ್ಯಕ್ಷನೂ ಕೊಡ್ತೇವೆ, ಅನುಮಾನವನ್ನು ಕೊಡ್ತೇವೆ, ಆಗಮನೂ ಕೊಡ್ತೇವೆ. ಯಾವುದಕ್ಕೋಸ್ಕರ? ಸತ್ಯ ಅಂತ ಹೇಳೋದಕ್ಕೋಸ್ಕರ. ಅರ್ಥ ಆಯ್ತಾ? ಸತ್ಯ ಅಂತ ಹೇಗೆ ಗೊತ್ತಾಗಿದೆ ನಿಮಗೀಗ? ಪ್ರತ್ಯಕ್ಷ ಬಾಧಿತಂತೆ ಜಗನ್ಮಿಥ್ಯಾ, ಪ್ರತ್ಯಕ್ಷ ಸಿದ್ಧವಾಗಿಬಿಟ್ಟಿದೆ ಜಗತ್ತಿನ ಜಗ ಸತ್ಯ ಅಂತ ಪ್ರತ್ಯಕ್ಷ ಸಿದ್ಧವಾಗಿರೋದ್ರಿಂದ ಮಿಥ್ಯಾ ಅಂತ ಕರೆಯಕ್ಕೆ ಬರೋದಿಲ್ಲ. ಈಗ ಎಲ್ಲರೂ ಜಗತ್ತು ಏನಂತ ಕರಿತಿರೋದು ಇವತ್ತು? ಸದಿತಿ ಪ್ರತೀಯಮಾನತ್ವ. ಯಾವುದೇ ವಸ್ತುವನ್ನು ಒಂದು ಮಾತಿದೆ, ಒಂದು ವ್ಯಾಕರಣ ನಿಯಮ, ಅಸ್ಥಿ ಭವತ್ಯೋಹು, ಅಸ್ಥಿ ಮತ್ತು ಭವತಿ ಅನ್ನೋ ಪದಗಳನ್ನು ಏನೇ ಹೇಳಿದವರು ಸೇರಿಸ್ಕೋಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಅವರು ಏನರ್ಥ ಅದಕ್ಕೆ? ಇದ್ದಾರೆ, ಅದು ಇದೆ, ಇದೆ ಅಂತ ಹೇಳಿದ್ರೆ ಸರಿ, ಹೇಳಿದವರು ಇದೆ ಅಂತಲೇ ಅರ್ಥ ಅದಕ್ಕೆ. ಅರ್ಥ ಆಯ್ತಾ? ಅಂದಮೇಲೆ ಈ ಜಗತ್ತು ಪ್ರತ್ಯಕ್ಷದಿಂದ ಇದೆ ಅಂತ ಗೊತ್ತು, ಪ್ರತ್ಯಕ್ಷದಿಂದ ಕಾಣಿಸ್ತೀವಿ. ಕಾಣಿಸಿದ್ರೆ ಏನಂತ ಅರ್ಥ ಅದಕ್ಕೆ ಮುಂದೆ? ಸದಿತಿ ಪ್ರತೀಯಮಾನತ್ವ, ಸತ್ ಅಂತಲೇ ಅದಕ್ಕೆ ಅರ್ಥ. ನಚ ಪ್ರತ್ಯಕ್ಷ ಸಿದ್ಧ ಮನ್ನೇನ ಕೇನಾಪಿ ಬಾಧ್ಯಂ ದೃಷ್ಟಂ, ಎಂಥ ವಾಕ್ಯ ಇದು? ನಚ ಪ್ರತ್ಯಕ್ಷ ಸಿದ್ಧಂ ಅನ್ನೇನ ಕೇನಾಪಿ ಬಾಧ್ಯಂ ದೃಷ್ಟಂ. ಪ್ರತ್ಯಕ್ಷದಿಂದ ಯಾವುದು ಎಸ್ಟಾಬ್ಲಿಷ್ ಆಗುತ್ತೆ, ಸಿದ್ಧ ಅಂದರೆ ಎಸ್ಟಾಬ್ಲಿಷ್ ಆಗುತ್ತೆ, ಅದನ್ನು ಯಾವುದೂ ಕಾಂಟ್ರಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಪ್ರತ್ಯಕ್ಷದಿಂದ ಪ್ರೂವ್ ಆಗಿದ್ದನ್ನು ಯಾವ ಆಧಾರವೂ, ಬೇರೆ ಯಾವ ಆಧಾರವೂ ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ, ಡಿಸ್ಪ್ರೂವ್ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಪ್ರತ್ಯಕ್ಷ ಅಂಬೋದು ಅಲ್ಟಿಮೇಟ್ ಪ್ರೂಫ್. ಅದು ಯಾವುದ್ರ ಬಗ್ಗೆ? ಭೌತಿಕ ಪದಾರ್ಥದ ಬಗ್ಗೆ. ಪ್ರತ್ಯಕ್ಷ ಫೈನಲ್. ಜೊತೆಗೆ ಚಂದ್ರ, ಆಗ ನೋಡ್ರಿ, ಹಾಗೇ ಹೇಳ್ತಿರಲ್ಲ, ಚಂದ್ರನ ನೋಡ್ತೇವೆ, ಚಂದ್ರ ಎಷ್ಟು ಕಾಣಿಸ್ತಾನೆ ನಮಗೀಗ? ಅಂಗೈಗೆಲ್ಲ ಕಾಣಿಸ್ತಾನೆ. ಸೊ ಪ್ರತ್ಯಕ್ಷ ಸುಳ್ಳಾಗಲಿಲ್ವಾ? ಇಲ್ಲಿ ಅವ್ನು ವಾದ ಇತ್ತು, ಪ್ರತ್ಯಕ್ಷ ಸುಳ್ಳಾಗಲಿಲ್ವಾ? ಇಂಥ ಪ್ರಶ್ನೆಗೆಲ್ಲ ಆಚಾರ ಇನ್ನೊಂದು ಬೇಕಾದ್ರೆ ಅವಾಯ್ಡ್ ಮಾಡಬೇಕಿತ್ತು, ಆಚಾರ ಮಾಡೋದಿಲ್ಲ, ಎಲ್ಲದನ್ನು ಕರೆಕ್ಟಾಗಿ ಉತ್ತರ ಕೊಟ್ಬಿಟ್ಟು ನಮ್ಮ ಸಂಶಯ ಬರದಂತೆ ಮಾಡ್ತಾರೆ. ಚಂದ್ರ ಇರೋದು ಎಷ್ಟು ಸಾವಿರಾರು ಕಿಲೋಮೀಟರ್ ಎತ್ತರ ಡಯಾಮೀಟರ್ ಇದೆ ಆತನಿಗೆ. ನಮಗೆ ಕಾಣಿಸ್ತಿರೋದು ಏನಂತ ಈಗ? ಬರೀ ಅಂಗೈ ಆಗಲ್ಲ, ಪ್ರತ್ಯಕ್ಷ ತಪ್ಪಾಗಲಿಲ್ಲ ಈಗ? ಅದಕ್ಕೆ ಹೇಳ್ತಾರೆ ದಡ್ಡ, ಇಲ್ಲಿ ಚಂದ್ರ ಅಂಬದು ತಪ್ಪಾಯ್ತಾ? ಯಾವ ತಪ್ಪಾಯ್ತು? ಚಂದ್ರ ಅಂಬದು ತಪ್ಪಾಗಲಿಲ್ಲ, ಯಾವ ತಪ್ಪಾಯ್ತು? ಪರಿಮಾಣ ಮಾತ್ರ ತಪ್ಪಾಯ್ತು. ಅದಕ್ಕೇನು ಕಾರಣ? ದೂರ ಇದೆ, ಅದಕ್ಕೆ ಹಾಗಾಗಿ. ದೂರದಲ್ಲಿ ವೃಕ್ಷನೇ ಹೇಗೆ ಕಾಣಿಸ್ತದೆ? ದೂರದ ವೃಕ್ಷ ನಮ್ಗೆ ಹೇಗೆ ಕಾಣಿಸ್ತದೆ? ದೂರದ ಬೆಟ್ಟ ನುಣುಗೆ ಅಂತ ಒಂದು ಗಾದೆ ಇದೆ, ದೂರದ ಬೆಟ್ಟ ನುಣುಗೆ ಎಷ್ಟು ವೃಕ್ಷ ಇದ್ರೂ ಕಣ್ಣಿಗೆ ಕಾಣೋದೇ ಇಲ್ಲ. ಸೊ ಅದು ಎಂಥ ಪ್ರತ್ಯಕ್ಷ? ಅದು ಪಟು ಪ್ರತ್ಯಕ್ಷ ಅಲ್ಲ. ಪಟು ಪ್ರತ್ಯಕ್ಷ ಅಂದ್ರೇನು? ಕ್ಲಿಯರ್ ಪ್ರತ್ಯಕ್ಷ ಅಲ್ಲ. ಎಂಥ ವೇಗ ಪ್ರತ್ಯಕ್ಷ? ಅದು ಬಿಕಾಸ್ ಆಫ್ ದಿ ಡಿಫೆಕ್ಟ್. ಮತ್ತೆ ಹಿಂದೆ ಹೇಳಿದೆ, ಪ್ರತ್ಯಕ್ಷಕ್ಕೆ ಏನೇನು ಇರಬಾರ್ದು? ಸಾಮೀಪ್ಯ ಇರಬಾರ್ದು, ಅತಿ ಸಾಮೀಪ್ಯ ಇರುವ, ಅತಿ ದೂರಸ್ಥತ್ವ ಇರಬಾರ್ದು. ಹಿಂದೆ ಡಿಫೈನ್ ಮಾಡಿಬಿಟ್ಟಿದ್ದೇವೆ. ಚಂದ್ರ ಕಾಣೋದಕ್ಕೇನು ಕಾರಣ ಅಂದರೆ ಅತಿ ದೂರ ಇರೋದ್ರಿಂದ ಕಾಣೋದಿಲ್ಲ. ಆದ್ದರಿಂದ ಇಲ್ಲಿ ಪ್ರತ್ಯಕ್ಷ ಒಂದರಷ್ಟಿಂದ ಕರೆಕ್ಟ್ ಅದು. ಯಾಕೆ ಚಂದ್ರ ಅಂಬೋದ್ರ ಬಗ್ಗೆ ವಿವಾದ ಇಲ್ಲ. ಚಂದ್ರನ ಯಾರು ಸೂರ್ಯ ಅಂತ ಕರೆಯೋದಿಲ್ಲ, ಸೂರ್ಯನ ಯಾರು ಚಂದ್ರ ಅಂತ ಕರೆಯೋದಿಲ್ಲ. ಇದಕ್ಕೇನು ಆಧಾರ? ಪ್ರತ್ಯಕ್ಷನೇ ಆಧಾರ. ಆ ಬಗ್ಗೆ ಪ್ರತ್ಯಕ್ಷ ಸರಿ ಹೋಯ್ತಿಲ್ಲ. ಈಗ ಇಲ್ಲಿ ಉಳಿದ ಪ್ರಾಬ್ಲಮ್ ಎಲ್ಲಿದೆ ನಿನಗೀಗ? ಪ್ರಾದೇಶತ್ವ. ಅದು ದೂರದಿಂದ ಏನೋ ಒಪ್ಪೋದಿಲ್ಲ ಅಷ್ಟೇ. ಮತ್ತು ತಮಾಷೆ ಅಂದರೆ ಪ್ರತ್ಯಕ್ಷ ಅದು ನೋಡ್ಬೇಕಾದ್ರೆ ಹೇಳುತ್ತೆ, ಚಂದ್ರ ಹೌದು, ಡಿಸ್ಟೆನ್ಸ್ ಬಗ್ಗೆ ಅಥಾರಿಟಿ ಅಲ್ಲ ಅಂತ ಹೇಳ್ಬಿಡುತ್ತೆ. ಡಿಸ್ಟೆನ್ಸ್ ಯಾರೋ ಒಬ್ರು ಕಣ್ಣಿಗೆ ಕಾಣ್ತಾರೆ, ಅವ್ರು ಕಂಡಿದ್ದು ನಮ್ಗೆ ಗ್ಯಾರಂಟಿ. ಆ ರೋಗ ಇದೆಯಲ್ಲ ನಮ್ಗೆ ಗೊತ್ತಿಲ್ಲ, ಡಾಕ್ಟ್ರಿಗೆ ಕೇಳಬೇಕು ಅಂತ ಹೇಳ್ತಾರೆ. ರೋಗ ಅವರು ನಮಗೆ ಸೇರಿದ ವಿಚಾರ, ಯಾರು ಸೇರಿದ ವಿಚಾರ ಅದು? ಅದಕ್ಕೆ ಎಕ್ಸಾಮಿನ್, ಡಾಕ್ಟ್ರೇ ಎಕ್ಸಾಮಿನ್ ಮಾಡಬೇಕು ಅಂತಾನೆ ಕೊನೆಗೆ. ಇನ್ನು ಮುಂದೆ ಬಂದ್ಬಿಡೋದು ಅಷ್ಟೇ, ಆಮೇಲೆ ಪರಿಚಯ ಆಗುತ್ತೆ. ಇನ್ನು ಯಾವಾಗ ಇದು ಮಾಡ್ತಾರೆ ಯಾವರು ನೋಡಿದ ಡಾಕ್ಟರು ಕೂಡ ಅದನ್ನು ಯಾವಾಗ ಕರೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ? ಯಾವಾಗ ಟೆಸ್ಟ್ ಮಾಡಿದ ಮೇಲೆ ಮಾತ್ರ. ಅಂದಮೇಲೆ ಅದು ಕಣ್ಣಿಗೆ ಕಾಣೋ ಪದಾರ್ಥ ಅಲ್ಲದು. ಅರ್ಥ ಆಯ್ತಾ? ಈಗ ಕಣ್ಣಿಗೆ ಕಂಡಿದ್ರ ಬಗ್ಗೆ ಪ್ರತ್ಯಕ್ಷ ಏನು ಮಾಡುತ್ತೆ? ಅಶೂರ್ ಮಾಡುತ್ತೆ, ನಾನು ತಿಳ್ಕೊಂಡಿದ್ದು ಕರೆಕ್ಟ್ ಅಂತ ಹೇಳುತ್ತೆ. ಇದು ಯೋಚಿಸಿ, ಇದೆಲ್ಲ ಪ್ರಮಾಣದ ವ್ಯವಸ್ಥೆ ಇದು. ಈ ಬಗ್ಗೆ ಯೋಚನೆ ಮಾಡದೆ ಮಾತಾಡಿದ್ರೆ ತಪ್ಪಾಗುತ್ತೆ. ಹಿಂದೆ ಹೇಳಿದ್ದು ಪ್ರಾಮಾಣ್ಯಂಚ ಸ್ವತಃ, ಪ್ರಾಮಾಣ್ಯಂಚ ಸ್ವತಃವ ಸಿದ್ಧಂ. ಗೊತ್ತಾಯ್ತಾ? ಪ್ರಾಮಾಣ್ಯ ಸ್ವತಃ ಸಿದ್ಧವಾದದ್ದು ಅಂತ ಅರ್ಥ ಮಾಡಿಕೊಂಡಾಗ ಗೊಂದಲ ಇಲ್ಲವೇ ಇಲ್ಲ. ಈಗ ಚಂದ್ರ ಪ್ರಾದೇಶತ್ವಾದಿ ವಿಷಯಂತೂ ದೂರಸ್ಥತ್ವಾದಿ ದೋಷಯುಕ್ತತ್ವಾದ ಅಪಟು, ಪಟು ಪ್ರತ್ಯಕ್ಷ, ಅಪಟು ಪ್ರತ್ಯಕ್ಷ, ಎಲ್ಲ ಕ್ಲಾಸಿಫಿಕೇಶನ್ ಇನ್ನೇ ನೋಡಿದ್ವಿ. ಸಾವಕಾಶ, ನಿರವಕಾಶ, ಪ್ರಬಲ, ದುರ್ಬಲ, ಪಟು, ಅಪಟು. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಉಪಜೀವ್ಯ, ಉಪಜೀವಕ, ಹೀಗೆಲ್ಲ ವೆರೈಟಿಗಳು. ಗೊತ್ತಾಯ್ತಿಲ್ಲ? ಉಪಜೀವ್ಯ ಪ್ರಮಾಣ, ಉಪಜೀವಕ ಪ್ರಮಾಣ, ಸಾವಕಾಶ ಪ್ರಮಾಣ, ನಿರವಕಾಶ ಪ್ರಮಾಣ. ಆದ್ರಿಂದಾಗಿನೇ ಪ್ರಬಲ, ದುರ್ಬಲ, ಇಲ್ಲಿ ಪಟು, ಅಪಟು. ಪ್ರತ್ಯಕ್ಷದಲ್ಲಿ ಪಟು ಆಗಮಕ್ಕೆ ಹೋದಾಗ ಸಮಾಧಿ ಭಾಷಾ, ಗುಹ್ಯ ಭಾಷಾ, ತುಂಬ ವ್ಯತ್ಯಾಸ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಬರೋದಿಲ್ಲ. ಅವ್ರು ಏನು ಮಾಡಿದ್ದು? ಕಣ್ಣಿ ಕಟ್ಟಕ್ಕೆ ಒಂದೇ ಲೆಕ್ಕ ಎಲ್ಲದಕ್ಕೂ ಕೂಡ. ಪ್ರತ್ಯಕ್ಷ ಅಂದ್ರೆ ಮೋಸ ಆಯ್ತಿಲ್ಲ, ಮೋಸ 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 ಅದೇ ಮಾತಾಡ್ತಿದ್ರು. ಗತಿ ಏನಾಗ? ಆ ಮೋಸದ ಅಲ್ಲಿ ಆಗಿದ್ದು ಪ್ರತ್ಯಕ್ಷನೇ ಅಲ್ಲ. ಫಸ್ಟ್ ಆಫ್ ಆಲ್ ಇನ್ನು ಕರೆ ಡಿಫೆಕ್ಟಿವ್ ಪ್ರತ್ಯಕ್ಷ ಅಂಬುದು ಏನದು? ನೋ ಪ್ರತ್ಯಕ್ಷ. ಡಿಫೆಕ್ಟಿವ್ ಪ್ರತ್ಯಕ್ಷ ಅಂಬುದು ನೋ ಪ್ರತ್ಯಕ್ಷ ಅಂದರೆ ಪ್ರತ್ಯಕ್ಷದ ಕೇಸೇ ಅಲ್ಲ ಆ ಲೆಕ್ಕದೊಳಗೆ. ಅದು ಅದನ್ನು ಎಕ್ಸಾಂಪಲ್ ತೊಗೊಂಡು ಎಲ್ಲ ಇದು ಮಾಡ್ತಾ ಹೋಗಿಬಿಟ್ರೆ ತಪ್ಪಾಗಲಿಲ್ಲ. ಅದು ತಪ್ಪು ದೃಷ್ಟಾಂತ ಇಟ್ಕೊಂಡು ಅದನ್ನೇ ಅದರಿಂದನೇ ಒಂದು ಥೀರಿ ಡೆಡ್ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಅದನ್ನು ಯಾರೋ ಯೋಚನೆ ಮಾಡೋಕ್ಕೆ ಹೋಗಲಿ ಅವರೇ ಸಿಕ್ಕಾಕೋಬಿಟ್ರೆ ಅವ್ರ ಕೈಲಿ. ನಚ ಜಗತ್ ಪ್ರತ್ಯಕ್ಷ ಅಪಟುತ್ವೇ ಕಿಂಚಿನ್ಮಾನಂ, ನಚ ಜಗತ್ತು ಅಜ್ಞಾನಜನ್ಯತ್ವೇ ಕಿಂಚಿನ್ಮಾನಂ. ಸ್ವಾಮಿ, ಜಗತ್ತು ಅಜ್ಞಾನದಿಂದ ಕಾಣುತ್ತೆ ಅಂತ ಕೇಳಿದರೆ ಆಯಿತು, ನಮಗೆ ಅಜ್ಞಾನ ನಮಗೆ ಕಂಡ್ರೆ ತಪ್ಪು ಅಂತ ತಿಳ್ಕೊಂಡು ದೇವರಿಗೆ ಕಾಣುತ್ತಲ್ಲಯ್ಯ, ಇನ್ನೇನು ಹೇಳ್ತೀಯ ಅದಕ್ಕೀಗ? ಅದು ನೋಡು ಅರ್ಜುನ, ಪ್ರತ್ಯವೇ ನೋಡಿ ಇಲ್ಲಿ ಪಶ್ಯಮೇ ಯೋಗಮೈಶ್ವರಂ ಅಂತ ಹೇಳ್ತಾ ಏನೇ ಏನೇ ನೋಡಬೇಕಿದೆ ಕಣ್ಣಿಗೆ ಬೇಕ. ಏಕಸ್ತಂ ಜಗತ್ ಕೃಷ್ಣಂ ಪ್ರವಿಭಕ್ತಂ ಅನೇಕಥಾ, ಇಡೀ ಜಗತ್ತನ್ನು ನೋಡು ಎಷ್ಟು ಭಾಗ ಇದೆ ನೋಡು ಅಂತ ಪರಮಾತ್ಮ ಹೇಳ್ತಾರೆ. ಅಂದಮೇಲೆ ಅದು ಸುಳ್ಳಾಗೋ ಚಾನ್ಸೇ ಇಲ್ಲ. ನಿನ್ನ ಹೇಳಿದೆ ಇಂದ್ರ ಐದುರ್ಜಾಲಿಕನಿಗೆ ಆ ತಾನು ಮಾಡಿದಂಥ ಸೃಷ್ಟಿ ಮಾಡಿದ ವಸ್ತು ಕಣ್ಣಿಗೆ ಕಾಣೋದಿಲ್ಲ. ಅರ್ಥ ಆಯ್ತಾ? ಕಾಣೋದು ಯಾರಿಗೆ? ಉಳಿದವರಿಗೆ ಮಾತ್ರ. ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ, ಪರಮಾತ್ಮ ನೋಡ್ತಾ ಇದ್ದಾನೆ ಅಂದಮೇಲೆ ಅದೇನಾಯ್ತದು? ಸತ್ಯವಾಯಿತು ಹೊರತು ಸುಳ್ಳಾಗಲಿಲ್ಲ ಅಂತ ತಿಳಿಬೇಕು. ಈಶು ಅನೀಶು ಅಪರೋಕ್ಷ ದೃಶೋ ಮಿಥ್ಯಾದರ್ಶನಂ ನಾ ಕ್ವಚಿತ್ ಭವೇತ್. ಅಪರೋಕ್ಷ ದೃಶ್ಯ ಅಲ್ಲಿ ಎರಡರ್ಥ. ಅಪರೋಕ್ಷ ಜ್ಞಾನಿಗಳಿಗೆ ತಪ್ಪು ಕಾಣೋದಿಲ್ಲ, ಅಥವಾ ಒಂದು ವಸ್ತುವನ್ನು ಪ್ರತ್ಯಕ್ಷ ನೋಡೋನಿಗೆ ಅದು ಸರಿಯಾಗಿ ನೋಡೋನಿಗೆ ತಪ್ಪು ಕಾಣೋ ಸಾಧ್ಯತೆ ಇಲ್ಲ. ಕೆಲಸಕ್ಕೆ ನೋಡಿದೆಯಾ ಅಂತ ಹೇಳ್ತಾರೆ, ಇನ್ಸರ್ಟ್ ನೋಡ್ತೀನಿ ಅಂತ ಹೇಳ್ತಾರೆ. ನೋಡ್ಬಿಟ್ಟು ಈಗ ಹೇಳ್ತೇನೆ ಗ್ಯಾರಂಟಿ ಇದಲ್ಲ ಅಂತ ಹೇಳ್ತಾರೆ. ಪ್ರತ್ಯಕ್ಷದ ಬಗ್ಗೆ ಅವನು ಪರೀಕ್ಷೆ ಮಾಡ್ತಾನೆ, ತನ್ನ ಪ್ರತ್ಯಕ್ಷದ ಸರಿ ಇದೆಯಲ್ಲ ಅಂತ ಏನು ಮಾಡ್ತಾನೆ ಅವನು ಪರೀಕ್ಷೆ ಮಾಡಿ ಹೇಳ್ತಾನೆ. ಅರ್ಥ ಆಯ್ತಾ? ಅದೆಲ್ಲ ಯೋಚನೆ ಮಾಡಬೇಕು. ಈ ಕಾಂಕೇವ್ ಲೆನ್ಸ್ ಇದೆ, ಕಾನ್ವೆಕ್ಸ್ ಲೆನ್ಸ್ ಇದೆ, ಅಲ್ಲಿ ಕಾಣೋ ರೀತಿಯೇ ಬೇರೆ. ನಮಗೆ ಗೊತ್ತದು ಬಿಕಾಸ್ ಆಫ್ ಕಾನ್ವೆಕ್ ಆಗಿರೋದ್ರಿಂದ ಸರಿಯಾಗಿ ಕಾಣೋದಿಲ್ಲ, ನೋಡೇ ಮಾತಾಡಿಬಿಡ್ತೇವೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪ್ರತ್ಯಕ್ಷದ ಬಗ್ಗೆ ಪ್ರತ್ಯಕ್ಷ ಸಾಕ್ಷಿ ಸರ್ಟಿಫೈ ಮಾಡುತ್ತೆ, ಇದು ಸರಿ ಇದು ತಪ್ಪು ಅಂತೇಳಿ. ಅದು ಸರಿಯಾದ ಪ್ರತ್ಯಕ್ಷದಿಂದ ಕಂಡ ಮೇಲೆ ಕೈ ಬಿಡಲಿಕ್ಕೆ ಬರೋದಿಲ್ಲ. ಈಶೋ ಅನೀಶೋ ಜಗನ್ ಮಿಥ್ಯಾ ನ ಪೂಜ್ಯೋ ಗುರು ನಿತ್ಯಪಿ ಏಕ ಆತ್ಮ ಪರಬ್ರಹ್ಮ ಭಾವೋ ಮುಕ್ತಿರಿತಿ ಹ್ಯಪಿ ಏವಮಾದಿ ವಿರುದ್ಧಾನಿ ವಚನಾನ್ಯಥ ಯುಕ್ತಯಃ ಪ್ರಮಾಣೈಹಿ ಬಹುಭಿರ್ಜ್ಞೇಯಾಃ ಆಭಾಸಾಯಿತಿ ವೈದಿಕೈಹಿ ವೇದ ವೇದಾನುಸಾರೇಷು ವಿರೋಧೇ ಅನ್ಯಾರ್ಥ ಕಲ್ಪನಾ ಇತರಾಣಿ ವಿರುದ್ಧಾನೆ ಪ್ರಣಂಬ ಭ್ರಮಜಾನ್ಯಪಿ ಇತಿ ವ್ಯಾಸಸ್ಮೃತಿ. ಎಷ್ಟು ವಿಷಯ ಬಂದಿದೆ ಕೊಟೇಶನ್ನೊಳಗೆ. ಈಶಃ ಅನೀಶಃ, ದೇವರು ದೇವರಲ್ಲ, ಜಗನ್ ಮಿಥ್ಯ ಜಗತ್ತು ಮಿಥ್ಯೆ, ನ ಪೂಜ್ಯೋ ಗುರುಹು ಗುರುಗಳು ಪೂಜ್ಯರಲ್ಲ, ಏಕಃ ಆತ್ಮ ಒಬ್ಬನೇ ಆತ್ಮ, ಪರಬ್ರಹ್ಮ ಭಾವ ಮುಕ್ತಿ ಬ್ರಹ್ಮೈಕ್ಯವೇ ಮುಕ್ತಿ, ಏವಮಾದಿ ಎಂಥ ಮಾತುಗಳಿವೆಯಲ್ಲ ವಿರುದ್ಧಾರಿ ವಚನಾನ್ಯಥ ಯುಕ್ತಯ, ಇವೆಲ್ಲ ಪ್ರಮಾಣ ವಿರುದ್ಧವಾದ ಮಾತುಗಳು, ಇವನು ನಂಬಬಾರದು ಅಂತ ಹೇಳ್ತಾ ಇದ್ದಾರೆ. ವ್ಯಾಸಸ್ಮೃತಿ ಏನೇಳುತ್ತೆ? ಜಗನ್ಮಿಥ್ಯ ಅಂದರೆ ತಪ್ಪು ಅಂತ ಹೇಳುತ್ತೆ. ಹೌದಲ್ಲ, ನೀವು ಜಗನ್ಮಿಥ್ಯ ಹೇಳ್ತಿದ್ದೀರಿ, ಆಗಮ ವಿರುದ್ಧ ಆಯ್ತಲ್ಲ ನಿಮಗೀಗ, ಆಗಮ ವಿರುದ್ಧ ಮಾಡ ಮಾತಿದ್ದು. ಮತ್ತು ಭಗವದ್ಗೀತೆಯಲ್ಲಿ ಹೇಳಿದೆ, ಅಸತ್ಯಮ್ಮ ಪ್ರತಿಷ್ಠಂತೆ ಜಗದಾಹುರ ಅನೀಶ್ವರ. ಯಾರು ಜಗತ್ತನ್ನು ಅಸತ್ಯ ಅಂತ ಕರೀತಾರೆ ಅವರೆಲ್ಲ ಯಾರವರು? ಆಸುರ ಸ್ವಭಾವದವರು ಅಂತ ಪರಮಾತ್ಮ ಹೇಳುತ್ತಾರೆ. ಎಷ್ಟು ಆಧಾರ ಬೇಕು ನಿಮಗೆ? ಅದೇ ರೀತಿ ಅಲ್ಲರಿ ಬೇರೆ ಇನ್ನೊಂದು ಹೇಳ್ತಾರೆ. ಹಾಗಿದ್ರೆ ಆಗಮದಲ್ಲಿ ಬಂದಿದೆ ಅಂತ ಕೇಳಿದರೆ, ವೇದ ವೇದಾನುಸಾರೇಶು ವಿರೋಧೇ ಅನ್ಯಾರ್ಥ ಕಲ್ಪನ, ವೇದಗಳಲ್ಲಾಗಲಿ ವೇದ ವಿರೋಧ ವೇದಕ್ಕನುಸಾರಿಯಾದ ಗ್ರಂಥಗಳಲ್ಲ ಏನಾದರೂ ವಿರುದ್ಧವಾದ ಮಾತು ಕಂಡ್ರೆ ಏನು ಮಾಡಬೇಕು? ನಿಮಗೆ ಅರ್ಥ ಆಗಿಲ್ಲ ಅಂತೇಳ್ಬಿಟ್ಟು ಬೇರೆ ಅರ್ಥ ಮಾಡಬೇಕದು. ಮೊನ್ನೆ ಬಂದಿದ್ದು ಕಥಾರಿಷ್ಣದಲ್ಲಿ, ಅನ್ಯಾರ್ಥೈವ ಆಗಮಸ್ಯ ವಕ್ತವ್ಯ ಸಾಧ್ಯ ಸಿದ್ಧಯೇ. ಬೇರೆ ಅರ್ಥ ಹೇಳಬೇಕು, ಅವ್ರು ಸುಳ್ಳು ಅಂತ ಹೇಳಬಾರದು. ಗೊತ್ತಾಯ್ತಾ? ದೃಷ್ಟಾಂತ ಇದೆ, ಇದು ಅದ್ವೈತಿಗಳೇನೆ. ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರಿಬೇಕಾದ್ರೆ ಎರಡನೇ ಅಧ್ಯಾಯದೊಳಗೆ ಅವಿರೋಧಾಧ್ಯಾಯ ಹೆಸರು ಮೃದಬ್ರವೀತ್ ಅಂತ ವೇದವಾಕ್ಯ. ಮೃದಬ್ರವೀತ್, ಮೃದಬ್ರವೀತ್ ಅಂದ್ರೇನು? ಮಣ್ಣು ಮಾತಾಡಿತು ಅಂತ ಅರ್ಥ. ವೇದವ್ಯಾಸರು ಬರೀತಾ ಇದ್ದಾರೆ, ಮಣ್ಣು ಮಾತಾಡೋದು ಸಾಧ್ಯನಾ? ಸಾಧ್ಯ ಇಲ್ಲ. ವೇದವಾಕ್ಯ ಅದು, ಮಣ್ಣು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಏನಂತ ಅರ್ಥ ಅದಕ್ಕೆ? ಮಣ್ಣಿನ ಅಭಿಮಾನಿ ದೇವತೆ ಮಾತನಾಡಿದಳು. ಇದಕ್ಕೆ ಅದೇ ಅರ್ಥನೇ ಬರೀತಾರೆ ಅವರು ಕೂಡ, ಅದೇ ಅರ್ಥನೇ ಬರೀತಾರೆ. ಸೊ ಮಣ್ಣು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಬೇರೆ ಅರ್ಥ ಮಾಡಿದ್ರೆ ತಾನೇ ಜೀವ ಬ್ರಹ್ಮನಾಗ ಸಾಧ್ಯ ಇನ್ನೂ ದೊಡ್ಡದು. ಮಣ್ಣು ಮಾತಾಡಿದ್ರು ಮಾತಾಡಿದ್ದು ಕೊನೆ ಪಕ್ಷ, ಜೀವ ಬ್ರಹ್ಮನಾಗ್ತಾನೆ ಎಂದಾದರೂ ಕೂಡ ಮಣ್ಣು ಮಾತಾಡದಿರೋದಕ್ಕೆ ಏನು ಕಾರಣ ಇದೆ? ಒಂದೇ ಕಾರಣ, ಜಡ ಅಂತ ಅಷ್ಟೇ ಕಾರಣ. ಜೀವ ಬ್ರಹ್ಮನಾಗದಿರೋದಕ್ಕೆ ಏನೇನು ಕಾರಣ ಇದೆ? ಅಲ್ಪಜ್ಞತ್ವ, ಅಶಕ್ತಿತ್ವ, ಎಷ್ಟಿದೆ ಅವರಿಗೆ ಪರಿಚ್ಛಿನ್ನ? ಒಂದಲ್ಲ ಎರಡಲ್ಲ, ಸಾವಿರ ಕಾರಣ ಇದೆ. ಅಂತ ಹೊತ್ತಿನಲ್ಲಿ ಹೇಗೆ ನಂಬ್ತೀರಿ ನೀವೀಗ? ಉತ್ತರ ಇಲ್ಲ. ವೇದವ್ಯಾಸದೇವರು ಬ್ರಹ್ಮಸೂತ್ರ ಬರಲೇಬೇಕಾಗಿದ್ದಿಲ್ಲ, ವೇದಕ್ಕೆ ಅದೇ ಅರ್ಥ ತಿಳ್ಕೊಳ್ಳೋದಾಗಿದ್ದರೆ ನಾವು ಬ್ರಹ್ಮಸೂತ್ರ ಬರೆಯೋ ಕಾರಣನೇ ಇರಲಿಲ್ಲ. ಜೊತೆಗೆ ಒಡೆ ಇನ್ನೊಂದು ಅರ್ಥ ಮಾಡಿ ತೋರಿಸಿದ್ರೆ ಅನ್ಯ ಅರ್ಥ ಮಾಡಬೇಕು ಅಂತ ಪ್ರೂವ್ ಮಾಡಿದಾಗಾಯ್ತು. ಅದಕ್ಕೆ ವೇದಾನುಸಾರೇಶು ವಿರೋಧೇ ಅನ್ಯಾರ್ಥ ಕಲ್ಪನಾ. ಶ್ರೀಕಾರ ಹೇಳ್ತಾರೆ, ಆಚಾರ ಹೇಳ್ತಾರೆ, ಅಕಸ್ಮಾತ್ ವಿರೋಧ ಕಂಡ್ರೆ ಇಬ್ಬರದು ಸರಿ, ನಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಮಾಡಬೇಕು. ಆದರೆ ಯಾರೊಬ್ಬ ನ್ಯಾಯಕ್ಕೆ ಹೇಳ್ತಾರೆ ಆಚಾರ ಹೇಳ್ತಾರೆ, ವಿರೋಧ ಬರುತ್ತೆ, ಏನು ಮಾಡಬೇಕಾಗ? ಕೂಡಿಸ್ಬಾರ್ದು. ಏನು ಹೇಳಬೇಕು ಅದನ್ನು? ತಪ್ಪು ಅಂತ ಹೇಳಬೇಕು. ಯಾರದನ್ನು? ನ್ಯಾಯಕ್ಕೆ ತಪ್ಪು ಹೇಳ್ತಾನೆ ಅಂತ ಹೇಳಬೇಕು. ಯಾತಕ್ಕೆ? ವೇದ ವೇದ ಸರಿದು ಒಪ್ಕೊಂಡಿಲ್ಲ ಅವರನ್ನು. ಗೊತ್ತಾಯ್ತಾ? ಆಚಾರ ಯಾರು? ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಃ. ಇವತ್ತು ವೇದ ಒಂದು ಸಂಸ್ಕೃತ ವಾಕ್ಯ ಹೀಗಿದೆ ಭಾರತದಲ್ಲಿ, ವೇದ ದಾಸರು ಒಂದು ರೀತಿ ಹೇಳ್ತಾರೆ. ಅವಾಗ ಏನು ಮಾಡಬೇಕಾಗ, ಸಮನ್ವಯ ಮಾಡಬೇಕು. ಯಾಕೆ ಇಬ್ಬರು ಕೂಡ ಯಾರು, ವೇದವ್ಯಾಸಿಯವರು ಭಕ್ತರು ಇವರು, ಅವರು ವಿನೋದ ವೇದ ವೇದಾನುಸಾರೇಶು, ವ್ಯಾಸ ಸಾಹಿತ್ಯಕ್ಕೆ ಅನುಸಾರಿಯ ದಾಸ ಸಾಹಿತ್ಯ, ಆದ್ದರಿಂದ ಕೈ ಬಿಡ್ಲಕ್ಕೆ ಬರೋದಿಲ್ಲ. ಅದು ಯಾರೋ ಒಬ್ಬ ಸಿನಿಮಾ ಹಾಡು ಬರೆಯೋನು ಹೇಳ್ತಾನೆ ಅಂತ ಕೇಳಿದರೆ ಅದು ಬಿಟ್ಬಿಡ, ಕೆಲಸಕ್ಕೆ ಬರೋದು ಬಿಟ್ಬಿಡ ಕಡೆ ಅಂತ ಹೇಳಿದೆ. ಅರ್ಥ ಇಲ್ಲ ಅದರೊಳಗೆ. ಯಾಕೆ, ಇವರೆಲ್ಲ ಜ್ಞಾನಿಗಳಾಗಿದ್ದರೆ ಅರ್ಥ ಮಾಡ್ತೇವೆ, ಅಜ್ಞಾನಿಗಳು ಯಾಕೆ ಅರ್ಥ ಮಾಡ್ಬೇಕು? ನಾವೀಗ ಇದೆಲ್ಲ ಯೋಚನೆ ಮಾಡಿ ಯಾರ ಮಾತಿಗೆ ಬೇರೆ ಅರ್ಥ ಮಾಡಬೇಕು, ಯಾರ ಮಾತನ್ನು ಪೂರ್ತಿ ಡಿಸ್ಕಾರ್ಡ್ ಮಾಡಬೇಕು, ಅದೆಲ್ಲ ಯೋಚನೆ. ಇಬ್ಬರು ಜ್ಯೋತಿಷಿಗಳು ಹೇಳ್ತಾರೆ, ಯೋಚನೆ ಮಾಡ್ಬೇಕು. ಇಬ್ಬರು ಹೇಳ್ತಾರೆ ಅರ್ಥ ಮಾಡ್ಕೋಬೇಕು. ಯಾರು ನಾಲ್ಕು ಬಿಟ್ಟು ಅವನು ಹೇಳ್ತಾರೆ ಬುದ್ಧಿ ಇಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ. ಅವ್ರು ಯಾರ ಬುದ್ಧಿ ಫೀಲ್ಡಲ್ಲೇ ಇಲ್ಲ ಅವನು, ಗೊತ್ತಾಯ್ತು, ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ಅವನು. ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಂಡು ನಮ್ಗೆ ಎಷ್ಟೋ ಜನ ಸಮಸ್ಯೆಗೆ ಉತ್ತರ ಸಿಕ್ಬಿಡುತ್ತ ತಿಳಿದು. ನೂರಾರು ಪ್ರಶ್ನೆಗೆ ಅವರು ಎಲ್ಲರೂ ಉಪನ್ಯಾಸಕ್ಕೆ ಹೋಗಿಬಿಟ್ಟಿರ್ತಾರೆ, ಅವ್ರು ಹಾಗೆ ಹೇಳಿದ್ರು ಅಂತ ಬರ್ತಾರೆ. ಅವ್ರು ಹಾಗೆ ಹೇಳಿದ್ರು ನೀ ಯಾಕೆ ತಲೆ ಕೆಡಿಸ್ಕೋಬೇಕಾರೆ, ಗೊತ್ತಾಯ್ತಾ? ಅವ್ರು ಓದಿ ಶಾಸ್ತ್ರನೇ ಗೊತ್ತಿಲ್ಲ ಹೇಳ್ತಾರೆ, ಅಲ್ಲಿ ಹೋಗಿ ನಿನ್ ತಪ್ಪೇ ಹೊರತು ಅವ್ರ ತಪ್ಪದು ತಪ್ಪದು ಕುರುಡ ದಾರಿ ತಪ್ಪದು ನ್ಯಾಚುರಲ್, ಅದನ್ನು ಅನುಸರಿಸಿ ನಾ ಹೋಗಬಾರ್ದು ಅಷ್ಟೇ. ಅಂಧೇನ ಇವ ನಿಯಮಾನ ಯಥಾಂಧ ಆಗಬಾರದು, ಇದು ಮುಖ್ಯವಾದಂಥ ಅಂಶ. ನಾ ಸತೋ ದೃಷ್ಟತ್ವ ನಾ ಭಾವ ಉಪಲಬ್ಧೇಹೇ, ಇನ್ನು ಅಲ್ಟಿಮೇಟ್ ಪ್ರೂಫ್ ಅಂದರೆ ಬ್ರಹ್ಮಸೂತ್ರಗಳು. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ, ಅವ್ರು ಹೇಳ್ತಾರೆ. ನಾ ಅಸತಃ ದುಷ್ಟತ್ವ, ಎಂದು ಜಗತ್ತೇನಲ್ಲ ಸುಳ್ಳಾಗಲು ಸಾಧ್ಯ, ಯಾಕೆ ಕಣ್ಣಿ ಕಂಡಿದೆ ಆದ್ದರಿಂದ ಉತ್ತರ ಕೊಡ್ತಿದ್ದಾರೆ, ಆದ್ದರಿಂದ ವೇದವ್ಯಾಸರು ತೀರ್ಮಾನ ಮಾಡ್ತಿದ್ದಾರೆ, ಪ್ರತ್ಯಕ್ಷ ನಮ್ಮ ಕಡೆಗಿದೆ. ನಾ ಅಭಾವ ಉಪಲಬ್ಧೇಹೇ, ಜಗತ್ತು ನಾನ್ ಎಕ್ಸಿಸ್ಟೆಂಟ್ ಅಲ್ಲ, ಉಪಲಬ್ಧಿ ಕಣ್ಣಿಗೆ ಕಾಣಿಸ್ತಾ ಇದೆ. ಇದೆಲ್ಲ ಕಾರಣ ಕೊಟ್ಟ ಮೇಲೆ ಅದು ಬಿಡಲಕ್ಕೆ ಬರೋದಿಲ್ಲ. ವೈಸರ್ಮ್ಯಾಚನ ಸ್ವಪ್ನಾಧಿವರ್ತಿ ಇತ್ಯಾದಿ ಭಗವದ್ವಸೆನೇನಾಪಿ ನಿರಸ್ತಃ, ಅದ್ವೈತಿಗಳು ಜಗತ್ತನ್ನು ಸ್ವಪ್ನ ಸದೃಶ ಅಂತ ಕರೆದು ಸ್ವಪ್ನ ಸುಳ್ಳು ಅಂತ ಕರೀತಾರೆ. ಎರಡೆರಡು ಜಗತ್ತು ಸ್ವಪ್ನ ಇದ್ದ ಹಾಗೆ ಸ್ವಪ್ನ ಸುಳ್ಳು, ಥೇರ್ಫೋರ್ ಜಗತ್ತೇನಾಯ್ತು ಅದಕ್ಕೆ ಸುಳ್ಳು. ಇದು ಅವ್ರ ವಾದ. ವೇದವ್ಯಾಸ ಹೇಳ್ತಾರೆ ಸ್ವಪ್ನದಿಂದ ಜಗತ್ತು ಅಲ್ಲೇ ಅಲ್ಲ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಮೊದಲನೇದಾಗಿ ಸ್ವಪ್ನನೇ ಸುಳ್ಳಲ್ಲ, ಮತ್ತು ಸ್ವಪ್ನದಿಂದ ಜಗತ್ತಿಗೆ ಕೊಡ್ಲೂಬಾರದು. ಯಾಕೆ ವೈಧರ್ಮ್ಯಾತ್ ಸಿಮಿಲಾರಿಟಿ ಇಲ್ಲ ಅಲ್ಲಿ, ಏನಿದೆ ಅಲ್ಲಿ ಡಿಫರೆನ್ಸ್ ಇದೆ. ಆದ್ದರಿಂದಾಗೇನೆ ಸ್ವಪ್ನದ ಕೇಸನ್ನು ಇದಕ್ಕೆ ಹೋಲಿಸಬಾರದು ಅಂತ ಹೇಳಿಬಿಡ್ತಾರೆ. ಎಷ್ಟು ಪ್ರಮಾಣಗಳು ಬೇಕು, ಇದೆಲ್ಲ ಓದೋ ಹೊತ್ತಿಗೆ ಪೂರ್ತಿ ಗಟ್ಟಿಯಾಗಿಬಿಟ್ಟಿರ್ತದೆ. ಇಷ್ಟು ಹೇಳಿ ಇಷ್ಟೆಲ್ಲ ನೀನು ಸದಸದ್ವಿಲಕ್ಷಣ ಅಂತ ಹೇಳಲಿಕ್ಕೆ ಬರಲಿಲ್ಲ, ಸತ್ತಂತ ಒಪ್ತಾ ಇಲ್ಲ, ಅಸತ್ತಂತ ಒಪ್ಕೋಬೇಕಾಯ್ತು. ನೀನೀಗ ಅಸತ್ ಅಂತ ಒಪ್ಪಿದ ತಕ್ಷಣ ಏನಾಗ್ತೀನಿ, ನೀನಾಗ ಬೌದ್ಧನ ಆಗ್ತಿ, ಗೊತ್ತಾಯ್ತಾ? ಶೂನ್ಯವಾದಿ ಆಗ್ತಿ. ಶೂನ್ಯವಾದಿ ಅಂತ ಕರಿಬೇಡಿ ಅಂತ ಕೇಳಿದರೆ ನಿನಗೊಂದು ಏನೇ ವ್ಯತ್ಯಾಸ ಇದೆ ಈಗ ಅಂತ ಕೇಳ್ತಾರೆ. ನಿನಗೊಂದು ಏನು ವ್ಯತ್ಯಾಸ ಇದೆ? ನಚ್ಚ ಶೂನ್ಯವಾದಿ ಸಕಾಶ ದ್ವೈಲಕ್ಷಣ್ಯಂ ಮಾಯಾವಾದಿನಃ, ಮಾಯಾವಾದಿಗಳಿಗೆ ಶೂನ್ಯವಾದಿಗಳಿಂದ ಯಾವ ವ್ಯತ್ಯಾಸವೂ ಇಲ್ಲ, ನೆನಪಿರಬೇಕು. ಗೊತ್ತಾಯ್ತಾ? ಅದಕ್ಕೆ ಪ್ರಚ್ಛನ್ನ ಬೌದ್ಧರು ಅಂತ. ಏನು ವ್ಯತ್ಯಾಸ ಇದೆ? ವರ್ಡಿಂಗ್ಸ್ ಡಿಫರೆನ್ಸ್ ಇದೆ ಅಷ್ಟೇ. ವರ್ಡಿಂಗ್ಸ್ ಡಿಫರೆನ್ಸ್ ಇದ್ದ ಅದೇ ವಿಷಯ ಹೇಳಿದ್ರಿಂದ ಏನಾಯ್ತು ಅಲ್ಲಿಗೆ? ಹಳಸೋಗಿರುತ್ತೆ ಸಾರು, ಬೇಡ ಅಂದ್ರು ಬೇರೆ ಪಾತ್ರೆ ಮತ್ತೆ ತಂದು ಅದನ್ನೇ ಪಾತ್ರೆ ಬೇರೆ ಮಾಡಿದ್ದೆ ಹೊರತು ಏನಾಯ್ತು ಅದು? ಅದೇ ವಸ್ತುನೇ, ಬೇರೆ ಆಗಲಿಲ್ಲ ಅದು. ಅದು ಹಾಗೆ ಮಾಡ್ತಿದ್ದೆ ಅಷ್ಟೇ. ವೇದ ಒಪ್ಪದೆ ಅವ್ರು ಹೇಳಿದೆ, ವೇದ ಒಪ್ಪಿ ನೀನು ಹೇಳ್ತೀಯ ಅಷ್ಟೇ. ವೇದ ಒಪ್ಪು ಹೇಳಿದ ಮಾತ್ರಕ್ಕೆ ಏನಾಗಲಿಲ್ಲ ಅದು? ಸುಳ್ಳು ಸತ್ಯ ಆಗೋದಿಲ್ಲ, ಸುಳ್ಳು ಸುಳ್ಳೇ. ರಜ ಶೂನ್ಯವಾದಿ ಸಕಾಶ ದ್ವೈಲಕ್ಷಣ್ಯಂ ಮಾಯಾವಾದಿನಃ ವ್ಯಾವಹಾರಿಕ ಸತ್ವಸ್ಯ ತೇನಾಪಿ ಅಂಗೀಕ್ರಿಯಮಾಣತ್ವ. ನೋಡ್ರಿ, ಅವರು ಅಸತ್ತು ಅಂತ ಕರೀತಾರೆ, ನಾ ಅಸತ್ತು ಅಂತ ಕರೆದಿಲ್ಲ. ವ್ಯಾವಹಾರಿಕ ಸತ್ತು ಅಂತ ಕರಿತೇವೆ ಅಂದರೆ ಅವರು ಒಪ್ಕೊಂಡಿದ್ದಾರೆ. ಸಾಮರ್ಥ್ಯ ಸತ್ತು ಅಂತ ಅವರು ಕರೀತಾರೆ. ವ್ಯವಹಾರಕ್ಕೋಸ್ಕರ ಸತ್ಯ ಅಂತ ಒಪ್ಕೋತೇನೆ ಅಂತ ಹೇಳೋದಾದರೆ ನೀವು ಒಪ್ಕೊಂಡು ಅವರು ಒಪ್ಕೊಂಡಿದ್ದೀವಿ, ವ್ಯತ್ಯಾಸನೇ ಇಲ್ವಲ್ಲ. ಈ ಮಾತವ್ರಿಗೆ ಭಾರಿ ಪೆಟ್ಟು ಕೊಟ್ಟರು. ಸೊ ಅದ್ವೈತಕ್ಕೂ ಶೂನ್ಯವಾದಕ್ಕೂ ಏನಿಲ್ಲ ಅಂತ ಆಯ್ತಲ್ಲಿಗೆ, ವ್ಯತ್ಯಾಸವೇ ಇಲ್ಲ. ಸತ್ಯಂತು ದ್ವಿಧಂ ಪ್ರೋಕ್ತಂ, ಅವ್ರು ಮಾತ್ರ ಕೋಟ್ ಮಾಡ್ತಾರೆ ಈಗ. ವ್ಯಾವಹಾರಿಕ ಸತ್ಯ ಒಪ್ಕೊಂಡಿದ್ದಾರೆ ಅವರು ಅಂತ ಹೇಳೋದಕ್ಕೋಸ್ಕರ ಸತ್ಯಂತು ದ್ವಿಧಂ ಪ್ರೋಕ್ತಂ ಸಾಮೃತಂ ಪಾರಮಾರ್ಥಿಕಂ. ನೀವು ಹೇಳ್ತೀರಿ ಪಾರಮಾರ್ಥಿಕ ವ್ಯಾವಹಾರಿಕ ಅಂತೇಳಿ, ಅವರು ಪಾರಮಾರ್ಥಿಕ ಸಾಮೃತ ಅಂತಾರೆ ಅಷ್ಟೇನೆ. ಸಮೃತ ವ್ಯಾವಹಾರಿಕ ಎರಡು ಒಂದೇ, ಅಜ್ಞಾನ ಸಮೃತ ಅಂತ ಅರ್ಥ. ಸಾಮೃತಂ ವ್ಯಾವಹಾರ್ಯಂ ಸ್ಯಾತ್ ನಿವೃತ್ತವು ಪಾರಮಾರ್ಥಿಕಂ. ಸಾಮೃತಕ್ಕೆ ವ್ಯಾವಹಾರ ಅಂತ ಕರಿತೀವಿ ಅಂತ ಅವನು ಹೇಳಿಬಿಡ್ತಾರೆ. ವಿಚಾರ್ಯಮಾಣೇನೋ ಸತ್ವಂ ಸತ್ವಂಚಾಪಿ ಪ್ರತೀಯತೆ, ಏನದಕ್ಕೆ ಅರ್ಥ ಅಂದರೆ ಸತ್ವ ಕಂಡ ಕಣತೆ ಇರೋದಿಲ್ಲ, ಅದನ್ನೇ ಸಾಮೃತ ಅಂತ ಕರಿತೇವೆ ಅಂತ ಹೇಳ್ತಾರೆ. ನೀವು ಅದನ್ನೇ ಹೇಳಿ ದೃಶ್ಯತ್ವ ಅಂತ ಹೇಳ್ತೀರಲ್ಲ, ನೀವು ಅದನ್ನೇ ಹೇಳ್ತೀರಿ. ಎಷ್ಟೇ ತತ್ ಸಾಮೃತಂ ಜ್ಞೇಯಂ ವ್ಯವಹಾರ ಪದಂಚೇತ್ ಇತ್ಯಾದಿನಾ, ಈ ಜಗತ್ತಿನ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನಪ್ಪ? ಇಬ್ಬರದು ಒಂದೇ, ಅವರು ಸಾಮೃತ ಅಂದರು ವ್ಯಾವಹಾರಿಕ ಅಂದರು, ಅಸತ್ತು ಅಸತ್ತು ಎಲ್ಲ ಒಂದೇ ಆಯ್ತು, ವ್ಯತ್ಯಾಸನೇ ಇಲ್ಲ. ಇನ್ನು ದೇವ್ರ ಬಗ್ಗೆ ಮಾತಾಡೋದಾದರೆ ಅವ್ರ ಪ್ರಕಾರ ಪರಸತ್ವ ಅಂದರೆ ಏನದು? ಶೂನ್ಯ. ನೋಡಿದ್ರೆ ಎಷ್ಟು ವ್ಯತ್ಯಾಸ. ನಾವು ಬ್ರಹ್ಮ ಅಂತೇವ್ರಿ, ಶೂನ್ಯ ಅಂತಾರೆ ಅಂತ ಕೇಳಿದರೆ ಹೆಸರು ಜೋರಾಗಿ ಇಟ್ಬಿಟ್ಟಿದ್ದೀನಿ ಅದನ್ನು. ಅವನು ಶೂನ್ಯಕ್ಕೆ ಏನು ಲಕ್ಷಣ ಇದ್ರೆ ಬ್ರಹ್ಮಕ್ಕೆ ಅದೇ ಲಕ್ಷಣ ಇದೆ. ಆ ಶೂನ್ಯ ಅಂದರೆ ಏನದು? ಯಾವ ವಿಶೇಷವೂ ಇಲ್ಲದೆ ಇರತಕ್ಕಂಥ ವಸ್ತು. ನಿಮ್ಮ ಬ್ರಹ್ಮನಿಗೇನೋ ವಿಶೇಷ ಇದೆಯಾ? ಹೆಸರು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ. ನಿರ್ವಿಶೇಷೆ ಸ್ವಯಂಭಾತೆ ಕಿಮಜ್ಞಾನಾವೃತಂ ಅಂತ ಹೇಳಬೇಕಾದ್ರೆ ನೋಡಿ ಇಲ್ಲಿ, ನಿರ್ವಿಶೇಷಂ ಸ್ವಯಂಭಾತಂ ನಿರ್ಲೇಪಂ ಅಜರಾಮರಂ ಶೂನ್ಯಂ ತತ್ವಂ ಅವಿಜ್ಞೇಯಂ ಮನೋವಾಚಾಮ ಗೋಚರಂ. ಈ ಹೇಳೋದೆಲ್ಲ ಅವರು ಹೇಳ್ತಾರೆ ಒಂದೇ ರೀತಿನೇ, ಗೊತ್ತಾಯ್ತಾ? ಸೇಮ್ ಡೆಫಿನೇಷನ್, ಹೆಸರೊಂದು ವೆರೈಟಿ ಇದ್ದೀರಿ ಅಷ್ಟೇ, ಎಲ್ಲ ಒಂದೇನೆ. ಹೆಸರು ಮಿಕ್ಸರ್ಗೆ ಇನ್ನೊಂದು ಹೆಸರು ಇಟ್ಬಿಟ್ಟಾರೆ, ನೋಡ್ತಾ ಎಲ್ಲ ಒಂದೇ ಅದು, ಹೆಸರು ಬೇರೆ ಟ್ಯಾಕರ್ ಬಂದು ಏನೋ ಸ್ಪೆಷಾಲಿಟಿ ತೋರಿಸೋಕ್ಕೋಸ್ಕರ. ಎಕ್ಸ್ಪ್ರೆಸ್ ಬಸ್ಸು ಸೂಪರ್ ಡಿಲಕ್ಸು ಅಂತಾರೆ, ವ್ಯತ್ಯಾಸ ತೋರಿಸ್ಬೇಕಲ್ಲಲ್ಲಿ, ಎರಡು ಒಂದೇ ಅದೇ ಮಾಡ್ತಾರೆ, ಇದು ದುಡ್ಡು ಅವಸ್ಕೊಡು ಅಂತಾನೆ, ಹೋಗ್ಬಿಡ್ತಾನ, ನೀವು ಏನು ವ್ಯತ್ಯಾಸ ಇದು ತೋರಿಸು ಅಂತ ಕೇಳ್ತಾರೆ. ತೋರಿಸ್ಬೇಕಲ್ಲ ಅವನು, ಏನು ವ್ಯತ್ಯಾಸ ತೋರಿಸಪ್ಪ ನಿನೀಗ, ಬ್ರಹ್ಮ ಹೆಸರು ಅಂದ್ಬಿಟ್ಟು ಯಾವ ವ್ಯತ್ಯಾಸವೂ ಇಲ್ಲ. ಅದಕ್ಕೆ ಹೇಳ್ತಾರಲ್ಲಿ ಏನಂತ ಹೇಳಿದ್ರಲ್ಲಿ, ಅಸತ್ಪದೇಶನ್ ಸದಸದ್ ವಿವಿಕ್ತಂ ಮಾಯಾಖ್ಯಯ ಸಂವೃತಿ ಮಧ್ಯದತ್ತ. ಇವರು ಮಾಯದಿಂದ ಆಗುತ್ತೆ ಅಂದರೆ ಸಂವೃತಿ ಅಂತ ಅವ್ರು ಕರೀತಾರೆ ಅಷ್ಟೇನೆ. ಬ್ರಹ್ಮಾಪ್ಯಖಂಡಂ ಬತ ಶೂನ್ಯ ಸಿದ್ಧೈ, ಬ್ರಹ್ಮನನ್ನ ಶೂನ್ಯ ಶೂನ್ಯನ್ ಮಾಡೋಕ್ಕೋಸ್ಕರ ಅಖಂಡ ಅಂತ ಕರೆದ್ಬಿಟ್ಟ, ಎಲ್ಲ ಒಂದೇ ಆಯ್ತಲ್ಲ. ಜಾಡ್ಯ ಸಂವೃತಿ ದುಃಖ ಅಂತ ಪೂರ್ವ ದೋಷ ವಿರೋಧಿಯತ್ ನಿತ್ಯಭಾವನಯಾಭಾತಂ ತದ್ಭಾವಂ ಯೋಗಿನಂ ನಯೇ. ಭಾವಾರ್ಥ ಪ್ರತಿಯೋಗಿತ್ವಂ ಭಾವತ್ವ ಮಾನತತ್ವತಃ. ಅದರಿಂದ ಯಾವ ವ್ಯತ್ಯಾಸವೂ ಇಲ್ಲ, ಅವ್ರು ಹೇಳಿದ ಡೆಫಿನೇಷನ್ ನಿಮ್ಮದೇನಪ್ಪ, ಅನೃತ ಜಡ ವಿರೋಧಿ ರೂಪಂ ಅಂತತ್ರಯ ಮಲಬಂಧನ ದುಃಖತಾ ವಿರುದ್ಧಂ ಇತಿಚ ಮಾಯಾವಾದಿ. ಇಬ್ಬರದ್ದು ಕೋಟ್ ಮಾಡಿ ತೋರಿಸ್ತಾರೆ, ಅವ್ರ ವಾಕ್ಯ ನಿಮ್ಮ ವಾಕ್ಯ ಇದೆ, ಅವರ ಟೆಕ್ಸ್ಟ್ ಪ್ರಕಾರ ಕೋಟ್ ಮಾಡ್ತಾರೆ, ಏನು ವ್ಯತ್ಯಾಸನೂ ಇಲ್ಲ. ನಾಶ್ಯ ಸತ್ವಂ ಅಸತ್ವಂ ವಾ ನ ದೋಷೋ ಗುಣ ಏವ ವಾ ಹೇಯೋಪಾದೇಯರಹಿತಂ ತಚ್ಛೂನ್ಯಂ ಪದಮಕ್ಷಯಂ ಇತಿ ಚ ಶೂನ್ಯವಾದಿ. ಸತ್ವಾದಯೋ ಧರ್ಮಃ ಪರಮಾರ್ಥತೋ ಮಾಯಾವಾದಿನಾಪಿ ನಾಂಗೀಕ್ರಿಯಂತೆ. ಅಲ್ಲ ರೀ, ಹೀಗೆಲ್ಲ ಮಾತಾಡಬಾರದು. ಅವನು ಶೂನ್ಯನ ಅಸತ್ ಅಂತ ಕರೀತಾನೆ, ನಾವೇನಂತ ಕರಿತೇವೆ, ಸತ್ ಅಂತ ಕರಿತೇವೆ. ವ್ಯತ್ಯಾಸ ಬರಲಿಲ್ಲ ಅಂತ ಕೇಳಿದರೆ, ಆಹಾ ಏನು ಹೆಸರಿಟ್ಟಿದ್ದೀಯಪ್ಪ, ಶೂನ್ಯ ಜಾಗದಲ್ಲಿ ಬ್ರಹ್ಮ ಅಂತ ಇಟ್ಟಾಗೆ ಅಸತ್ ಏನಂತ ಕರೆದಿ ನೀನೀಗ, ಸತ್ ಅಂತ ಕರೆದಿ ಅಷ್ಟೇ, ಸತ್ವ ಇದೆ ಅದರಲ್ಲಿ ಇಲ್ಲ. ಸತ್ ಅಂತ ಸತ್ವ ಅನ್ನೋ ಗುಣ ಇದೆ ಬ್ರಹ್ಮನಲ್ಲಿ, ಒಪ್ಪಾಗಿಲ್ಲ ಎತ್ತಕ್ಕೆ, ಸಗುಣನಾಗಿಬಿಡ್ತಾನೆ. ಅದು ಪ್ರಾಬ್ಲಮ್ ಇದೆ ಅವರಿಗೆ, ಯಾವಾಗ ಗುಣ ಒಪ್ತಾನೋ ಸಗುಣನಾಗಿಬಿಡ್ತಾನೆ, ಒಪ್ಪಾಗಿಲ್ಲ ಅವರು. ಅದಕ್ಕೆ ಸತ್ವಾದಯೋ ಧರ್ಮಾ ಪರಮಾರ್ಥತೋ ಮಾಯಾವಾದಿನಾಪಿ ನ ಅಂಗೀಕ್ರಿಯಂತೆ. ಸರ್ವ ವಿಶೇಷ ನಿರ್ಮುಕ್ತತ್ವ ಅಂಗೀಕಾರ. ಬ್ರಹ್ಮ ಅಂದ್ರೇನವನು, ಸರ್ವ ವಿಶೇಷ ನಿರ್ಮುಕ್ತ, ಫ್ರೀ ಫ್ರಮ್ ಆಲ್ ಅಟ್ರಿಬ್ಯೂಟ್ಸ್ ಅಂತ ಹೇಳಿದ ಮೇಲೆ ಎಕ್ಸಿಸ್ಟೆನ್ಸ್ ಅನ್ನೋ ಅಟ್ರಿಬ್ಯೂಟ್ ಕೂಡ ಅವನಿಗಿಲ್ಲ. ಸೊ ಶೂನ್ಯಕ್ಕೂ ಅದೇ ಹೇಳಿದ್ದವರು. ಅವಾಚ್ಯಂ ಸರ್ವಶಬ್ದೈಹಿ ತಲ್ಲಕ್ಷತೆ ಚಾಕ್ಯಲೈಹ್ ಪದೈಹಿ. ಇನ್ನು ಅವ್ರ ಪ್ರಕಾರ ಶೂನ್ಯ ಅನ್ನೋದೇನದು ಅವಾಚ್ಯ, ನಿಮ್ಮ ಪ್ರಕಾರ ಬ್ರಹ್ಮ ಏನು ಅವನ ಅವಾಚ್ಯ. ಎಷ್ಟು ಕಾಮನ್ ಫ್ಯಾಕ್ಟರ್ ಇದೆ ನೋಡಿ ಅಂತ ಹೇಳ್ತಾರೆ. ಅಗ್ನೇಯಂ ಜ್ಞಾನಲಕ್ಷ್ಯಂಚ ತಚ್ಛೂನ್ಯಂ ಪದಮಕ್ಷಯಂ ಇತಿ ಚ ಶೂನ್ಯವಾದಿ ನಚ ಅಖಂಡತ್ವೇನ ಕಶ್ಚಿದ್ ವಿಶೇಷ. ನೋಡಿ, ಶೂನ್ಯ ಅಂತ ಕರೆದ ಬ್ರಹ್ಮ ಅಖಂಡ ಅಂತ ಕರೆದಿದ್ದೇವೆ ಅಂತ ಕೇಳಿದರೆ, ಅಖಂಡ ಅಂತ ಕರೆದು ಏನು ಬಂದಾಗಾಯ್ತು ಅದರಿಂದ, ಏನೂ ಬರಲಿಲ್ಲ. ಅದೇ ಮಾತಷ್ಟೇನೆ. ಯಾವುದೋ ಹೋದ್ರು ಒಂದು ಯಾವುದೋ ಚೇರ್ ನೋಡಿದ್ರು ಯಾವುದೋ ಒಂದ್ಸಲ, ಇಲ್ಲ ಈ ಕಂಪನಿ ಸೇರಬೇಕು ಅಂತ ಅಷ್ಟ ಹೌದ, ಅದೇ ಸೇರ್ಬೇಕು ಅಸಾಧ್ಯ. ಅಲ್ಲಿ ಎಬ್ಬಡಿ ಕಿತ್ತ ಅಂತ ಅಂಟಿಸ್ತೆ ಅದನ್ನ, ನಿಮ್ಗೆ ಯಾವ ಕಲ್ಕತ್ತಾ ಇರ್ಬೇಕಾ ಮೇಡಿನ ಕಲ್ಕತ್ತಾ ಅಂತ ಅಂಟಿಸ್ತೆ. ಅವ್ನು ತೋರಿಸಿ ಯಾವ್ದು ಕೆಡದು ಅಂಟಿಸಿ ಕೊಡ್ತೀನಿ ನಾವು ಅಂತ ಹೇಳಿದ್ರು. ಅಂದ್ರೆ ವಸ್ತು ಅದೇ, ಲೇಬಲ್ ಚೇಂಜ್ ಮಾಡ್ತಾನೆ ಅಷ್ಟೇ. ಲೇಬಲ್ ಚೇಂಜ್ ಮಾಡಿದ್ದಕ್ಕೆ ವಸ್ತು ಚೇಂಜ್ ಆಗಿಬಿಡುತ್ತಾ, ಸಾಧ್ಯನೇ ಇಲ್ಲ. ಮತ್ತೆ ಅಖಂಡತ್ವೇನ ಮನುಷ್ಯನ ಬೇಕಾದ್ರೆ ಫುಲ್ ಮಾಡ್ಬೋದು, ಸಕ್ಕರೆ ಮೇಲೆ ನೀವು ವಿಷ ಅಂತ ಬರೆದು ಮನುಷ್ಯನ ಫುಲ್ ಮಾಡ್ಬೋದು, ಇರುವೇನು ಫುಲ್ ಮಾಡಕ್ ಬರುತ್ತಾ, ಯಾಕೆ ಇರು ಓದಕ್ ಬರೋದಲ್ಲ ನಿಶ್ಚಿಂತೆ. ಅದು ಏನು ಬರೆದು ಓದ್ಕೊಂಡು ಹೋಗೋದಿಲ್ಲ, ಅದು ಸಕ್ಕರೆ ಅಂತಲೇ ಹೋಗುತ್ತೆ ಹೊರತು ಹೋಗೋದಿಲ್ಲ. ಅದು ಅಂದ್ರೆ ಇರುವೇನೋ ಒಪ್ಪದ, ಮನುಷ್ಯನ ಮೋಸ ಮಾಡಬಹುದೇ ಹೊರತು ಪ್ರಾಣಿಗಳನ್ನ ಮೋಸ ಮಾಡಕ್ ಬರೋದಿಲ್ಲ. ದೇರ್ಫೋರ್ ನಿಮ್ಮ ಹತ್ರ ಕೇಳಿದ್ರೆ ಬೇರೆ ಬೇರೆ ಅವ್ರು ತಕ್ಷಣ ಹೇಳ್ತಾರೆ, ಅರೆ ಇದು ಶೂನ್ಯವಾದ ಇದ್ದಾಗಿದೆ ಹೇಳೇ ಬಿಡ್ತಾರೆ ತಕ್ಷಣ. ಅದಕ್ಕೆ ಹೇಳಿದ್ದೆ ಡಿಸ್ಕವರಿ ಆಫ್ ಇಂಡಿಯಾದೊಳಗೆ ಇಟ್ ಇಸ್ ಟ್ರೂ, ಬುದ್ಧಿಜಮ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಹಿಮ್ ಸಫಿಷಿಯೆಂಟ್ಲಿ ಅಂತ ಹೇಳ್ತಾರೆ. ಸರಿಯಾಗಿ ಇನ್ಫ್ಲೂಯೆನ್ಸ್ ಮಾಡಿದೆ ಅದನ್ನ ಇಟ್ಕೊಂಡಿದ್ದಾರೆ ಹಾಗೆ. ಅಂದರೆ ಬೌದ್ಧ ವೇದ ಒಪ್ಕೋತ ಅವ್ರಾಕೆ ಒಪ್ಕೋತಾರೆ, ಕಳ್ಳನ ಕಳ್ಳ ಅಂದ್ರೆ ಒಪ್ಕೋತಾರೆ ಕೂಡ ಆಗಿರು ಒಪ್ಕೊಳ್ಳೋದ್ರೆ ಕೋರ್ಟು ಕಚೇರಿ ಬೇಕಾಗ್ತಿದ್ದಿಲ್ಲ. ಅದಕ್ಕೆ ಬ್ರಹ್ಮಸೂತ್ರ ಬೇಕಾಗಿದ್ದು, ವಾಕ್ಯಾರ್ಥ ಅದಕ್ಕೆ ಬೇಕಾಗಿತ್ತು. ಅವ್ರು ಒಪ್ಕೊಳ್ಳೋದಾಗ ಸಮಸ್ಯೆನೇ ಬರ್ತದೆ. ಯಾರು ಒಪ್ಕೋತಾರೆ, ತಿರುಕೋಪಟ್ಟಿದಾಚಾರ ಅಂತ ಒಪ್ಕೊಂಡು, ಓ ಸರಿ ಇದು ಅದ್ರ ಉಪಯೋಗ ಇಲ್ಲ ಅಂತ ಬಿಟ್ಬಿಟ್ರು. ಇವತ್ತು ಅವರವರೇ ಒಪ್ಕೊಳ್ಳೋದಾಗಿದ್ದರೆ ಯಾವ ನ್ಯಾಯದ ಪೊಲೀಸ್ ಬೇಡ, ನ್ಯಾಯ ಯಾವ್ಯಾವುದು ಬೇಕಿರಲಿ, ಅದು ಒಪ್ಪಿದವರಿಗೆ ಅದು ನಿಶ್ಚಿಂತೆ, ಅವ್ರು ಒಪ್ಪೋದಿಲ್ಲ ಅದನ್ನ. ಏನೋ ವ್ಯತ್ಯಾಸ ತೋರ್ಸಕ್ಕೆ ಹೋಗ್ತಾರೆ. ನೈತದ್ ಬುದ್ಧೇನ ಭಾಷಿತಂ, ನೈತದ್ ಬುದ್ಧೇನ ಭಾಷಿತಂ ಗೌಡಪಾದ ಕಾರಿಕಾಗಳಂತೇವೆ ನೋಡಿ. ಹಾಗೆಲ್ಲ ಹೇಳಬಾರದು, ಇದನ್ನು ಬುದ್ಧ ಹೇಳಿಲ್ಲ, ಇದನ್ನು ಬುದ್ಧ ಹೇಳಿಲ್ಲ ಅಂತ ಐದಾರು ತೋರಿಸ್ತಾರೆ. ನಮಗೆ ಅನುಕೂಲ ಏನಾಯ್ತು, ಇಷ್ಟು ಬಿಟ್ಟು ಉಳಿದು ಹೇಳಿದಾರೆ ಅಂತ ಆಯ್ತಲ್ಲಪ್ಪ, ಅಷ್ಟೇ. ಐದಾರು ಹೇಳಿಲ್ಲ, ಉಳಿದಲ್ಲ ಹೇಳಿದಾರಲ್ಲ, ಅದು ಒಂದೇ ಆಯ್ತಲ್ಲ. ಈ ಮಾತು ಏನು ಉಪಯೋಗ, ಅದಕ್ಕೆ ಏನು ಪ್ರಯೋಜನ ಇಲ್ಲ. ನೀವು ವಸ್ತು ಎರಡು ಒಂದೇ ಕಲರ್ದು ಚೇಂಜ್ ಮಾಡಿದಾಗ ಆಯ್ತು ಅಷ್ಟೇ. ನೋಡಿ ಈ ಕಲರ್ ಹಾಕ್ರೆ ಬೇರೆ ಅಂತ ಕೇಳಿದರೆ ಕಾರ್ ರೇಟ್ ಚೇಂಜ್ ಮಾಡಿಬಿಡೋದು, ಇದಕ್ಕಿಂತ ಕಲರ್ ಡಿಫ್ರೆನ್ಸ್ ಇದೆ ಅದನ್ನು ಬೇರೆ ಕಂಪ್ನಿ ಅಂತ ಹೇಳೋಕ್ಕಾಗತ್ತಾ? ಅಲ್ಲ, ಇದೇನು ವ್ಯತ್ಯಾಸ ಬರಲಿಲ್ಲ. ಯದಖಂಡ ಪದಂ ರಕ್ಷ್ಯಂ ಸೈರ ತತ್ವೋದ್ಯೋತದ ಮೇನ್ ಕಾಂಟೆಂಟಲ್ಲಿ ಒಂದು, ಮತ್ತೆ ಎಲ್ಲ ನೆನ್ಪಿಟ್ಕೊಂಡಿರ್ಬೇಕು. ತತ್ವೋದ್ಯೋತ ಎಲ್ಲ ಜ್ಞಾಪಕ ಮುಖ್ಯ ಪಾಯಿಂಟ್ ಏನಪ್ಪ, ಸರಸ್ವತಿ ವಿಲಕ್ಷಣ ಪೂರ್ವ ಮಾಡೋಕ್ಕಾಗೋದಿಲ್ಲ ನಿಮಗೆ. ಪ್ರತ್ಯಕ್ಷ ಅನುಮಾನ ಆಗುವ ಮೂರು ಇಲ್ಲ, ಆಮೇಲೆ ಮೂರು ಅನುಮಾನದಲ್ಲಿ ಮೂರು ಸರಿಯಲ್ಲ, ದೃಶ್ಯತ್ವ ಜಡತ್ವ ಪರಿಚ್ಛಿನ್ನತ್ವ. ಆಮೇಲೆ ಎಲ್ಲ ಪ್ರಮಾಣ ನಮ್ಮ ಕಡೆಗೆ ಇದೆ, ನೆಕ್ಸ್ಟ್ ಸ್ಟೆಪ್ ನಮ್ಮ ಕಡೆ ಎಲ್ಲ ಪ್ರಮಾಣ ಇದೆ. ಆಮೇಲೆ ಶೂನ್ಯವಾದಕ್ಕೂ ಮಾಯವಾದಕ್ಕೆ ವ್ಯತ್ಯಾಸ ಇಲ್ಲ. ಐದಾರು ನೆನ್ಪಿಟ್ಕೊಂಡ್ಬಿಟ್ರೆ ಇಡೀ ಗ್ರಂಥ ತಲೆಯಲ್ಲಿ ಇದ್ದಾಗಿರುತ್ತೆ. ಪ್ರತಿ ವಾಕ್ಯ ಓದೋದು ಅದು ಎಕ್ಸ್ಪ್ಲನೇಷನ್, ಇದಿಷ್ಟು ಮೇನ್ ಕಾಂಟೆಂಟ್ ಇದು. ಸೊ ದ್ವೈತೋದ್ಯತದಲ್ಲಿ ಏನು ಬಹಳ ಮುಖ್ಯ ವಿಚಾರ ಬಂದಿದೆ ಅಂದರೆ, ಅದ್ವೈತಕ್ಕೂ ಶೂನ್ಯಕ್ಕೂ ಏನೇನು ವ್ಯತ್ಯಾಸ ಇಲ್ಲ ಎಂಬುದನ್ನು ಆಚಾರ್ಯ ಏನ್ ಮಾಡ್ತಿದ್ದಾರೆ, ಬರೀ ಹೇಳ್ತಾ ಇಲ್ಲ, ಏನ್ ಮಾಡ್ತಿದ್ದಾರೆ ಅವರು, ಅವರವ್ರ ಗ್ರಂಥನೇ ಕೋಟ್ ಮಾಡ್ತಿದ್ದಾರೆ. ಬೌದ್ಧರ ಪ್ರಕಾರ ಶೂನ್ಯ ಡೆಫಿನೇಷನ್ ಏನು, ನಿಮ್ಮ ಪ್ರಕಾರ ಬ್ರಹ್ಮ ಡೆಫಿನೇಷನ್ ಏನು, ಏನು ವ್ಯತ್ಯಾಸ ಇದೆ ತೋರಿಸೋರಿಗೆ, ಏನು ವ್ಯತ್ಯಾಸ ಇಲ್ಲ. ಜಗತ್ತಿನ ಬಗ್ಗೆ ಅವ್ರ ಸ್ಟ್ಯಾಂಡ್ ಏನು, ನಿಮ್ಮ ಸ್ಟ್ಯಾಂಡ್ ಏನು, ನೋ ಡಿಫರೆನ್ಸ್. ಆದ್ದರಿಂದ ಶೂನ್ಯವಾದ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ದೊಡ್ಡದೊಂದು ಕರೆಯೋದಿಲ್ಲ. ಯಾವ ವ್ಯತ್ಯಾಸ ಇರಬಾರ್ದು? ಮೇಜರ್ ವ್ಯತ್ಯಾಸ ಇರಬಾರ್ದು. ಇವತ್ತು ಮಿಕ್ಸರ್ ಸಾವಿರ ಕಂಪನಿ ಇದ್ರೂ ಕೂಡ ಒಂದು ಕಾಮನ್ ಫ್ಯಾಕ್ಟರ್ ಏನು ಅದಕ್ಕೆ? ಮಿಕ್ಸರ್ ಅನ್ನೋದು ಕಾಮನ್ ಫ್ಯಾಕ್ಟರ್ ಫಸ್ಟ್. ಕಂಪನಿ ಎಷ್ಟು ವೇರಿ ಆದರೂ ಕೂಡ ಅದು ಬಲ್ಬ್ ಅಂದರೆ ಬಲ್ಬು, ಎಷ್ಟು ಕಂಪನಿ ವೇರಿ ಆದರೂ ಬಲ್ಬ್ ಅಂಬೋದು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅದೇ ರೀತಿಯೇ ಇವತ್ತು ಕಾನ್ಸೆಪ್ಟ್ ಅಂಬೋದು ಒಂದೇ ಆಗಿದೆ. ಏವಮೇವ ಮಾಯಾವಾದಿ ರಾಧ್ಯಾಂತಹ, ಇದೇ ರೀತಿ ಶೂನ್ಯವಾದಿ ರಾಧ್ಯಾಂತ ಅಂದ್ರೇನು, ನಮ್ಮಲ್ಲಿ ರಾಧ್ಯಾಂತ ಮಾಡ್ಕೊಂಡ್ಬಿಟ್ಟ ಅಂದ್ಬಿಡ್ತಾರೆ. ರಾಧ್ಯಾಂತ ಮಾಡ್ಕೊಂಡ್ಬಿಟ್ಟ ಪದ ಅದು ಒಂದು. ಆ್ಯಕ್ಚುಲಿ ರಾಧ್ಯಾಂತ ಒಳ್ಳೆ ಪದ ಅದು. ಎಂಥ ಪದ ಅದಕ್ಕೆ? ಸಿದ್ಧಾಂತ ಅಂತ ಅರ್ಥ. ರಾಧ್ಯಾಂತ, ಕೃತ ಅಂತ, ಸಿದ್ಧ ಅಂತ ಎಲ್ಲ ಪರ್ಯಾಯ ಪದಗಳು. ಆಚಾರ ಉದ್ದೇಶವರೆಗೂ ಕನ್ನಡದಲ್ಲಿ ಅರ್ಥ ಆಗೋರಿಗೂ ಉಪಯೋಗಿಸಿದ್ದಾರೆ. ರಾಧ್ಯಾಂತ ಮಾಡ್ಕೊಂಡಾದ್ರೆ ಪದಿ ತೆಗೆಸ್ಕೊಂಡಿದ್ದೆ ಅಂತ ಅರ್ಥ. ಆ್ಯಕ್ಚುಲಿ ಸಂಸ್ಕೃತಕ್ಕೆ ಅರ್ಥ ಅಲ್ಲ, ಕನ್ನಡದ ಅರ್ಥ ಸರಿ ಹೋಗುತ್ತೆ. ನಚ ಮಾಯಾವಾದಿನೋ ಭಾವತ್ವಂ ನಾಮ ಧರ್ಮ, ನಚ ಶೂನ್ಯವಾದಿನ ಶೂನ್ಯತ್ವಂ ನಾಮ ಧರ್ಮ. ಮಾಯಾವಾದಿಗೆ ನಿಮ್ಮ ಬ್ರಹ್ಮ ಇನ್ನೂ ಕೊನೆ ಹೇಳಿದ ನೋಡಿ, ನಮ್ಮ ಬ್ರಹ್ಮ ಭಾವ ಪದಾರ್ಥ, ಅದು ಶೂನ್ಯ ಅಭಾವ ಪದಾರ್ಥ, ಇದನ್ನು ಒಪ್ಕೋತೀರಾ ಅಂತ ಕೇಳಿದ. ಆಯ್ತು ಒಪ್ಕೋತೇವೆ. ಯಾವಾಗ ಬ್ರಹ್ಮನಿಗೆ ಭಾವತ್ವ ಒಪ್ಕೋತೀಯ ನೀನು? ಒಪ್ಕೊಳ್ಳಾಗಿಲ್ಲ, ಮತ್ತೆ ಸಗುಣ ಆಗಿಬಿಡ್ತಾನೆ. ಸೊ ಬ್ರಹ್ಮನಿಗೆ ಭಾವತ್ವ ನೀನು ಒಪ್ಕೊಳ್ಳಾಗಿಲ್ಲ, ಅಭಾವತ್ವ ಅವರು ಒಪ್ಕೊಳ್ಳಾಗಿಲ್ಲ. ಯಾಕೆ? ಅವನು ಶೂನ್ಯನಾಗಿ, ಶೂನ್ಯನಿಗೆ ಅಟ್ರಿಬ್ಯೂಟ್ ಇಲ್ಲ, ಇಬ್ಬರು ಒಪ್ಕೊಳ್ಳಾಗಿಲ್ಲ. ಏನಾದ್ರೂ ಸಹ ವ್ಯತ್ಯಾಸ ಉಂಟ? ಏನೇನೂ ಇಲ್ಲ. ಮೈ ಅನಂತ ಗುಣೇನಂತೆ, ಗುಣಿಯನ್ನುತು ಅನಂತ. ಅದಕ್ಕೆ ಕೊನೆಗೆ ಏನು ಹೇಳ್ಬೋದು ಅವನು ನೋಡಿದ್ರೆ, ಒಂದೇ ಒಂದು ವ್ಯತ್ಯಾಸ ನಾವು ಕೊನೆಗೆ ಹೇಳ್ಬೋದು. ಅವ್ರು ವೇದ ಒಪ್ಪಿಲ್ಲ, ವೇದ ಒಪ್ಪಿದ್ದೇವೆ. ಹೌದಲ್ಲ, ಅವ್ರು ವೇದ ಒಪ್ಪದೆ ಏನು ಹೇಳಿದ್ರು? ವೇದ ಒಪ್ಪಿ ಅದನ್ನೇ ಹೇಳಿದ್ದೀನಿ ನೀನು. ಅದಕ್ಕೆ ಏನಂತ ಹೇಳಿಟ್ಟಿದ್ದೆ ನಾವೀಗ? ಬೌದ್ಧಾಂತನ ಕರೆದಿಲ್ಲ, ತತ್ತಿಡ್ಕೊಂಡ್ಬಿಡ್ಬಾರ್ದು. ಏನಂತ ಕರೆದಿದ್ದೇವೆ? ಪ್ರಚಂಡ ಬೌದ್ಧಾಂತ ಕರೆದಿದ್ದೇವೆ ಅಷ್ಟೇ. ಅದನ್ನ ಅವ್ರಿಗೆ ಸಮಾಧಾನ ಆಗುತ್ತೆ. ಓ ದೌದ್ಯರಲ್ಲ, ಪರವಾಗಿಲ್ಲ ಅಂತೇಳಿ ಹೆಸರು ಚೇಂಜ್ ಮಾಡಿದಾಗಾಯ್ತು ಅಷ್ಟೇ. ಏನು ಪ್ರಯೋಜನ ಆಗಲಿಲ್ಲ ಅದರಿಂದ. ಕಾನ್ಸೆಪ್ಟ್ ವೈಸ್ ಹಾಗೆ ಉಳ್ಕೊಂಡು. ಇನ್ನು ಪ್ರಚಂಡ ಬೌದ್ಧ ಅಂದ್ರೆ ಡೇಂಜರಸ್ ವರ್ಡ್ ಅದು. ಯಾತಕ್ಕೆ ಗೊತ್ತಾ? ಬರೀ ನಮಗೆ ಹುಲಿ ಇರುತ್ತೆ, ಅಪಾಯ ಇಲ್ಲ. ಯಾಕೆ? ನಾವು ಹುಲಿ ಅವಾಯ್ಡ್ ಮಾಡ್ತೇವೆ ಗೊತ್ತಾ? ಹುಲಿ ಅಂತ ಗೊತ್ತಾಗಿರೋದ್ರೆ ಹುಷಾರಾಗಿದ್ಬಿಡ್ತೇವೆ. ಈ ಗೋಮುಖ ಲಗ್ಗೆ ಬರುತ್ತೆ, ಭಾರಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಗೋ ಹತ್ರ ಹೋಗ್ತೇವೆ, ಆಮೇಲೆ ಟೆಸ್ಟ್ ಮಾಡಿ ಟೈಮ್ ಇರೋದಿಲ್ಲ. ಯಾಕೆ? ಗೋ ಅಂತ ತಿಳ್ಕೊಂಡು ಹೋಗಿರ್ತೇವೆ, ಆಮೇಲೆ ನೋಡಿದ್ರೆ ಏನಾಗಿದೆ ಅದು? ನೋಡಿದ್ರೆ ಹುಲಿ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ, ನಮಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ ಆಗ್ಲೇ. ಅಂದಮೇಲೆ ಔಟ್ ಅಂಡ್ ಆಫ್ ಅವೈದಿಕ ಅಂದರೆ ನೋ ಪ್ರಾಬ್ಲಮ್. ಆದರೆ ವೈದಿಕ ಅಂತೇಳಿ ಅವೈದಿಕ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇವತ್ತು ತಮಾಷೆ ನೋಡಿ, ವರ್ಣಾಶ್ರಮಸನ ಯಾರೋ ಒಪ್ಪೋದಿಲ್ಲ, ಯಾರೋ ವಿಚಾರವಾದಿ ಇದ್ದಾನೆ, ಅದು ಏನೋ ಸ್ಟೇಟ್ಮೆಂಟ್ ಕೊಡ್ತಾನೆ, ನಮ್ಮ ಯಾರೋ ತಲೆ ಕೆಡಿಸ್ಕೊಂಬೋದಿಲ್ಲ. ಯಾತಕ್ಕೆ? ಯಾತಕ್ಕೆ? ಅವ್ರು ಹೇಳಿ ಕೇಳಿ ವೇದ ಒಪ್ಪರು, ಅವ್ರು ಹೇಳಿ ಹೇಳ್ತಾರೆ. ನಮ್ಮವ್ರು ಯಾರು ಹೇಳ್ಬಿಟ್ರೆ ಗಾಬರಿ ಆಗಿಬಿಡುತ್ತೆ. ನಮ್ಮವರೇ ಅಕ್ಸೆಪ್ಟೆಡ್ ಯಾರು ಜ್ಞಾನಿಗಳೇನಾದ್ರು ಮಾತಾಡಿಬಿಟ್ರೆ ಆಗೇನಾಗುತ್ತೆ? ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಯಾಕೆ? ಅರೆ ಇವ್ರು ಹೇಗೆ ಹೇಳ್ತಾರೆ? ಶಾಸ್ತ್ರ ಓದ್ದವ್ರು ಆಚರಣೆ ಮಾಡ್ತಾರೆ, ಅವ್ರಿಗೆ ಅವ್ರ ಬಾಯಲ್ಲಿ ಬರೋದೇ ಅಂತ ಮಾತ್ರ ಅವರೆಲ್ಲ ಅದನ್ನೇ ತಲೆ ಕೆಡಿಸ್ಕೊತೀವಿ ಅಂತ ಹೇಳ್ತೇನೆ. ಹೌದು ತಾನೆ? ಇಲ್ಲಿ ಬೌದ್ಧರು ನಾವು ತಿಳಿದ ಈಸಿಯಾಗಿ ಬಿಟ್ಬಿಡಕ್ಕೆ ಬಂತು. ಇವ್ರನ್ನ ಏನು ಮಾಡಿದ್ರು ಈಗ? ವೇದ ಹೋಗ್ತಾರೆ, ವೇದ ಹೋಗ್ತಾರೆ ಅಂತೇಳಿ ಪದ್ಯ ಕನ್ಫ್ಯೂಷನ್ ಮಾಡ್ಕೊಂಡಾಗಾಯ್ತು ಅಷ್ಟೇ. ಅದಕ್ಕೆ ಪ್ರಚನ್ನ ಬೌದ್ಧ ಅಂಬೋದು ಇನ್ನೂ ಹೆಚ್ಚು ತೀವ್ರವಾದ ಪದ. ಬರೀ ಬೌದ್ಧ ಅನ್ನೋದಕ್ಕಿಂತ ಇವತ್ತು ಓಪನ್ ಕಳ್ಳ ಇದ್ದಾನೆ, ನಿಮಗೆ ಪ್ರಾಬ್ಲಮ್ ಇಲ್ಲ. ಪ್ರಚನ್ನ ಕಳ್ಳದ ಪ್ರಾಬ್ಲಮ್ ಆಗುತ್ತೆ. ಜೊತೆಗಿದ್ದ ಪಿಕ್ ಪಾಕೆಟ್ ಮಾಡಿಬಿಡ್ತಾನೆ, ಜೊತೆ ಓಡ್ತಾ ಓಡ್ತಾ ಬಂದ್ಬಿಡ್ತಾನ ಅವನಾದ್ರೆ ಎಸ್ಕೇಪ್ ಆಗ್ಬೋದು ನಾವು, ಇಲ್ಲಿ ಆಗೋ ಚಾನ್ಸೇ ಇರೋದಿಲ್ಲ. ಸೊ ಪ್ರಚನ್ನ ಬೌದ್ಧ ಅನ್ನೋದು ಇನ್ನು ಹೆಚ್ಚು ಅಪಾಯಕರವಾದಂಥ ಅವರಿಗೆ ಪದ ಅದು. ಅದನ್ನು ಹೇಳಿದರು. ಇಷ್ಟು ಹೇಳಿ ನಮಗೆ ಎಷ್ಟು ದೇವ್ರ ನಿರ್ಗುಣ ಅಂತೀಯಲ್ಲ, ಮೈ ಅನಂತ ಗುಣೇನಂತೆ ಗುಣತೋ ಅನಂತ ವಿಗ್ರಹೇ ಯದಾಸೀತ್ ತತೇ ವಾದ್ಯ ಸ್ವಯಂಭೂ ಸಮಭೂತಜ. ಭಾಗವತದ ಶ್ಲೋಕ ಅದು. ಅನಂತ ಗುಣ ಅಂತ ದೇವ್ರನ್ನ ಕರೆದಿದ್ದಾರೆ. ಉತ್ತಮ ಪುರುಷಸ್ತ್ವನ್ಯ, ದೇವ್ರ ಭಿನ್ನ ಅಂತ ಸ್ಪಷ್ಟ ಭಗವದ್ಗೀತೆ ಹೇಳ್ತಾ ಇದೆ. ಪರ ಇವೆಲ್ಲ ಹೇಳ್ತೀರಿ, ಬ್ರಹ್ಮನ ಗುಣಗಳು ಸುಳ್ಳು ಅಂತ ಹೇಳ್ತೀಯಲ್ಲ, ವೇದ ಹೇಳ್ತಾ ಇದೆ ಬ್ರಹ್ಮನಿಗೆ ಅನಂತ ಗುಣಗಳಿವೆ, ಎಲ್ಲವೂ ಸಹಜ ಸತ್ಯ ಅಂತ ಹೇಳ್ತಾ ಇದೆ. ಪರಾಶ್ಚ ಶಕ್ತಿ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಇದು ಸ್ಪಷ್ಟ ಶ್ವೇತಾಶ್ವತ ಉಪನಿಷತ್ತಿನ ವಾಕ್ಯ ಇದು. ಇಷ್ಟಾಯ್ತು. ಇಷ್ಟು ಹೇಳಿ ಪ್ರಕೃಷ್ಟ ಪ್ರಕಾಶಚಂದ್ರ ಬೇರೆ ವಿಷಯಗಳನ್ನು ಹೇಳ್ತಾರೆ. ಮುಂದೆ ದೃಷ್ಟಸ್ಯ ವಸ್ತುನು ಬಲವ ದೃಷ್ಟಿ ವಿನಾ ನಾಣ್ಯದ ಬಾಧಕಮಿತಿ ದುರ್ಘಟತ್ವೇ ಸುಘಟತ್ವೇ ವಾ ನಾ ನಿರ್ವಚನೀಯ ಸಿದ್ಧಿ. ಸರ್ವವೈರಕ್ಷಣ್ಯ ಅಂಗೀಕಾರ ದುರ್ಘಟವಿ ಬ್ರಹ್ಮ ಪ್ರಮಾಣಾದ ಅಂಗೀಕ್ರಿಯತೆ ಇವ. ದೃಷ್ಟಸ್ಯ ವಸ್ತುನು ಬಲವ ದೃಷ್ಟಿ ವಿನಾ ನಾಣ್ಯದ ಬಾಧಕಂ. ಇನ್ನೊಂದು ನಿಯಮ ಹೇಳ್ತಾರೆ. ಯಾವುದಾದ್ರೂ ಒಂದು ವಸ್ತು ನಮಗೆ ಕಂಡಿದೆ, ಈಗ ಕಂಡಿದೆ, ಅದು ಕಂಡಿದ್ದು ತಪ್ಪು ಅಂತ ಹೇಳ್ಬೇಕಾದ್ರೆ ಯಾವುದು ಕಾಂಪಿಟೆಂಟ್? ಅದಕ್ಕೆ ಇನ್ನೂ ಕ್ಲಿಯರ್ ಆಗಿ ನೋಡೋದೆ ಕಾಂಪಿಟೆಂಟ್. ನಮಗೆ ದೂರದಲ್ಲಿ ಬೆಳ್ಳಿ ಕಂಡ ಕಾಣಿಸ್ತು, ಕಣ್ಣಿಗೆ ಕಾಣಿಸ್ತು, ಆಮೇಲೆ ಅದೇ ಆಮೇಲೆ ಏನು ಕಾಣಿಸ್ತು? ಬೆಳ್ಳಿ ಅಲ್ಲ ಅಂತ ಕಾಣಿಸ್ತು. ದೇರ್ಫೋರ್ ಪ್ರತ್ಯಕ್ಷನ ಕಾಂಟ್ರಡಿಕ್ಟ್ ಮಾಡಿದ್ದು ಯಾವುದೀಗ? ಪ್ರತ್ಯಕ್ಷನೇ ಹೊರತು ಬೇರೆ ಅಲ್ಲ. ಅರ್ಥ ಆಯ್ತಾ? ಈಗ ಗೌರ್ಮೆಂಟ್ ಆರ್ಡರ್ ಬಂದಿದೆ, ಅದು ರಿವೈಸ್ ಯಾರು ಮಾಡಬೇಕೀಗ? ಗೌರ್ಮೆಂಟೇ ಮಾಡಬೇಕು, ನಾವು ರಿವೈಸ್ ಮಾಡ್ಕೊಂಡ್ರೆ ಆಗೋದಿಲ್ಲ. ಸೊ ಪ್ರತ್ಯಕ್ಷದಿಂದ ಸಿದ್ಧವಾಗಿದ್ದೆ ನಾನು ನೆಗೆಟ್ ಮಾಡೋ ಶಕ್ತಿ ಇರೋದು ಯಾವುದಕ್ಕೆ? ಪ್ರತ್ಯಕ್ಷಕ್ಕೆ ಮಾತ್ರ. ಮತ್ತೆ ನೆಗೆಟ್ ಆಗಿರೋ ಪ್ರತ್ಯಕ್ಷ ಎಂಥದ್ದು? ಅಪಟು. ನೆಗೆಟ್ ಮಾಡಿದ್ದ್ಯಾವುದು? ಪಟು ಅಷ್ಟೇ. ಸೊ ಎರಡು ಪ್ರತ್ಯಕ್ಷಗಳಾದರೂ ಕೂಡ ನಾವೇ ಹೇಳ್ತೀವಿ ಸರಿಯಾಗಿ ನೋಡಿದ್ದಿಲ್ಲ, ತಕ್ಷಣ ಹೇಳ್ಬಿಡ್ತೇವೆ. ಅಲ್ಲ ಹಾವು ಅಂತ ಓಡಿಬಂದಿದ್ದು ಕೇಳಿದ್ರೆ ಇದು ಸರಿಯಾಗಿ ನೋಡಿದ್ದಿಲ್ಲ ಅಂತ ಹೇಳ್ತಾನೆ. ತಾನು ನೋಡಿದ್ದನ್ನು ತಾನೇ ಕನೆಕ್ಟ್ ಮಾಡ್ಕೋತಾನೆ. ಅಂದರೆ ಪ್ರತ್ಯಕ್ಷ ಉತ್ತರ ಕೊಡಬೇಕೇ ಹೊರತು ಬೇರೆ ಕೊಡಕ್ಕೆ ಬರೋದಿಲ್ಲ. ಯಾರೋ ಇಬ್ಬರು ಮಾತಾಡ್ತಿರ್ತಾರೆ, ಒಬ್ಬ ನೋಡಿ ಬಂದೆ ಅಂತ ಹೇಳ್ತಾನೆ, ಇನ್ನೊಬ್ರು ಕೇಳಿ ಮಾತಾಡ್ತಾನೆ, ಇವನೇನು ಉತ್ತರ ಕೊಡ್ತಾರೆ ಗೊತ್ತಾಗ, ನೀ ನೋಡಿದ್ದೀಯಾ ಅಂತ ಕೇಳ್ತಾನೆ. ಬರೀ ಕೇಳಿ ಮಾತಾಡ ಇಲ್ಲ ಅಂತ ಸುಮ್ಮನೆ ಕೂಡ ಆಗಿದ್ರೆ ಯಾಕೆ? ಅದು ನೋಡಿ ಮಾತಾಡ್ತಾನೆ ಅಂದಮೇಲೆ ನೀನು ನೋಡದೆ ಮಾತಾಡಬಾರ್ದು. ಅರ್ಥ ಆಯ್ತಾ? ಈಗ ಇವೆಲ್ಲ ನಮ್ಮ ಜನದಲ್ಲಿ ಉಳಿದಿರೋದೇ ಹಾಗೆ. ಕೋರ್ಟ್ನಲ್ಲಿ ವ್ಯವಹಾರ ಮಾಡೋಕ್ಕೆ ಬರ್ತಿದ್ದಿಲ್ಲ. ವಿಟ್ನೆಸ್ ಅಂದ್ರೆ ಏನಂತ ನೋಡಿದ್ದೀಯ ನೀನು? ಇಲ್ಲ. ಕೇಳಿದೀಯಾ? ಕೇಳಿದ ವಿಟ್ನೆಸ್ ರೀತಿಯೇ ಬೇರೆ, ನೋಡಿದವನ ರೀತಿಯೇ ಬೇರೆ. ನೋಡಿದವನು ಹೇಳಿದಕ್ಕೆ ಮಾತಿಗೆ ಕೇಳಿದವನೆಂದು ಅಪೋಸ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿದವನಷ್ಟೇ ಪ್ರಬಲ, ಅದಕ್ಕಿಂತ ಕ್ಲಿಯರ್ ನೋಡಿದವನು ಬೇಕಾದ್ರೆ ಬರಬಹುದು ಅಷ್ಟೇ ಹೊರತು ಇದು ಮಾಡಕ್ಕೆ. ಇವೆಲ್ಲ ಪ್ರಮಾಣ ವ್ಯವಸ್ಥೆ ಇತ್ತು. ಇಂಥ ಪ್ರಮಾಣ ವ್ಯವಸ್ಥೆ ಮಾಡಿಕೊಂಡ್ಮೇಲೆ ಎಂದು ಏನಾಗೋದಿಲ್ಲ, ದಾರಿ ತಪ್ಪೋ ಚಾನ್ಸ್ ಇಲ್ಲ. ಪ್ರಮಾಣದ ವ್ಯವಸ್ಥೆನೆ ಅವ್ರು ತಪ್ಪಿಸ್ಕೊಂಡು ಬಿಟ್ರಲ್ಲ, ಪ್ರಾಬ್ಲಮ್ ಆಯ್ತು. ಇದು ಯಾವುದು ಒಪ್ಪೇರು? ಪಟು ಅಪಟು ಗೊತ್ತಿಲ್ಲ, ಸಾವಕಾಶ ದಿರವಕಾಶ ಗೊತ್ತಿಲ್ಲ, ಉಪಜೀವ ಉಪಜೀವಕ ಗೊತ್ತಿಲ್ಲ. ಸುಮ್ಮನೆ ಕಣ್ಮಿಸ್ಕೊಂಡು ಅರ್ಥ ಮಾಡಿದ್ರೆ ಏನರ್ಥ ಅದಕ್ಕೆ? ಹೊತ್ತಾನೆ ಎಕ್ಸ್ಪರ್ಟ್ ಅಂತ ಯಾವಾಗ ಕರಿತೇವೆ ನಾವು? ಡೀಪ್ ಆಗಿ ಹೋದಾಗ. ಅದು ಎಕ್ಸ್ಪರ್ಟ್ ಇಲ್ಲೇ ಇಲ್ಲ ಅದರೊಳಗೆ. ಆಚಾರ್ಯ ಎಷ್ಟು ಕ್ಲೀನಾಗಿ ಆಗ್ಬಿದೆ, ಪ್ರತಿಯೊಂದನ್ನು ಅನಲೈಸ್ ಮಾಡ್ತಾರೆ ನೋಡಬೇಕು. ಜಗತ್ತು ಭಿನ್ನ ಭಿನ್ನಂ ಭಿನ್ನ ಭಿನ್ನಂ, ಇನ್ನೊಂದು ಪ್ರಶ್ನೆ ಹಾಕೋತಾನೆ ನೋಡಿ. ಭೇದದ ಬಗ್ಗೆ ಭಾರಿ ಪ್ರಶ್ನೆ ಕೇಳ್ತೇನೆ ಅಂತ ಕೇಳಿದರೆ, ಪ್ರಶ್ನೆ ಏನಾದ್ರು ಕೇಳ್ಕೊ ನೀನು. ವಸ್ತು ಕಂಡಾದ ಮೇಲೆ ಉತ್ತರ ಇದ್ದೇ ಇರುತ್ತೆ ಅಂತ ತಿಳ್ಕೊಂಡ್ಬಿಡು ಅಂತ ಹೇಳಿ ಅವನು ಮಾತಿಗೆ ಉತ್ತರ ಕೊಡ್ತಾರೆ. ಇನ್ನು ನಹಿ ದೃಷ್ಟೇಹೇ ಬಲವತ್ ಕಿಂಚಿತ್ ಪ್ರಮಾಣಂ. ಇನ್ನು ಮೇಲ್ನೋಟಕ್ಕೆ ಜಗತ್ತು ಸುಳ್ಳು ಅನ್ನೋ ವಾರ್ತೆ ನೀವೇನಾದ್ರು ಬಂದರೆ ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಅವನೇನು ತೋರಿಸ್ಬೋದು, ಕೆಲವು ವಾಕ್ಯಗಳನ್ನು ತೋರಿಸ್ಬೋದು. ಜಗತ್ತು ಸುಳ್ಳು ಅಂತ ಕೆಲವು ತೋರಿಸ್ಬಿಡ್ತೇನೆ ಅಂತ ಕೇಳಿದರೆ, ಹಾಗಿದ್ದರೆ ಒಂದು ಕೆಲಸ ಮಾಡು. ನಿಮ್ಮ ಪ್ರಕಾರ ಬ್ರಹ್ಮ ಸತ್ಯನೋ ಸುಳ್ಳು? ಸತ್ಯ. ಹೊತ್ತಲ್ಲೂ ಜಗತ್ ಬ್ರಹ್ಮ ಸುಳ್ಳು ಅನ್ನೋ ವಾಕ್ಯ ತೋರಿಸ್ತೇವೆ ನಾವು ಅಂತ ಹೇಳ್ತಾರೆ. ನ ಸತ್ತನ್ ಅಸದುಚ್ಯತೆ, ಭಗವದ್ಗೀತಾ ವಾಕ್ಯ ಇದು. ಆಮೇಲೆ ಅಸದ್ವಾ ಇದಮಗ್ರೆ ಆಸೀತ್, ಸೃಷ್ಟಿಯಾದಿಯಲ್ಲಿ ಏನಿತ್ತು? ಅಸತ್ತಿತ್ತು. ಏನಿತ್ತು ಅಂತ ಮೊದಲು ಹೇಳುತ್ತೆ ಬ್ರಹ್ಮ, ಆಮೇಲೆ ಇತ್ತು ಅಸತ್ತಿತ್ತು ಅಂತ ಹೇಳುತ್ತೆ. ಬ್ರಹ್ಮ ಇದ್ಕೊಟ್ಟು ಏನಾದ ಅಲ್ಲಿಗೆ? ಅಸತ್ತಾದ. ನಾ ಸದಾಸೀತ್, ನೋ ಸದಾಸೀತ್, ಇವೆಲ್ಲ ಆ್ಯಕ್ಚುಲಿ ಏನು ಹೇಳ್ತಾ ಇವೆ ಮೇಲ್ನೋಟಕ್ಕೆ? ಬ್ರಹ್ಮನನ್ನೇ ಸುಳ್ಳು ಅಂತ ಹೇಳ್ತಾ ಇವೆ. ನೀನೇನು ಮಾಡ್ತೀಯ ಅದಕ್ಕೆ? ಬೇರೆ ಅರ್ಥ ಮಾಡ್ತೀಯ. ಅದೇ ರೀತಿಯೇ ಜಗತ್ ಸುಳ್ಳು ಅನ್ನೋ ವಾಕ್ಯ ಕಂಡು ಬಂದ್ರೆ ಏನು ಮಾಡ್ಬೇಕು ನೀನು? ಅದಕ್ಕೂ ಬೇರೆ ಅರ್ಥ ಮಾಡಬೇಕು. ಯಾತಕ್ಕೆ ಬ್ರಹ್ಮ ಬೇರೆ ಅರ್ಥಕ್ಕೆ ಯಾತಕ್ಕೆ ಅರ್ಥ ಮಾಡ್ತೀಯ ಅಂದರೆ ಇದ್ದಾನೆ ಅಂತ ಪ್ರೂವ್ ಆಗಿದೆ ಅಂತ ಹೇಳ್ತೀನಿ ನೀನು. ಹೌದಾನೆ? ಜಗತ್ತಿದೆ ಅಂತ ಪ್ರೂವ್ ಆಗಿದೆ. ಆದ್ದರಿಂದಾನೆ ಇಲ್ಲಿ ನೀನು ಜಗತ್ ಸತ್ಯತ್ವ ಹೇಳ್ತಕ್ಕಂಥ ಮಾತನ್ನು ಇಟ್ಕೊಂಡು ಮಿಥ್ಯಾರ್ಥ ಹೇಳ್ತಕ್ಕಂಥ ಮಾತುಗಳಿಗೆ ಅನ್ಯಾರ್ಥ ಮಾಡಬೇಕು, ಬೇರೆ ಅಲ್ಲ. ನಹಿ ದೃಷ್ಟೇಹೇ ಬಲವತ್ ಕಿಂಚಿತ್ ಪ್ರಮಾಣಂ. ಇನ್ನು ಪ್ರತ್ಯಕ್ಷಕ್ಕೆ ಬೇರೆ ಪ್ರಮಾಣ ಕೊಡ್ತೀನಿ ಅಂತ ಹೇಳೋದಕ್ಕೆ ಹೋಗಬೇಡ. ಏಕೆ? ಪ್ರತ್ಯಕ್ಷ ಯೋಗ್ಯ ವಿಚಾರದಲ್ಲಿ ಫೈನಲ್ ಪ್ರೂಫ್ ಯಾವುದಂತ ಕೇಳಿದರೆ ಪ್ರತ್ಯಕ್ಷನೇ. ನಹಿ ದೃಷ್ಟೇಹೇ ಬಲವತ್ ಕಿಂಚಿತ್ ಪ್ರಮಾಣ. ಅದಕ್ಕೊಂದು ಕತೆ ಹೇಳ್ತಾರೆ. ಯಾರೋ ಇಬ್ಬರು ಜಗಳಾಡ್ತಿದ್ರಂತ ಅರಿಸ್ಟಾಟಲ್ ಕಾಲಕ್ಕೆ. ಒಂದು ಕುದುರೆ, ಇದ್ರ ಬಾಯಲ್ಲಿ ಎಷ್ಟು ಹಲ್ಲಿವೆ ಅಂತ ಎನಿಸ್ಬೇಕೀಗ. ಗೊತ್ತಾಯ್ತಾ? ಈ ಕುದುರೆ ಎತ್ತುಗಳಿಗೆಲ್ಲ ಹಲ್ಲೆಣಿಸೋ ಪದ್ಧತಿ ಇದೆ. ಯಾಕೆ ಗೊತ್ತಾ? ಅದ್ರ ವಯಸ್ಸು ಅದ್ಮೇಲೆ ಗೊತ್ತಾಗುತ್ತಂತೆ. ಅದ್ರ ವಯಸ್ಸು ಗೊತ್ತಾಗ ಹಲ್ಲುಗಳು ಎಣಿಸ್ಬಿಟ್ಟು ಗೊತ್ತು ಮಾಡ್ತಾರೆ. ಅದಕ್ಕೆ ಯಾರೋ ಎಣಿಸ್ತು, ಒಬ್ರು 20 ಒಂದು 10 ಮಾತ್ರ ಹೊಡೆದಾಡ್ತಿದ್ದಾರೆ ಇಬ್ರು ಕೂಡ. ಅರಿಸ್ಟಾಟಲ್ ಬಂದಂತೆ ಬಾಯಿ ತೆಗೆದು ನೋಡಬಾರ್ದು ಯಾಕೆ ಹೊಡೆದಾಡ್ತೀರಿ ಅಂತ ಕೇಳಿದ್ದಂತೆ. ಅರ್ಥ ಆಯ್ತಾ? ಸೊ ಯಾವ ವಿಷಯ ಅದು? ಕಣ್ಣಿ ಕಾಣ ವಿಷಯ. ಹೊಡೆದಾಡ ಕೋರ್ಟ್ಗೆ ಹೋಗೋಣ ಮಾತು ಮಾತಾಡ್ತಕ್ಕಂಥ ಗತಿ ಏನದಕ್ಕೆ? ಎಣಿಸಿ ಹೋಗ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಆ ಜಾಣತನ ಉಪಯೋಗಿಸು. ಜಗತ್ ಸುಳ್ಳು, ಸತ್ಯ ಸುಳ್ಳು ಅಂತ ಪ್ರಶ್ನೆ ಬಂದರೆ ಯಾವ್ದು ಆಧಾರ ಅದಕ್ಕೆ? ಪ್ರತ್ಯಕ್ಷ. ದೇವ್ರ ಬಗ್ಗೆ ಬಂದಾಗ ಯಾವ್ದು ಆಧಾರ? ಆಗಾಮ ಆಧಾರ. ಅವನು ಪ್ರತ್ಯಕ್ಷದ ಜಗತ್ತಿನ ಬಗ್ಗೆ ದೇವರ ಆಧಾರ ಮಾಡಕ್ಕೆ ಹೋಗ್ತಾನೆ. ಇದು ತಪ್ಪಾಗಲ್ಲ. ಎಂದು ಕೂಡ ಇವತ್ತು ಬಸ್ ಎಷ್ಟೊತ್ತಿಗಿದೆ ಅಂತ ಕೇಳಿದ್ರೆ ವೇದವಾಕ್ಯ ತೋರಿಸೋದು ಏನು ಮಾಡ್ಬೇಕು ಇದಕ್ಕೀಗ? ಬಸ್ ಎಷ್ಟೊತ್ತಿಗಿದೆ, ಊಟ ಎಷ್ಟೊತ್ತಿಗೆ ಹಾಕ್ತಾರೆ, ಅಲ್ಲಿ ವೇದವಾಕ್ಯ ತೋರಿಸೋದು ಕೂತ್ಕೊಂಡ್ರೆ ಊಟ ಮಾಡೋಕ್ಕೆ ಆಗಲಿ ಅವನ ಕೈ. ವೇದವಾಕ್ಯದ ವಿಚಾರಗಳಲ್ಲವು, ಪ್ರತ್ಯಕ್ಷ ಯೋಗ್ಯ ವಿಚಾರದ ಬಗ್ಗೆ ಪ್ರತ್ಯಕ್ಷನೇ. ನಮ್ಮ ಕಾನೂನಿನ ಬಗ್ಗೆ ಪ್ರತ್ಯಕ್ಷ ಕಾನೂನೇ ತಗೋಬೇಕು ನಾವು. ಇವತ್ತು ಸರ್ವಿಸ್ನಲ್ಲಿರೋ ರೂಲ್ಸ್ಗೆಲ್ಲ ಅಪ್ಲೈ ಆಗಿ ಕೆ ಸಿ ಎಸ್ ಆರ್ ಐ ಹೊರತು ಸ್ಮೃತಿಗಳು ಅಪ್ಲೈ, ಮನುಸ್ಮೃತಿ ಅಪ್ಲೈ ಮಾಡಬಾರ್ದಕ್ಕೆಲ್ಲ ಕೂಡ. ಅದಕ್ಕೆ ಅಪ್ಲೈ ಮಾಡಬೇಕಾದ ಕೆ ಸಿ ಎಸ್ ಆರ್ ಮಾಡಬೇಕಷ್ಟೇ. ಒಂದೊಂದಕ್ಕೊಂದು ನಿಯಮ ಇರುತ್ತೆ. ಆ ನಿಯಮದೊಂದು ಬಿಟ್ಟು ಮಾತಾಡಿದ್ರೆ ತಪ್ಪಾಗುತ್ತೆ. ಇವತ್ತು ನಾವು ಸ್ಟೇಟಲ್ಲಿದ್ದೇವೆ. ಈ ಯಾವುದೇ ಸ್ಟೇಟ್ ನಮಗೆ ಅಪ್ಲೈ ಆಗೋದು, ನಮ್ಮ ಸ್ಟೇಟ್ಗಳು ಆಂಧ್ರ ಪ್ರದೇಶದಲ್ಲಿ ಅಪ್ಲೈ ಆಗೋದು ನಮಗೆ, ಬೇರೆ ಸ್ಟೇಟಿನ ರೂಪ ನಮಗೆ ಗೊತ್ತಾಗೋದಿಲ್ಲ. ಇವತ್ತು ಅಮೆರಿಕಾದ ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ ನಾವು ಅಪ್ಲೈ ಆಗೋದಿಲ್ಲ. ಯಾಕೆ? ನಾವಿರೋ ಇಂಡಿಯಾದೊಳಗೆ. ಹೌದಾನೆ? ಅದೇ ರೀತಿಯೇ ಪ್ರತ್ಯಕ್ಷದ ಇಂದ್ರಿಕ ವಿಚಾರದ ಬಗ್ಗೆ ಪ್ರತ್ಯಕ್ಷ ಅಪ್ಲೈ ಆಗ ಹಾಗೆ ಆಗಮ ಅಪ್ಲೈ ಆಗೋದಿಲ್ಲ. ಆದರೆ ಯಾವ್ದು ಅಪ್ಲೈ ಮಾಡ್ಬೋದು ಅಂದರೆ ಅದಕ್ಕೇನಾದ್ರು ಆ್ಯಡೆಡ್ ಇನ್ಫಾರ್ಮೇಷನ್ ಕೊಟ್ಟರೆ ಮಾಡ್ಬೋದು. ಗೊತ್ತಾಯ್ತಾ? ಈಗ ಪ್ರತ್ಯಕ್ಷದ ಬಗ್ಗೆ ಸಮಥಿಂಗ್ ಸ್ಪೆಷಲ್ ಆಗಮ ಹೇಳಿದ್ರೆ ಒಪ್ಪುವುದೇ ಹೊರತು ಕಾಂಟ್ರಡಿಕ್ಟ್ ಮಾಡಬಾರ್ದು. ಆಗಮದ ಬಗ್ಗೆ ಪ್ರತ್ಯಕ್ಷ ಯಾವಾಗ ಒಪ್ತೇವೆ ನಾವೀಗ? ಕಾಂಟ್ರಡಿಕ್ಟ್ ಮಾಡದೆ ಹೋದರೆ, ಇಲ್ಲದೆ ಹೋದರೆ ಸರಿಯಲ್ಲ. ಅಥೋ ವಿಶಿಷ್ಟಾದಿ ನಚ ವಿಶಿಷ್ಟಾದಿ ನಿರಾಕರಣ ಯುಕ್ತಿ ನಾಮಪಿ ವಿಶಿಷ್ಟಾದ್ಯಪೇಕ್ಷತ್ವಾತ್ ಜಾತ್ಯುತ್ತರ ವಿಚಾರ ಯುಕ್ತಿಬಾಧಾಪಿ ಇಷ್ಟೆಲ್ಲ ತಿಳಿಸಿ ದೊಡ್ಡ ಘಟ್ಟ ಮುಟ್ಟದಾಗಾಯಿತು. ಇಷ್ಟ ಅಥೋ ನಿಖಿಲ ಗುಣಗಣಾಢ್ಯಮೇವ ಬ್ರಹ್ಮಶ್ರುತ್ಯಭಿಪ್ರೇತಂ. ಮೊದಲೇ ವಿಷಯ ಏನು ಹೇಳಿದರು? ಜಗತ್ತು ಸುಳ್ಳಲ್ಲ ಅಂತ ಅಲ್ಲಿ ಹೇಳಿದರು. ಕೊನೆ ಬ್ರಹ್ಮ ನಿರ್ಗುಣನಲ್ಲ ಅಂತ ಹೇಳ್ತಾ ಅಥೋ ನಿಖಿಲ ಗುಣಗಣಾಢ್ಯಮೇವ ಬ್ರಹ್ಮ ಶ್ರುತ್ಯಭಿಪ್ರೇತಂ. ಶ್ರುತಿಯಿಂದ ಬಂದಿರತಕ್ಕಂಥ ಬ್ರಹ್ಮ ನೀನು ಬ್ರಹ್ಮ ನಿರ್ಗುಣ ಅಂತ ಕರ್ಕೋ, ನಮಗೇನು ಯೋಚನೆ ಇಲ್ಲ. ಶ್ರುತಿ ಹಾಗೆ ಹೇಳುತ್ತೆ ಅಂತ ಹೇಳಬಾರ್ದು, ಗೊತ್ತಾಯ್ತಾ? ನೀನು ನಾಳೆ ಕಾಲೇಜಿಗೆ ಬರೆದವರು ತೊಂದರೆ ಇಲ್ಲ, ಕಾಲೇಜ್ ರಜಾ ಅಂತ ಘೋಷಣೆ ಮಾಡಬೇಡ ಅಷ್ಟೇ, ಅರ್ಥ ಆಯ್ತಾ? ನೀನು ನೀನು ಬರೆದ ಹೋದ್ರೆ ಫೇಲ್ ಆಗ್ತೀವಿ, ಉಳಿದವ್ರು ರಜೆ ಇದೆ ಅಂತ ಓಡಾಡಿಕೆ ಹೇಳಬೇಡ ಅದನ್ನು, ಗೊತ್ತಾಯ್ತಾ? ನಿನ್ನ ವೈಯಕ್ತಿಕ ದೋಷನ ಜನರಲೈಸ್ ಮಾಡಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ನಿನ್ನ ಪ್ರಕಾರ ಬ್ರಹ್ಮ ನಿರ್ಗುಣ ಆಗಿರ್ಬೇಕಾ, ಇಟ್ಕೋ, ನಮಗೇನು ಬಾಧಕ ಇಲ್ಲ. ವೇದ ಹೇಳುತ್ತೆ ಅಂತ ಸಾರಿಬಿಟ್ಟು ವೈದಿಕರನ್ನು ವಿಸ್ಕೇಡ್ ಮಾಡಬೇಡ ಅಂತ ಅರ್ಥ ಅದಕ್ಕೆ. ಅದಿರ್ವಚನೆಯ ಸಿದ್ಧೇರೇವ ಅನುಮಾನಶ್ಚಾಪಿ ಅಸಿದ್ಧಿಹಿ, ಅದೆಲ್ಲ ಅಲ್ಲಿ ಹೇಳಿದ್ದಾರಲ್ಲ, ಅದು ಆ ವಿಷಯ. ಇನ್ನು ಕೆಲವು ವಾಕ್ಯ ವಾಚಾರಂಭಣಂ ವಿಕಾರ ಅಂತೊಂದು ವಾಕ್ಯ ಇದೆ, ಅದನ್ನು ಹೇಳ್ತೇನೆ ಅಂತ ಹೇಳಿದ. ಅದಕ್ಕೆ ಅರ್ಥನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಚಾಂದೋಗ್ಯದಲ್ಲಿ ಬರುತ್ತಲ್ಲ ಅಲ್ಲಿ ನೋಡೋಣ. ಇನ್ನು ಉಪಾಧಿ ಬಗ್ಗೆ ಬತ್ತ ಮಾತಾಡ್ದ. ಕೆಲವು ಉಪಾಧಿಗಳಿರುತ್ತೆ ಸ್ವಾಮಿ, ಉಪಾಧಿಯಿಂದಾಗಿ ಜೀವಬ್ರಹ್ಮರ ಅಭೇದ ನಿಮಗೆ ಗೊತ್ತಾಗದಂತೆ ಆಗಿಬಿಟ್ಟಿದೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಉಪಾಧಿಯಿಂದಾಗಿ ಕೆಲವು ವ್ಯತ್ಯಾಸಗಳಾಗುತ್ತೆ, ಒಪ್ಪೋಣ. ಆದರೆ ಬೇಸಿಕ್ ಚೇಂಜ್ ಆಗೋದಿಲ್ಲ. ಏನು ಬೇಸಿಕ್ ಚೇಂಜ್ ಆಗೋದಿಲ್ಲ ಅಂದರೆ ಹೇಳಲಿಲ್ಲ, ಇಂದ್ರ ಅರ್ಜುನ ಇಬ್ಬರು ಕೂಡ ಏನು ಅಂಶಿ ಅಂಶ. ಆದ್ದರಿಂದ ಅರ್ಜುನನ ಅಕೌಂಟ್ಗೆ ಇಂದ್ರನ ಅಕೌಂಟ್ಗೆ ಏನಾಗುತ್ತೆ, ಅಫೆಕ್ಟ್ ಆಗೇ ಆಗುತ್ತೆ, ಹೋಗ್ತಾನೆ? ಅಫೆಕ್ಟ್ ಆಗೇ ಆಗುತ್ತೆ. ನಮ್ಮಲ್ಲೂ ಕೂಡ ಉಂಟು. ನಾವು ಎಸ್ ಪಿ ಚೆಕ್ ಕೊಡ್ತೇವೆ, ಎಸ್ ಪಿ ಒಳಗೆ ದುಡ್ಡು ಇರಲಿಲ್ಲ, ಚೆಕ್ ರಿಟರ್ನ್ ಆಗುತ್ತೆ ಅಷ್ಟೇ. ಎಫ್ ಟಿಯಲ್ಲಿ ದುಡ್ಡು ಇರ್ಬೋದು, ಅದನ್ನು ಕೊಡೋದಿಲ್ಲ ಅವನು. ಬಟ್ ನಾವು ಹೇಳಿದ್ರೆ ಕೊಡ್ತಾನೆ. ಆದ್ರೆ ಇನ್ನೂ ಆ ರೀತಿ ಇನ್ನೊಬ್ಬರ ಅಕೌಂಟ್ ಹಾಕಿ ಹೇಳಿದ್ರೆ ಕೊಡೋದಿಲ್ಲ. ಅದನ್ನೆಲ್ಲ ಕೂಡ ನಮ್ಮ ಅಕೌಂಟಿಂದ ಕೊಡುತ್ತೆ, ಇನ್ನೊಬ್ಬರ ಅಕೌಂಟಿಂದ ಕೊಡೋದಿಲ್ಲ. ಆ ಉಪಾಧಿಗಳಲ್ಲಿ ಕೆಲವು ಉಪಾಧಿ ಏನು ಮಾಡುತ್ತೆ ಅಂದರೆ ಟೆಂಪರರಿಲಿ ಎಫೆಕ್ಟ್ ಮಾಡುತ್ತೆ, ಕೆಲವು ಟೋಟಲಿ ಎಫೆಕ್ಟ್ ಮಾಡುತ್ತೆ. ಅಂತ ಎಫೆಕ್ಟ್ ಮಾಡೋದು ಗ್ಯಾರಂಟಿ. ಅರ್ಥ ಆಯ್ತಾ? ಈಗ ಅದಕ್ಕೆ ಸಂಶ್ಲಿಷ್ಟ ಉಪಾಧಿ, ವಿಶ್ಲಿಷ್ಟ ಉಪಾಧಿ ಅಂತ ಎರಡು. ಅದು ಹತ್ತಿರ ಇರೋ ಉಪಾಧಿ, ದೂರ ಇರೋ ಉಪಾಧಿ ಅಂತ ಹೇಳಿಬಿಟ್ಟು. ಬ್ರಹ್ಮ ಭಾರಿ ದೂರ ಇದ್ದೇನ್ರಿ, ನಾವು ಇಲ್ಲಿದ್ದೇವೆ, ಅದಕ್ಕೆ ನಮಗೆ ಬ್ರಹ್ಮನಿಗೂ ನಮಗೆ ವ್ಯತ್ಯಾಸ ಗೊತ್ತಾಗ್ತಾ ಬೇರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಂತ ಕೇಳಿದರೆ ಸರಿಯಲ್ಲ. ಒಂದು ವಸ್ತು ಒಂದೇ ಆಗಿದ್ರೆ ಎಂಥ ಉಪಾಧಿ ಕೂಡ ಏನನ್ನು ಅವಾಯ್ಡ್ ಮಾಡೋಕ್ಕೆ ಬರೋದಿಲ್ಲ, ಐಡೆಂಟಿಟಿನ ಅವಾಯ್ಡ್ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತು? ಐಡೆಂಟಿಟಿ ಇದ್ದ ಮೇಲೆ ಅವಾಯ್ಡ್ ಮಾಡೋಕ್ಕೆ ಬರೋದಿಲ್ಲ, ಇಲ್ಲದ ಮೇಲೆ ಕ್ರಿಯೇಟ್ ಮಾಡೋಕ್ಕೂ ಬರೋದಿಲ್ಲ. ಉಪಾಧಿಗೆ ಐಡೆಂಟಿಟಿನ ಮುಚ್ಚ ಶಕ್ತಿಯೂ ಇಲ್ಲ, ಭೇದ ಕ್ರಿಯೇಟ್ ಮಾಡೋ ಶಕ್ತಿಯೂ ಇಲ್ಲ. ಮೊನ್ನೆ ಬಂದಿದೆ, ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವ ಕಾರಕ, ಇರೋ ಭೇದ ತೋರಿಸುತ್ತೆ, ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಬ್ಬ ವ್ಯಕ್ತಿ ಒಂದಾಗಿದ್ರೆ ಏನಾಗುತ್ತೆ ಎಂಬುದಕ್ಕೆ ಭಾಗವತದ ವಾಕ್ಯ, ಮಹಾಭಾರತದ ವಾಕ್ಯ ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಉದ್ಯತಾಯಿತ ದುರ್ದಂಡಾಹ ಪತಿತ ಶ್ವಶಿರೋಕ್ಷಿಭಿ ಪಶ್ಯಂತ ಪಾತಯಂತಿ ಸ್ಮ ಅಪ್ಯ ಕಬಂಧಾಪಿ ಅರೀನ್ಯುಧಿ ಇತಿ ಭಾರತೇ. ಇದು ಭಾರತ ವಚನ ನ ವಿಶ್ಲೇಷಾತ್ ವಿಶೇಷ ಅಂತ ಹೇಳ್ತಾರೆ. ವಿಶ್ಲೇಷ ಉಪಾಧಿಯಿಂದಾಗಿ ಆ ವಿಶೇಷವನ್ನು ಕೂಡ ಹೇಳಬಾರದು. ಏನರ್ಥ ಅದಕ್ಕೆ? ಸ್ವಾರಸ್ಯ ಇಷ್ಟೇ. ಮಹಾಭಾರತ ಯುದ್ಧದಲ್ಲಿ ಒಬ್ಬ ನುಂಡ ಕತ್ತರಿಸಿಬಿಟ್ಟಿದ್ದಾರೆ, ಒಬ್ಬ ಸೈನಿಕ ತಲೆ ಕತ್ತರಿಸಿ ಎಲ್ಲೋ ಬಿದ್ದುಬಿಟ್ಟಿದೆ, ಗೊತ್ತಾಯ್ತಾ? ಮುಂಡ ಇಲ್ಲಿದೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮುಂಡ ಇಲ್ಲಿದೆ, ರುಂಡ ಅಲ್ಲಿದೆ. ಈ ಮುಂಡ ತಗೊಂಡು ಹೊಡಿತಾ ಇದೆ, ಕರೆಕ್ಟಾಗಿ ಹೊಡಿತು, ಯಾರಿಗೂ ಇನ್ನೊಬ್ಬರಿಗೆ ಮುಂಡ ಹೊಡಿತಾ ಇದೆ ಖಡ್ಗದಿಂದ. ಸರಿ, ಎಲ್ಲಿಂದ ನೋಡ್ತು ಅಂತ ಕೇಳಿದರೆ ಅಲ್ಲಿ ರುಂಡ ಆ ರುಂಡದ ಕಣ್ಣಿಲ್ಲಿ ನೋಡ್ತಾ ಇದೆಯಂತೆ. ರುಂಡದ ಕಣ್ಣಿಲ್ಲಿ ನೋಡಿ ಮುಂಡದ ಖಡ್ಗ ಹೊಡಿಯುತ್ತಂತೆ. ಯಾತಕ್ಕೆ? ಆ ಇನ್ನೊಬ್ಬರು ರುಂಡಲ್ಲ, ಅದೇ ಬಾಡಿ ರುಂಡ ಅದು, ಗೊತ್ತಾಯ್ತಾ? ಅಲ್ಲಿ ಬಾಡಿಯಲ್ಲಿ ಐಕ್ಯ ಇದ್ದಿದ್ದರಿಂದ ಎಷ್ಟೊಂದು ಸಪ್ರೇಟ್ ಮಾಡಿರ್ ಕೂಡ ಏನು ಕನೆಕ್ಷನ್ ತಪ್ಪಿಲ್ಲ, ಐಕ್ಯ ತಪ್ಪಿಲ್ಲ, ಗೊತ್ತಾಯ್ತಾ? ಆದರೆ ಬೇರೆ ಇದ್ದಾಗ ಭೇದನೂ ಬರೋದಿಲ್ಲ. ಎರಡು ಜೊತೆಗೆ ಬಿದ್ದಿರೋದು, ಒಬ್ಬ ವ್ಯಕ್ತಿ ಸತ್ತು ಬಿದ್ದಿದ್ದ, ರುಂಡ ಇದೆ ಅವನಿಗೆ, ಸತ್ತು ಬಿದ್ದಿದ್ದಾನೆ, ಫಂಕ್ಷನ್ ಮಾಡ್ತಾ ಇಲ್ಲ, ರುಂಡ ಎಲ್ಲ ಫಂಕ್ಷನ್ ಮಾಡ್ತಾ ಇದ್ದಾನೆ. ಯಾಕೆ? ಅಲ್ಲಿ ಐಡೆಂಟಿಟಿ ಇಲ್ಲ. ಇಲ್ಲಿ ಐಡೆಂಟಿಟಿ ಇದೆ. ಐಡೆಂಟಿಟಿ ಇದ್ದಾಗ ಯಾವ ಕಾಲಕ್ಕೂ ತಪ್ಪಿಸೋದಕ್ಕಾಗೋದಿಲ್ಲ. ನಮ್ಮಲ್ಲೇ ಕೂಡ ಮಗ ಎಲ್ಲೋ ಇದ್ದಾನೆ, 20 ಕಿಲೋ 26 ಕಿಲೋಮೀಟರ್ ದೂರ ಇದ್ದಾನೆ, ಪಕ್ಕದ ಮೇಲೆ ಹುಡುಗ ಇದ್ದಾನೆ, ಜ್ವರ, ನಾವು ಬಾಳಕ್ಕೆ ಬಿಡ್ತೀವಿ, ಒಳಗೆ ಕೇಳಿಸ್ಬಾರ್ದು ನಮಗೆ ಅಂತೇಳಿ ಅಷ್ಟೇ, ಗೊತ್ತಾಯ್ತಾ? ಅಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಯಾಕೆ ಕೂಸಿಂದ ಬರಲಿಲ್ಲ ಇನ್ನು ರಿಪ್ಲೈ, 40 ವರ್ಷ 50 ವರ್ಷ ಕೂಸು ಕೊಡೋದು, ರಿಪ್ಲೈ ಇನ್ನೂ ಬಂದಿಲ್ಲ, ಯೋಚನೆ ಮಾಡ್ತಾ ಕೊಡ್ತಾರೆ, ಇನ್ನೂ ಇಮೇಲ್ ಬಂದೇ ಇಲ್ಲ, ಇಮೇಲ್ ಬಂದೇ ಇಲ್ಲ. ಮನಸ್ಸು ಹೇಗೆ ಅಟ್ಯಾಚ್ ಮಾಡೋದು ಗೊತ್ತಾ? ಈಗ ಇಲ್ಲಿಂದ ಅಷ್ಟು ದೂರ ಅಟ್ಯಾಚ್ ಮಾಡ್ಕೊಂಡಿದೆ, ಪಕ್ಕದಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಸಂಬಂಧ ಇದೆ. ಸಂಬಂಧ ಇದ್ದಾಗ ಡಿಸ್ಟೆನ್ಸ್ ಎಂಬುದು ಏನು ಮಾಡೋದಿಲ್ಲ, ಕೌಂಟ್ ಆಗೋದಿಲ್ಲ. ದೇರ್ಫೋರ್ ನಾವು ಜೀವಬ್ರಹ್ಮ ಒಂದೇ ಆಗಿದ್ದಿದ್ದರೆ ಯಾವೆಲ್ಲ ಕಾರಣಕ್ಕೆ ಏನಾಗಬೇಕಾಗಿತ್ತು ನಮಗೀಗ? ನಾವು ಪೂರ್ಣ ಅನುಭವ ಬರಬೇಕಾಗ್ತಿತ್ತು, ಮತ್ತು ಬ್ರಹ್ಮನೇ ದುಃಖ ಅನುಭವ ಆಗಬೇಕಾಗ್ತಿತ್ತು. ಅದು ಎರಡೂ ಆಗೋದು ತಪ್ಪು. ಆದ್ದರಿಂದಾನೆ ಬ್ರಹ್ಮ ಬ್ರಹ್ಮನೇ, ಜೀವ ಜೀವನೇ ಅಂತ ಹೇಳುತ್ತಾ ವಿವತೋ ಭಿನ್ನ ಮುಕ್ತತ್ವಾತ್ ಅನ್ನೋದನ್ನು ಉಪಸಂಹಾರ ಮಾಡ್ತಿದ್ದಾರೆ. ಇಷ್ಟೆಲ್ಲ ಹೇಳಿ ಒಟ್ಟಿನ ಮೇಲೆ ಆಗಮಗಳಲ್ಲೇನಾದರೂ ವಿರುದ್ಧವತ್ ಪ್ರತಿಯಂತೆ ಆಗಮ ಯತ್ರ ವೈ ಮಿಥಃ ತತ್ರ ದೃಷ್ಟಾನುಸಾರೇಣ ದೇಶಾಮರ್ಥೋ ಅನ್ವೇಕ್ಷತೆ. ಆಗಮಗಳಿಗೆ ಪರಸ್ಪರ ವಿರೋಧ ಬಂದಾಗ ಪ್ರತ್ಯಕ್ಷನ ಬೇಸ್ ಮಾಡಿಕೊಂಡು ಯಾವ ಆಗಮ ಯಾವ ಅರ್ಥ ಹೇಳಿದರೆ ಆಗಮಗಳಿಗೆ ವಿರೋಧ ಪರಿಹಾರ ಆಗುತ್ತಲ್ಲ ಅಂಥ ಅರ್ಥ ಹೇಳಬೇಕೆ ಹೊರತು ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಅರ್ಥ ಹೇಳೋದಕ್ಕೆ ಹೋಗಬಾರದು ಅಂತ ನೀವ ತೋರಿಸಿದ್ರು. ಇಷ್ಟು ಹೇಳಿ ಬ್ರಹ್ಮೇಶಾನಾಧಿಭಿರ್ ದೇವೈಹಿ ಯತ್ಪ್ರಾಪ್ತು ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಸಭವಾನ್ ಕೇವಲೋಹರೇ. ಇದು ಮಹಾಭಾರತದ ವಾಕ್ಯ. ಇನ್ನು ದೇವರಿಗೆ ಸಾಮ್ಯ ಬರುತ್ತಾ ಅಂತ ಕೇಳಿದರೆ ಎಂದೆಂದೂ ಬರೋದಿಲ್ಲ. ಐಕ್ಯ ಬರೋದಿಲ್ಲ ಅಂತ ಹೇಳಿ ಆಯ್ತೀಗ, ಸಾಮ್ಯ ಬರುತ್ತಾ? ವಿಶಿಷ್ಟಾದ್ವೈತರ ಸಾಮ್ಯ ಹೇಳ್ತಾರಲ್ಲ, ಅದು ಬರೋದಿಲ್ಲ. ಯಾಕೆಂದ್ರೆ ನಮಗೆಲ್ಲ ಸಾಮ್ಯ ಬರೋದಿಲ್ಲ ಅಲ್ಲ. ಬ್ರಹ್ಮ ಈಶಾನಾದಿಭಿರ್ದೇವೈಹಿ, ಬ್ರಹ್ಮರುದ್ರಾದಿ ದೇವತೆಗಳು ಎಷ್ಟೆಷ್ಟು ಪ್ರಯತ್ನ ಪಟ್ಟರು ಕೂಡ ದೇವತ್ವ ಹೊಂದಕ್ಕೆ ನಾರಾಯಣತ್ವ ಹೊಂದಕ್ಕೆ ಬರೋದಿಲ್ಲ, ಬ್ರಹ್ಮತ್ವ ಹೊಂದಕ್ಕೆ ಬರೋದಿಲ್ಲ. ಬ್ರಹ್ಮ ಅಂದ್ರೆ ಪರಮಾತ್ಮ ಅಂದ್ರೆ ಪರಮಾತ್ಮನೇ, ಬೇರೆಯವರು ಬೇರೆಯವರೇ, ಆದ್ರಿಂದಾಗಿನೇ ಸಾಮ್ಯ ಕೂಡ ಬರೋದಿಲ್ಲ ಅಂತೇಳಿ ಮುಕ್ತಾಯ ಮಾಡ್ತಾರೆ. ಸೊ ಅದ್ವೈತ ಮತಕ್ಕೂ ಉತ್ತರ ಇದು, ವಿಶಿಷ್ಟಾದ್ವೈತ ಮತಕ್ಕೂ ಉತ್ತರ ಅಷ್ಟು ಹೇಳಿ, ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವ ಅನ್ವಶ್ಚುವಂತಿ. ಋಗ್ವೇದದ ಮಂತ್ರ ಅದು. ಪರೋ ಮಾತ್ರ ಎಂಥವನು ಮಾತ್ರಯ ಪರಹ, ಅಭೌ ಪ್ರಕೃತಿ ನೀನು, ನಿನ್ನ ಮೇಲೆ ಯಾರು ಕೂಡ ನಿನ್ನ ಜೊತೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಋಗ್ವೇದದಲ್ಲಿ. ಸತ್ಯ ಚಿತ್ತೇತ್ಯ ಪತಯೇ ಮುಕ್ತಾಭುಕ್ತೋತ್ತ ಬಾಯತೆ ನಮೋ ನಾರಾಯಣಾಯ ಆರ್ಯ ವೃಂದ ವಂದಿತ ಪದ್ವಯ. ಇದು ಉತ್ತರ ಮಂಗಲ. ಸರ್ವತ್ರಾಖಿಲ ಶಕ್ತಿ ಎತ್ತಿ ಶುರು ಮಾಡಿದ್ರಲ್ಲ, ಮುಕ್ತಾಯ ಮಾಡ್ತಾ ಇದ್ದಾರೆ. ಸತ್ಯ ಚಿಚ್ಚೇತ್ಯ ಪತಯೇ, ಸತ್ಯವಾದ ಚೇತನ ಸತ್ಯವಾದ ಜಡಗಳಿಗೆ ಸ್ವಾಮಿಯಾದಂತಹ. ಸೊ ಜಡನು ಸತ್ಯ ಚೇತನನು ಸತ್ಯ. ಮುಕ್ತಾಮುಕ್ತ ಉತ್ತಮಾಯತೆ, ಮುಕ್ತ ಮತ್ತು ಅಮುಕ್ತರಿ ಉತ್ತಮನಾದಂತಹ. ಇದು ಅದ್ವೈತ ಖಂಡನೆ, ಇದು ವಿಶಿಷ್ಟಾದ್ವೈತ ಖಂಡನೆ. ನಮೋ ನಾರಾಯಣಾಯ ಆರ್ಯವೃಂದ ವಂದಿತ ಪದ್ವಯ, ಆರ್ಯವೃಂದ ವಂದಿತ ಪದ್ವಯ, ಜ್ಞಾನಿಗಳ ಗುಂಪಿನಿಂದ ವಂದಿತ ಪಾದಕಮಲಾದ ನಾರಾಯಣ ನಮೋ ನಮಃ ಅಂತ ಮುಕ್ತಾಯ ಮಾಡ್ತಾರೆ. ತೇ ಮತ್ತೆ ತೇ ಅಂತ ಹೇಳೋದ್ರಿಂದ ನೋಡ್ಕೋತಾನೆ ಬರೀತಿದ್ದೇವೆ ಅಂತ ಕನ್ಫರ್ಮ್ ಮಾಡ್ತಾರೆ. ಇಷ್ಟಾದ್ಮೇಲೆ ಕೆಲವು ಶ್ಲೋಕ ಇದೆ, ಆನಂದ ತೀರ್ಥ ಪುಂಸಿಂಹ, ಏಳು ಶ್ಲೋಕ ಇವೆ ಮುಂದೆ. ಏಳು ಶ್ಲೋಕ ಯಾತಕ್ಕೆ ಬಂದು ಅಂದರೆ ಟೀಕಾರೇ ಬರೀತಾರೆ, ಟೀಕಾದ್ರೆ ಕೊನೆಗೆ ಬರೀತಾರೆ. ಇದೆಲ್ಲ ಏನು ನಡೀತು, ಆ ಪುಂಡರೀಕ ಪುರಿ ಬಂದಿದ್ದ, ಎಲ್ಲ ವಾದ ನಡೀತು, ಅವರ ಎಲ್ಲ ವಾದದಲ್ಲಿ ಸೋತು ಓಡ್ತಾ ಇದ್ದಾರೆ ಎಲ್ಲರೂ ಕೂಡ, ಮಾಯವಾದಿಗಳು ಓಡೋಗ್ತಾ ಇದ್ದಾರೆ. ಆಚಾರ ಶಿಷ್ಟಿ ಭಾರಿ ಹುಮ್ಮಸ್ಸು ಬಂದುಬಿಟ್ಟಿದೆ, ಓಡೋದು ಕಂಡುಬಿಟ್ಟೆ, ಓಡ್ರಿ ಓಡ್ರಿ ಅಂತ ಹೇಳ್ಬಿಟ್ಟು ಏಳು ಶ್ಲೋಕ ಬರಿತಾ ಇದ್ದಾರೆ ಅವರು. ಗೊತ್ತಾಯ್ತಾ? ಆನಂದ ತೀರ್ಥ ಪುಂಸಿಂಹೋ ಮಾಯಾವಾದಿ ತಿತೆ ಸುತಾನ್ ವಿದಾರ್ಯ ಯುಕ್ತಿ ನಖರೈಹಿ ಅಪ್ರತೀಪೋ ಅಭಿಭಾಸತೆ. ನರಸಿಂಹದೇವರು ಬಂದಾಗ ರಾಕ್ಷಸರು ಓಡಿದರಲ್ಲ, ನಮ್ಮ ಮಧ್ವಾಚಾರ್ಯರು ನರಸಿಂಹ ಬಂದಿದ್ದಾರೆ ಓಡಿ ಓಡಿ ಅಂತ ಹೇಳ್ತಾರೆ. ಆನಂದ ತೀರ್ಥ ಪುಂಸಿಂಹ, ಪುಂಸಿಂಹ ನರಸಿಂಹ, ಆನಂದ ತೀರ್ಥರ ನರಸಿಂಹ ಅವರು ಬಂದಿದ್ದಾರೆ, ದೈತ್ಯರೇ ಓಡಿ ಅಂತ ಹೇಳಿ ಅಟ್ಕೊಂಡು ಹೋಗ್ತಿದ್ದಾರೆ. ಪಲಾಯಧ್ವಂ ಪಲಾಯಧ್ವಂ ತ್ವರಯ ಮಾಯಿ ದಾನವಾಹ ಸರ್ವಜ್ಞ ಹರಿರಾಯಾತಿ ತರ್ಕಾಗಮ ದರಾರಿ ಹೃತ್. ಏನೇ ಮಾಯಾವಾದಿ ರಾಕ್ಷಸರೇ ಓಡಿ ಓಡಿ, ಯಾಕೆ ಮುರಾರಿ ಬಂದು ಅಸುರಾರಿ ಬಂದಿದ್ದಾನೆ, ಅಸುರರೇ ಓಡಿ. ಅಸುರಾರಿ ಯಾರು? ನಾರಾಯಣ, ವೇದವ್ರಾತ ಸುದರ್ಶನಃ, ಅವೆಲ್ಲ ಈ ವಾಕ್ಯದ ಅರ್ಥಗಳು. ಗೊತ್ತಾಯ್ತಾ? ತರ್ಕ ಆಗಮ ದರಾರಿ ಹೃತ್, ಅದು ಬರ್ತಿದ್ದಾನೆ ಓಡಿ ಅಂತ ಹೇಳ್ತಾರೆ. ದ್ರವತ ದ್ರವತಾಶು ಬಾಯಿನಃ ಪ್ರವಿಶದ್ವ ವತದ್ರಿತ ಗುಹಾಹ ಕಮಲಾರಮಣಾಂಬರಾಶ್ರಯ ಸಮುದೇತಿ ಅಖಿಲಜ್ಞ ಭಾಸ್ಕರ. ಮಾಯಾವಾದಿಗಳೇ ಬೇಗ ಓಡಿ ಓಡಿ ಗುಹೆಯಲ್ಲಿ ಸೇರ್ಕೊಂಬಿಡಿ, ಪೊಲೀಸರು ಬಂದಾಗ ಅಡ್ಕೊಂಡ್ಬಿಡ್ತಾರಲ್ಲ, ಅಡ್ಕೋಬೇಕು, ಬೇರೆ ದಾರಿಲ್ಲ ನಿಮಗೀಗ. ಕಮಲಾರು ಯಾವಾಗ ಸೂರ್ಯ ಉದಯ ಆದ್ಮೇಲೆ ಕತ್ಲೆಲ್ಲ ಹೋಗುತ್ತೆ, ಕತ್ಲೆಲ್ಲ ಹೋಗುತ್ತೆ, ಗುಹೆಗಳಲ್ಲಿ ಸೇರುತ್ತೆ ಹೋಗ್ತಾನೆ. ಕತ್ತಲೆ ಎಲ್ಲಿ ಕತ್ಲಿರುತ್ತೆ? ಗುಹೆಗಳಲ್ಲಿ ಕತ್ಲಿರುತ್ತೆ. ಅದಕ್ಕೆ ಮದ್ರಾಚಾರ್ಯ ಸೂರ್ಯ ಬಂದ್ಬಿಟ್ಟಿದ್ದಾನೆ ಗುಹೆಯಲ್ಲಿ ಓಡ್ಕೊಂಡು ಉಳ್ಕೊಂಡು ಇಲ್ಲ ಹೊರ ನಿಮ್ಮನ್ನ ಭ್ರಷ್ಟಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಗೃಹರಿ ಸಕಲಜ್ಞ ನಾಮಕಃ ಸಮುಪೈತಿ ಮಾಯಿ ದಾನವಾನ್ ಪಲಾಯರ ಮಾತ್ರ ತತ್ಕ್ಷಮಂ ತ್ವರಯಾವೋ ವಸತಿರ್ ಗುಹಾ ಶುಚ. ಆದ್ದರಿಂದ ಸದ್ರಾಚಾರ ಅಂತಕ್ಕಂಥ ನರಸಿಂಹದೇವರು ಬಂದಿದ್ದಾರಲ್ಲ, ನಿಮಗೊಂದೇ ಗತಿ, ಗುಹೆಯಲ್ಲಿ ವಾಸ ಮಾಡೋದು ಒಂದೇ ಗತಿ, ಓಡೋದು ಫಸ್ಟು, ಅಡಿಕೊಳ್ಳೋದು ಎರಡೇದು. ಜಯತ್ಯಾನಂದ ತೀರ್ಥೇಷ್ಟ ದೇವತಾ ನರಕೇಸರಿ ವಿಪಾಟಿತ ಅಜ್ಞಾನ ತಮಃ ಕಪಾಟ ತಿರುಹುಂಕೃತ. ಆನಂದ ತೀರ್ಥರು ಅಂತಕ್ಕಂಥ ನರಸಿಂಹದೇವರು ಭಾರಿ ಸರ್ವೋತ್ಕೃಷ್ಟರಾಗಿದ್ದಾರೆ ಜೀವರಲ್ಲಿ. ಯಾತಕ್ಕೆ? ಅಲ್ಲಿ ನರಸಿಂಹದೇವರು ಕಂಬ ಹೊಡ್ಕೊಂಡು ಬಂದರು, ಇವರೇನು ಮಾಡಿದ್ದಾರೆ? ವಿಪಾಟಿತ ಅಜ್ಞಾನ ತಮಃ ಕಪಾಟ, ಅಜ್ಞಾನದ ಕತ್ತರಿ ಸೀಳ್ಕೊಂಡು ಬಂದಿದ್ದಾರೆ ಮಧ್ವಾಚಾರ್ಯರು, ಅದನ್ನು ಓಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಜಯತ್ಯಮಿತ ಪೌರುಷ ಸ್ವಜನತೆಷ್ಟ ಚಿಂತಾಮಣಿ ಅಜೇಶ ಮುಖ ವಂದಿತೋ ಗುಣಗಣಾರ್ಣವ ಶ್ರೀಪತಿ. ಇತ ಆಚಾರ್ಯ ಸ್ತೋತ್ರ ಮಾಡಿದ ಮೇಲೆ ದೇವರ ಸ್ತೋತ್ರ ಮಾಡ್ತಾರೆ. ಸರ್ವಜ್ಞ ಸನ್ಮನೀಂದ್ರೋಚ್ಚ ಸನ್ಮನ ಪಂಕಜಾಲಯ ಅಜಿತೋ ಜಯತಿ ಶ್ರೀಶೋ ರಮಾ ಬಾಹುಲತಾಶ್ರಯ. ಈ ಶ್ಲೋಕ ಬರೆದ ಮೇಲೆ ಅವರಿಗೆ ಶಿಷ್ಯರೆಲ್ಲ ಆಚಾರ ಹತ್ರ ಬಂದರಂತೆ, ಕೇಳ್ಕೊಂಡ್ರಂತೆ, ಸ್ವಾಮಿ ಈ ಶ್ಲೋಕ ಬರೆದಿದ್ದೇವೆ, ನಿಮ್ಗೆ ಅಂತಲ್ಲಿ ಸೇರಿಸ್ಕೊಂಡ್ಬಿಡಿ ಇವರಂತ ಕೇಳಿದ್ರಂತೆ. ಗೊತ್ತಾಯ್ತಾ? ಆ ಚಟಿಕಾರ ಬರೀತಾರೆ, ಸೇರಿಸ್ಕೊಂಡ್ಬಿಡಿ, ಯಾಕೆಂದ್ರೆ ನಿಮ್ಮ ಸ್ತೋತ್ರ ದೇವ್ರ ಸ್ತೋತ್ರ ಎರಡು ಕೂಡ ನಮ್ಮ ನಿಮ್ಗಂತ ಸೇರ್ಕೊಂಡು ಏನಾಗತ್ತೆ, ನಮ್ಮ ಮಾತುಗಳು ಶಾಶ್ವತ ಉಳಿಯುತ್ತೆ ಅಂತ ಹೇಳಿದಾಗ ಆಚಾರ ಒಪ್ಕೊಂಡಿರುತ್ತೆ. ಅದಕ್ಕೆ ಆ ಚಟಿಕಾರ ಹೇಗೆ ಹೇಳ್ತಾರೆ ಅಂದ್ರೆ, ಗಂಗಾ ನದಿಗಳು ಸೇರಿದ ಯಮುನಾ ವಾಕ್ಯಗಳ ನದಿಯಂತೆ. ಗೊತ್ತಾಯ್ತು? ಆಚಾರ ವಾಕ್ಯ ಗಂಗಾ ವಾಕ್ಯಗಳು, ಇವ್ರದೆಲ್ಲ ಯಮುನಾ ನದಿ ಇದ್ದಾಗೆ ಸೇರ್ಕೊಂಡ್ಬಿಡ್ತು, ಆಮೇಲೆ ಏನಾಯ್ತು ಅದು ಎರಡು ಸೇರಿ ಗಂಗಾನೇ. ಸೊ ಇದು ಕೂಡ ಆಚಾರ ವಾಕ್ಯ ಇದ್ದಾಗೆ ಅಂತ ತಿಳ್ಕೊಂಡು ಅರ್ಥ ಬರೀತೇವೆ ಅಂತ ಟೀಕಾರ ಬರೀತಾರೆ. ಮಧ್ವಯುಜ ಅದೇ ರೀತಿ ಬರುತ್ತೆ, ಎರಡು ಟ್ಯಾಲಿ ಆಗುತ್ತೆ. ಮಧ್ವಯುಜದ ಉಲ್ಲೇಖ ಆಚಾರ ತತ್ವೋದ್ಯೋತ ಟೀಕಾದ ಉಲ್ಲೇಖ ಟ್ಯಾಲಿ ಆಗಿಬಿಟ್ಟು ಆ ಪ್ರಸಂಗವನ್ನು ಹಿಸ್ಟಾರಿಕಲ್ ಅಂತ ಹೇಳ್ತಾರೆ. ಆ ರೀತಿ ಬರೆದ ತತ್ವೋದ್ಯೋತ ಪ್ರವಚನವೇ ದಾಖಲಾಗಿಬಿಟ್ಟು ಗ್ರಂಥ ರೂಪದಲ್ಲಿ ಬಂತು. ಇದಕ್ಕೆಲ್ಲ ಆಧಾರ ಕೆಳಗೆಲ್ಲ ಕೊಟ್ಟಿದೆ, ಓದ್ಕೋಬಹುದು. ಇಲ್ಲಿಗೆ ತತ್ವೋದ್ಯೋತ ಮುಗಿತು. ಎಷ್ಟು 9 ಪ್ರಕರಣ ಆದವಾಗ. ಇನ್ನೊಂದು ಕರ್ಮ ನಿರ್ಣಯ, ಕೊನೆಯ ಪ್ರಕರಣ ಕರ್ಮ ನಿರ್ಣಯ. ಆಚಾರ್ಯ ಸಂಚಾರ ಮಾಡ್ತಾ ಮಾಡ್ತಾ ಉಜಿರೆಗೆ ಬಂದರು. ಅಲ್ಲಿ ಪಂಡಿತರು ಏನು ಮಾಡ್ತಿದ್ರು, ಆಚಾರ್ಯ ಅಪಪ್ರಚಾರ ಮಾಡ್ತಿದ್ರು. ಪಂಡಿತರ ಸ್ವಭಾವ ಯಾವಾಗ ಸೋಲ್ತೀವಿ ಅಂತ ಗೊತ್ತಾಗ್ಬಿಡುತ್ತೆ, ಏನು ಮಾಡಿಬಿಡ್ತಾರೆ, ಅಪಪ್ರಚಾರ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಆಚಾರ್ಯ ಏನೋ ಕಾಮೆಂಟ್ ಮಾಡ್ತಿದ್ರು. ಆಚಾರ್ಯ ಏನು ಮಾಡಿದರು, ಅಲ್ಲಿಗೆ ಅದೇ ಊರಿಗೆ ಬಂದರು. ಆ ಊರು ಒಳ್ಳೆ ವಿದ್ವಾಂಸರ ಊರಾಗಿತ್ತಂತೆ. ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಅವರಿಗೆಲ್ಲ ಕೂಡ ಆಚಾರ್ಯ ಬಂದು ಕರೀತಾರೆ, ಬನ್ನಪ್ಪ ಯಾರು ಪ್ರಶ್ನೆ ಕೇಳ್ತೀರಿ ಬನ್ನಿ ಅಂತ ಕರೀತಾರೆ. ನಿರ್ವಾಹ ಎಲ್ಲ ಬಂದು ಕೊಡಬೇಕಾಗುತ್ತೆ. ಅವರು ಪ್ರಶ್ನೆ ಏನು ಮಾಡಿದಾರಂತೆ, ಪ್ರಶ್ನೋತ್ತರ ನಡೀತು. ಅವರೆಲ್ಲ ಏನು ಪ್ರಯತ್ನ ಪಟ್ಟರು ಉತ್ತರ ಕೊಡಲಿಕ್ಕಾಗಲಿಲ್ಲ ಅವರಿಗೆ. ಏನು ಮಾಡಿಬಿಟ್ರು, ಅಲ್ಲಿಗೆ ಓಡೋಗಿಬಿಟ್ರು. ಮತ್ತೆ ವಾಪಸ್ ಬಂದರು. ಬಂದುಬಿಟ್ಟು ಆಚಾರ್ಯ ಸೋಲಿಸ್ಬೇಕು ಅಂತ ಪ್ಲಾನ್ ಮಾಡಿ ಅವ್ರ ಬಗ್ಗೆ ಅವರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ಆ ಪ್ರಶ್ನೆಗಳು ಎಂಥದ್ದಾಗಬೇಕು ಅಂದರೆ ಕರ್ಮ ವಿಷಯಕ ಪ್ರಶ್ನೆಗಳಾಗಬೇಕು, ಜ್ಞಾನದ ವಿಷಯ ಪ್ರಶ್ನೆ ಆಗಬಾರ್ದು. ಈಗ ಯತಿಗಳಿಗೆ ಏನು ಗೊತ್ತಿರೋದಿಲ್ಲ, ಈ ಕರ್ಮಾಚರಣೆ ವಿಷಯ ಜಾಸ್ತಿ ಗೊತ್ತಿರೋದಿಲ್ಲ. ಅದು ಆಚಾರ್ಯ ಬಾಲ ಸನ್ಯಾಸಿಗಳು ಬೇರೆ. ರಿಟೈರ್ ಆದ ಸನ್ಯಾಸ ತಗೊಂಡಿದ್ರೆ ಏನಾಗ್ಬೋದಾಗಿತ್ತು, ಸ್ವಲ್ಪ ಪೂರ್ವಾಶ್ರಮದಿಂದ ಗೊತ್ತಿರಬಹುದಾಗಿತ್ತು. ಇವ್ರಿಗೆ ಏನು ಗೊತ್ತಿಲ್ಲ. 10 ವರ್ಷದ ಹುಡುಗ ಸನ್ಯಾಸ ತಗೊಂಡಾಗ ಏನೇ ಗೊತ್ತಿರೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಪ್ರಶ್ನೆ ಕರ್ಮ ವಿಷಯ ಹೇಳ್ತಾರೆ, ಕಂಡ ಗಾಢವಾದಂಥ ಕೆಲವು ಉರುಕುಗಳನ್ನು ಕೇಳಿದರು. ಫಸ್ಟ್ ಆಚಾರ್ಯ ಏನು ಮಾಡಿದರು, ಅವ್ರಿಗೆ ಗೊತ್ತಿಲ್ಲ, ಸರ್ವಜ್ಞರು ಅಂತೂ ಗೊತ್ತಿಲ್ಲ ಅವರಿಗೆ. ಅವ್ರು ಯಾಚೆ ಎಲ್ಲಾದರೂ ಉತ್ತರ ಕೊಟ್ಬಿಟ್ರು. ಫಸ್ಟ್ ಅವ್ರು ಮತ್ತೊಮ್ಮೆ 2 ಸತ್ತು ಓಡಿದಾಗಾಯ್ತಲ್ಲ, ಓಡೋಗ್ಬಿಟ್ರು. ಮತ್ತೆ ಶಿಷ್ಯರೆಲ್ಲ ಕೂತಿದ್ರಲ್ಲ, ಫಸ್ಟ ಬರ್ಕೊಂಡ್ಬಿಟ್ರು. ಆಚಾರ್ಯ ಹೇಳಿದ್ದೆಲ್ಲ ಬರ್ಕೊಂಡ್ರು, ಅದೇ ಕರ್ಮ ನಿರ್ಣಯ ಆಯಿತು ಅಂತ ಹೇಳಿದ. ಸೊ ಅಲ್ಲಿ ಪ್ರವಚನ ಬರ್ಕೊಂಡಿದ್ದು ತತ್ವೋದ್ಯೋತ, ವಾಕ್ಯಾರ್ಥ ಬರ್ಕೊಂಡಿದ್ದು ಕರ್ಮ ನಿರ್ಣಯ. ಹೀಗಾಗಿ 2 ಗ್ರಂಥಗಳು ಕೂಡ ಹೇಗೆ ಬಂದ್ವಿವೋ ಲೈವ್ ಇದ್ದ ಹಾಗೆ, ಹಾಗಾಗಿ ಅಲ್ಲಿ ಲೇಖರಾಗಿ ಬಂದ ಗ್ರಂಥಗಳು. ಇದನ್ನೆಲ್ಲ ಇದರಲ್ಲಿ ಹೇಳ್ತಾರೆ. ತಮ್ಮ ಮಧ್ವಯುದ್ಧದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ, ಹಿನ್ನೆಲೆಯೆಲ್ಲ ಕೊಟ್ಟಿದೆ ಆರಂಭದಲ್ಲಿ, ಅದಿಷ್ಟು ಏನು ನಡೀತು ಅಂತ ಹೇಳ್ತಾರೆ. ಇದಕ್ಕೆ ಆಚಾರ್ಯರು ಶುರು ಮಾಡ್ತಾರೆ ಅದನ್ನು. ಯಯುಜ್ಯತೆ ಮಹೇ ವಿಧೀಶಾನ ಚಕ್ರಪೂರ್ವೈ ಸದಾ ಮಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಪರಮಾತ್ಮ ಯಯುಜ್ಯತೆ ವಿಧಿ ಈಶಾನ ಚಕ್ರಪೂರ್ವೈ ಸದಾ ಮಖೈ. ಅದು ಕರ್ಮದ ವಿಚಾರ. ಕರ್ಮದಲ್ಲಿ ಅಲ್ಟಿಮೇಟ್ ಯಾವುದು? ಯಜ್ಞ. ಅದಕ್ಕೆ ಕರ್ಮದ ಸಂಬಂಧ ಯಜ್ಞ ಅಂಬೋದು ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ. ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಯಜ್ಞದ ಮೂಲಕ ಯಾವ ಶ್ರೀಹರಿಯನ್ನ ಆರಾಧನೆ ಮಾಡ್ತಾರೋ ಅಂತ ರಮಾಪತಿಯಾದ ಶ್ರೀಹರಿಗೆ ನಮಸ್ಕಾರ. ಮತ್ತೆ ರಮಾಪತಿಯನ್ನು ಬಿಡೋದಿಲ್ಲ ಅವರು. ರಮಾ ಪ್ರಣಯಿನೇ ತಸ್ಮೈ. ಅವು ಯಾವಾಗ ಲಕ್ಷ್ಮಿಯನ್ನು ಬಿಟ್ಟರೆ ನಮಗೆ ಅನರ್ಥ. ಪ್ರತ್ಯೇಕ ಸ್ತೋತ್ರ ಮಾಡಿದ್ರು ಅನರ್ಥ. ಲಕ್ಷ್ಮೀ ಸ್ತೋತ್ರ ವಿಚಿತ್ರ, ಬಿಡಾಗಿಲ್ಲ, ಪ್ರತ್ಯೇಕ ಮಾಡಾಗಿಲ್ಲ. ಅದಕ್ಕೇನಂತ ಮಾಡಬೇಕು? ನಾರಾಯಣ ಸಮೇತನೆ ಮಾಡಬೇಕು. ಅದಕ್ಕೆ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞ ಭುಜೇ ನಮಃ. ಸರ್ವಯಜ್ಞ ಭೋಕ್ತೃವಾದ ಶ್ರೀಹರಿಗೆ ನಮಸ್ಕಾರ. ಅಲ್ಲಿ ಮಹಾನಾಮಿನಿ ಋಕ್ಕುಗಳು ಅಂತ ಹೆಸರು. ಆ ಋಕ್ಕುಗಳ ವೈಶಿಷ್ಟ್ಯ ಅಂದರೆ 2 ಋಕ್ಕುಗಳು ಜಾಯಿನ್ ಮಾಡ್ತಾ ಹೋಗೋದು ಬೇರೆ ಬೇರೆ ಕಡೆ. ಅದು ಭಾಳ ಕಷ್ಟದ ಕೆಲಸ. ಇವ್ರಿಗೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡಿದ್ರು. ಆಚಾರ ತಕ್ಷಣ ಸೇರಿಸಿಬಿಟ್ಟು ಹೇಳಿಬಿಟ್ರಲ್ಲ, ಅವ್ರಿಗೆ ಉತ್ತರ ಕೊಡೋಕ್ಕಾಗದೆ ಓಡಿ ಹೋಗ್ತಾರೆ. ಅದು ಮಹಾನಾಮಿನಿ ನಾಮ ಉಪಸರ್ಗ ಅಂತ ಶುರುವಾಗುತ್ತೆ. ಇಲ್ಲಿ 2 ಭಾಗ ಇದಕ್ಕೆ. ಒಂದು ವಾಕ್ಯಾರ್ಥದ ಭಾಗ, ಒಂದು ಶ್ರುತ್ಯರ್ಥದ ಭಾಗ ಒಂದು. ಗೊತ್ತಾಯ್ತಾ? ವೇದ ಮಂತ್ರಗಳ ಅರ್ಥವನ್ನು ಹೇಳ್ತಕ್ಕಂಥ ಭಾಗ ಎಲ್ಲ, ಅದು ಖಂಡ ಅರ್ಥ ಅಂತ ಹೆಸರು ಅದಕ್ಕೆ. ಗೊತ್ತಾಯ್ತಾ? ಇದಕ್ಕೆಲ್ಲ ಕೂಡ ಅದು ಪ್ರೂವ್ ಮಾಡ್ತಕ್ಕಂಥ ಆರ್ಗ್ಯುಮೆಂಟ್ಸ್ ಇವೆಲ್ಲ ಕೂಡ. ಒಂದು ರೀತಿ ಋಗ್ಭಾಷೆಗೆ ಸಂಬಂಧಪಟ್ಟ ಪ್ರಕರಣ ಇದ್ದಾಗ ಲೆಕ್ಕಾಯ್ತು. ಗೊತ್ತಾಯ್ತಾ? ಋಗ್ಭಾಷೆಗೆ ಸಂಬಂಧಪಟ್ಟ ಪ್ರಕರಣವಾದ್ದರಿಂದ ಕೆಲವರು ಬರ್ಕೊಳ್ಬೇಕಾದ್ರೆ ಇದನ್ನು ಋಗ್ಭಾಷೆ ಸಮೇತನೇ ಬರ್ಕೊಂಡ್ಬಿಡ್ತಾರೆ. ಅದಕ್ಕೊಂದು ಸಂಬಂಧಪಟ್ಟ ಹಾಗೆ ಇಲ್ಲಿ ಕೆಲವು ವಾಕ್ಯಗಳು ಹೇಳ್ತಾರೆ. ಯಾವುದು ಅಂದರೆ, ತತ್ರೈಕೆ ಆಹುಹು ಅಗುಣಂ ಬ್ರಹ್ಮೇತಿ ನ ತದ್ಯುಕ್ತಂ ಶ್ರುತಿಯುಕ್ತಿ ವಿರೋಧಾತ್ ತಥಾ ಹಿ ಶ್ರುತಿ. ಇವ ಕರ್ಮ ನಿರ್ಣಯದ ಮೇನ್ ಪಾಯಿಂಟ್ಗಳಲ್ಲಿ ಒಂದು ಯಾವುದು ಅಂದರೆ, ಬ್ರಹ್ಮ ನಿರ್ಗುಣ ಅಲ್ಲ ಬಂದು ಎಕ್ಸ್ಕ್ಲೂಸಿವ್ಲಿ ಹೇಳ್ತಾರೆ. ಬ್ರಹ್ಮ ನಿರ್ಗುಣ ಅಲ್ಲ ಅಂತ ಜಗತ್ ಸತ್ಯತ್ವದ ಇಷ್ಟೆಲ್ಲ ಕೇಳಿಯಾಗಿದೆ ಈಗಾಗಲೇ ಸಾಕಷ್ಟು. ಜಗನ್ ಮಿಥ್ಯಾ ಅಲ್ಲ ಸತ್ಯ ಅಂತ ಕೇಳಿಯಾಗಿದೆ. ಬ್ರಹ್ಮ ಸಗುಣ ಅಂಬೋದು ಅಲ್ಲಲ್ಲಿ ಕೇಳಿದ್ದೇವೆ. ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಬ್ರಹ್ಮ ನಿರ್ಗುಣ ಆಗ ಸಂಭವ ಇಲ್ಲ. ಏನಾಗಿರಬೇಕು? ಬ್ರಹ್ಮ ಸಗುಣನೇ ಆಗಬೇಕು. ಯಾತಕ್ಕೆ ಅಂದರೆ, ತತ್ರ ಏಕೆ ಆಹುಹು ಅಗುಣಂ ಬ್ರಹ್ಮೇತಿ ನ ತದ್ಯುಕ್ತಂ ಶ್ರುತಿಯುಕ್ತಿ ವಿರೋಧಾತ್. ಕೆಲವರು ಬ್ರಹ್ಮನ ಅಗುಣ ಅಂತ ಕರೀತಾರೆ. ಅಗುಣ ಅಂದ್ರೇನು? ನಿರ್ಗುಣ ಅಂತ ಅರ್ಥ. ಅದು ಸರಿಯಲ್ಲ. ಯಾತಕ್ಕೆ? ಶ್ರುತಿ ಯುಕ್ತಿ ವಿರೋಧಾತ್. ಶ್ರುತಿಗಳಿಗೂ ವಿರುದ್ಧವಾದದ್ದು, ಯುಕ್ತಿಗೂ ವಿರುದ್ಧವಾದದ್ದು. ಪ್ರತ್ಯಕ್ಷ ವಿರೋಧ ಅಂತ ಆಚಾರ್ಯ ಕರೆಯೋದಿಲ್ಲ. ಯಾತಕ್ಕೆ ಹೇಳಿ? ಆಗ ದೇವ್ರ ಬಗ್ಗೆ ಏನು ಕೆಲಸ ಮಾಡಲ್ಲ, ಆಗಮನ ಕೆಲಸ ಮಾಡೋದಿಲ್ಲ. ಅದು ಏನು ಆಧಾರ ಕೊಡಬೇಕು ಅದಕ್ಕೆ? ಆಗಮನೆ ಕೊಡಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅಕ್ಯುರೇಸಿ ಆಗಿ ಮೇಂಟೈನ್ ಮಾಡ್ತಾರೆ. ತಿಳಿತಾ? ಇದನ್ನೆಲ್ಲ ಹೆಚ್ಚಿಲ್ಲಾಗ ತೂಕ ಅಂದರೆ ತೂಕ. ಆ ರೀತಿ ಮಾತಾಡೋದಕ್ಕೆ ಪರ್ಫೆಕ್ಷನ್ ಬೇಕು. ಆಚಾರ್ಯ ಯಾವಾಗಲೂ ತೋರಿಸಿಕೊಡ್ತಾರೆ. ತಥಾ ಹಿ ಶ್ರುತಿ. ಫಸ್ಟ್ ಶ್ರುತಿ ವಾಕ್ಯ ಕೋಟ್ ಮಾಡ್ತೇವೆ ನೋಡು ಅಂತ ಹೇಳ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅವ್ರಿಗೆ ಭಾಳ ಪ್ರಿಯವಾದ ಶ್ಲೋಕ ಅದ್ವೈತಿಗಳಿಗೆ. ಅಲ್ಲಿ ಸತ್ಯಂ ಇದೆ, ಜ್ಞಾನವೇ ಅನಂತಂ, ನಿರ್ಗುಣ ಹೇಗೆ ಅರ್ಥ ಆಗುತ್ತೆ ಯೋಚನೆ ಮಾಡು. ಸರಿಯಲ್ಲ. ವಿಜ್ಞಾನಮಾನಂದಂ ಬ್ರಹ್ಮ. ಇದೆಲ್ಲ ಅವ್ರು ಒಪ್ಕೊಂಡಿರೋ ವಾಕ್ಯಗಳು. ವಿಜ್ಞಾನಮಯ ಆನಂದಮಯ ಬ್ರಹ್ಮ ಅಂತ ಅರ್ಥ. ಯಹ ಸರ್ವಜ್ಞ ಸಹ ಸರ್ವವಿತ್ ಯಶ್ಚ ಜ್ಞಾನಮಯಂ ತಪಃ. ಇನ್ನೊಂದು ವೇದ ವಾಕ್ಯ. ತಸ್ಮಾತ್ ಏತದ್ ಬ್ರಹ್ಮ ನಾಮರೂಪ ಮನ್ನಂಚ ಜಾಯತೆ ದಿವ್ಯೋ ಹಿ ಅಮೂರ್ತ ಪುರುಷ ಸ ಬಾಹ್ಯಾಭ್ಯಂತರೋ ಹಿ ಅಜಃ ಅಪ್ರಾಣೋ ಹಿ ಅಮನಃ ಶುಭ್ರ ಹಿ ಅಕ್ಷರಾತ್ ಪರತಃ ಪರಃ ಏತಾವಾನಸ್ಯ ಮಹಿಮಾ ತಥೋ ಜಾಯಾಮಸ್ಯ ಪುರುಷ. ಎಲ್ಲಿದ್ದು ಪುರುಷ ಸೂಕ್ತ, ದೇವರ ಮಹಿಮೆ ಇಷ್ಟು, ಇನ್ನೂ ಜಾಸ್ತಿ ಅಂತ ಹೇಳ್ತಾರೆ. ಸುಳ್ಳಾಯ್ತಾದೀಗ ನಿರ್ಗುಣ ಆಗ್ತಾನೆ ಬ್ರಹ್ಮ. ಪುರುಷ ಸೂಕ್ತ ಅಂಬುದೇನು ವೇದದಲ್ಲಿ? ಪುರುಷ ಸೂಕ್ತ ಅಂಬುದೇನದು? ಹೈಯೆಸ್ಟ್, ಎಲ್ಲ ಸೂಕ್ತಗಳಿಂದ ದೊಡ್ಡ ಸೂಕ್ತ ಯಾವುದು? ಪುರುಷ ಸೂಕ್ತ. ಅದೆಲ್ಲ ಅಭಿಷೇಕ ಮಾಡಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಸಹಸ್ರಾಷ್ಟ ಸಹಸ್ರ ಶಿಷ್ಯ ಏನವೆಲ್ಲ ಗುಣಗಳು ಏನವೆಲ್ಲ ಕೂಡ. ಪುರುಷ ಸೂಕ್ತ ಭಾರಿ ದೊಡ್ಡದು ಅಂತೇಳಿ ಬೇರೆಯಲ್ಲಿ ಹೇಳ್ಬಿಟ್ರೆ ಉಪಾಯಗಳು ದಾಚಿಬಿಡ್ತಿದ್ದಿರೋ ಅವರು. ಅತತ್ವ ವೇದಕ ಅಂತೇಳಿ ಪುರುಷ ಸೂಕ್ತ ಅಂಬೋದು ದೇವರಿಗೆ ಅತ್ಯಂತ ಪ್ರಿಯವಾದ ಸೂಕ್ತ. ಅಲ್ಲಿ ಬಂದಿರೋದೆಲ್ಲ ಏನೋ ರೂಪಗುಣ, ರೂಪಗುಣ. ಅದು ದೇವರು ನಿರಾಕಾರ ಅಂತ ಕರಿಬಾರದು, ಸಹಸ್ರ ಶೀರ್ಷ ಸಹಸ್ರಾಕ್ಷ ಅಂತ ಹೇಳ್ತಾರೆ. ನಿರ್ಗುಣ ಅಂತ ಕರಿಬಾರದು, ಜಾತೋ ಜಾಯಾಂಶ ಪುರುಷ ಅಂತ ಹೇಳ್ತಾರೆ. ಅಲ್ಲಿ ಗುಣಪೂರ್ಣತ್ವ ಸಮರ್ಥನೆ ಇದೆ ಮತ್ತು ಸಾಕಾರತ್ವ ಸಮರ್ಥನೆ ಇದೆ. ಆದರೆ ಪುರುಷ ಸೂಕ್ತ ಒಂದು ಓದಿದವರಿಗೆ ಯಾವ ಗೊಂದಲ ಬರಬಾರದು. ಯೋನ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ಪಿತಾ ಜನಿತ ವಿಧಾತ ಧಾಮಾನಿ ವೇದ ಇವೆಲ್ಲ ಗುಣಗಳೇ. ಪೂರ್ಣ ಬೇ ಪೂರ್ಣ ಮದ ಪೂರ್ಣ ವಿಧಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಪೂರ್ಣತ್ವ ದೊಡ್ಡ ಗುಣ ಪೂರ್ಣತ್ವ ಅನ್ನೋದು. ಪೂರ್ಣತ್ವ ಕನಿಗೆ ಎಂಡಾಗೋದಲ್ಲಿಗೆ ಅನಂತ ಗುಣಪೂರ್ಣತ್ವಲ್ಲಿ ಎಂಡಾಗೋದ್ರಿಂದ ದೇವರು ಗುಣಪೂರ್ಣ. ಇದೆಲ್ಲ ಅವರಿಗೆ ಒಪ್ಪಿರೋ ವಾಕ್ಯಗಳೇ. ಸರ್ವನಾಮ ಸರ್ವಕರ್ಮ ಸರ್ವಗಂಧ ಸರ್ವರಸ ಸರ್ವವಿಧಮಭ್ಯಾತ್ತೋ ಅವಾಕ್ಯರಾದರ. ಇನ್ನೊಂದು ವಾಕ್ಯ, ವಿಷ್ಣೋರುಕಂ ವೀರ್ಯಾಣಿ ಪ್ರಾವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ. ವೇದವಾಕ್ಯ, ವಿಷ್ಣುವಿನ ಗುಣ ಯಾರು ತಾನೇ ಎಣಿಸಕ್ಕೆ ಸಾಧ್ಯ ಇದೆ? ಇಡೀ ಭೂಮಿನ ಮಣ್ಣು ರಜಾಂಸಿ, ಭೂಮಿಯ ಮಣ್ಣಿನ ಕಣಗಳನ್ನು ಎಣಿಸ್ತಕ್ಕಂಥವನು ಕೂಡ ವಿಷ್ಣುವಿನ ಗುಣಗಳನ್ನು ಎಣಿಸಲಾರ. ವಿಷ್ಣು ಬರೀ ಗುಣಪೂರ್ಣ ಆಗಲಿಲ್ಲ, ಏನಾದೀಗ ಅನಂತಾನಂತ ಗುಣಪೂರ್ಣನಾಗ್ತಾ ಇದ್ದಾನೆ. ಇದೆಲ್ಲ ವೇದವಾಕ್ಯಗಳೇ. ಹೇಗೆಲ್ಲ ಗಳಿತೀರಿ ನೀವೀಗ ಜನ ಏನು ತಿಳ್ಕೊಂಡಿದ್ದು? ಪುರಾಣ ವಾಕ್ಯ ಕೋಟ್ ಮಾಡ್ತಾರೆ ಆಚಾರ್ಯ ಅಂತ ಹೇಳಿದಾರಲ್ಲ, ಎಲ್ಲ ವೇದವಾಕ್ಯಗಳು. ವಿಷ್ಣು ಬರೋ ಮಾತ್ರಯ ತನ್ಮಾವೃಧಾನ ನತೇ ಮಹಿತ್ವಂ ಅನ್ವಶ್ನುವಂತಿ. ಮಹಿತ್ವಂ ಪೂಜ್ಯತ್ವಂ, ಹಿರಿಮೆಯನ್ನು ಉಳಿದವರು ಹೊಂದೋದಿಲ್ಲ ಅಂದಮೇಲೆ ಹಿರಿಮೆ ದೊಡ್ಡ ಗುಣ ಅದು. ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನಃ ಪರಮಂತಮಾಪ. ವಿಷ್ಣು ಎಲ ಈ ವಿಷ್ಣುವೇ ಜಾಯಮಾನ, ಈ ಹುಟ್ಟಿರೋನು ಜಾತ, ಈಗಾಗಲೇ ಹುಟ್ಟಿರಾಗಿರೋನು, ಮುಂದೆ ಹುಟ್ಟೋನು, ಇವರು ಯಾರು ಕೂಡ ನಿನ್ನ ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ಭೂತ ಅಂದರೆ ಹಿಂದಿನವನು, ಈಗಿರೋನು ಅಸ್ಥಿ, ಭವಿಷ್ಯತಿ ಮುಂದೆ ಬರೋನು, ಯಾರು ದೇವರಿಗೆ ಸಮನಲ್ಲ. ಇದು ವೇದವಾಕ್ಯ, ಅದು ಮಹಾಭಾರತ ವಾಕ್ಯ. ಇದಿಷ್ಟು ಕೂಡ ಆಗಮಗಳು. ಯುಕ್ತಿ ಹೇಳ್ತೇವೆ ಅಂತ ಹೇಳ್ತೇನೆ. ಯುಕ್ತಿ ಏನು? ಯುಕ್ತಿಶ್ಚ ಬುದ್ಧಿಪೂರ್ವಂ ಸರ್ವಕರ್ತೃತ್ವ ಸರ್ವಜ್ಞತ್ವಾದಯೋ ಯುಕ್ತಾಹ. ದೇವನು ಸರ್ವಕರ್ತ ಅಂತ ಶಾಸ್ತ್ರ ಹೇಳಿಬಿಟ್ಟಿದೆ. ಸರ್ವಕರ್ತ ಆದಾಗ ಏನಾಗಿರ್ಬೇಕು? ಅವನು ಸರ್ವ ಗುಣಪೂರ್ಣನಾಗಬೇಕು ಅವನು, ಇಲ್ಲೋ ಸರ್ವಕರ್ತ ಆಗ್ಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಇವರು ಕಾರ್ಪೆಂಟ್ರಿ ಮಾಡ್ಬೇಕಾದ್ರೆ ಏನು ಗುಣ ಇರಬೇಕು ಅವನಲ್ಲಿ? ಕಾರ್ಪೆಂಟರ್ ಆಗಿರ್ಬೇಕು. ಆಮೇಲೆ ಮೇಸನ್ರಿ ಮಾಡ್ಬೇಕಾದ್ರೆ ಏನಾಗಿರ್ಬೇಕು? ಅವನು ಮೇಸನ್ ಆಗಿರ್ಬೇಕು. ದೇವ್ರು ಎಲ್ಲ ಆಗಿರೋದ್ರಿಂದ ಏನಾಗಿರ್ಬೇಕು? ಅವನು ಎಲ್ಲ ಗುಣ ಇರಬೇಕು. ಹೋಗ್ತಾನೆ ದೇವ್ರು ಒಬ್ಬನೇ ಎಲ್ಲ ಮಾಡ್ತಾನೆ ಅಂದಮೇಲೆ ಏನಾಗಿರ್ಬೇಕು? ಅವನು ಎಲ್ಲ ಗುಣ ಇರಬೇಕು. ದೇವ್ರು ಸಿಂಪಲ್ ಅಂತಾರೆ. ಒಂದು ಒಬ್ಬ ಕರ್ತೃವಿಗೆ ಕರ್ಮದ ಬಗ್ಗೆ ಸಕಲ ಪರಿಜ್ಞಾನ ಇರಬೇಕು ಅನ್ನೋದು ಹಿಡಿದು ಎಲ್ಲ ಹಿಡಿದ ಮೇಲೆ ಅವನು ಗುಣಪೂರ್ಣನಾಗ್ತಾನೆ, ಸರ್ವಗುಣಪೂರ್ಣನಾಗ್ತಾನೆ, ಬೇರೆ ಎಲ್ಲ. ಯುಕ್ತಿ ಇದು. ಕರ್ತೃತ್ವ ಸಗುಣಂ ಬ್ರಹ್ಮ ಪುರುಷಂ ಪುರುಷ ಋಷಭಂ ಇತಿ ಭಾಗವತೇ. ಇದಾದ್ರೆ ಔಷಧಿ ಕೊಡೋ ನೋಡ್ಬಿಡ್ತಾರೆ. ಓ ಇವರು ಡಾಕ್ಟ್ರು ಅಂತ ಹೇಳ್ತಂತ ಅಷ್ಟೇ. ಯಾತಕ್ಕೆ? ಔಷಧಿ ಕೊಡೋ ಗುಣ ಏನು ತೋರಿಸುತ್ತೆ? ವೈದ್ಯನಾಗಿದ್ದರೆ ಮಾತ್ರ ಸಾಧ್ಯ. ಅವನು ವೈದ್ಯ ಅಂತ ಯಾರು ಹೇಳಿಲ್ಲ, ಅವನು ಗುಣ ನೋಡಿ ಏನು ತಿಳ್ಕೊಂಡ್ಬಿಡ್ತಾನೆ, ತಕ್ಷಣ ಅವನು ವೈದ್ಯ ಅಂತ ಹೇಳ್ತಾನೆ. ಅದೇ ರೀತಿಯೇ ಜಗತ್ಕರ್ತೃವಾದ ದೇವನ ತಿಳ್ಕೊಂಡು ಏನಂತ ಗೊತ್ತಾಗತ್ತೆ? ಅವನು ಗುಣಪೂರ್ಣ ಅಂತ ಗೊತ್ತಾಗತ್ತೆ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಇತ್ಯಾದಿ ವಾಕ್ಯಗಳು ಕೂಡ ಸತ್ವಾದಿ ಗುಣಗಳನ್ನು ಹೇಳ್ತಕ್ಕಂಥದ್ದು. ಏನು ಎಲ್ಲೆಲ್ಲಿ ದೇವರಿಗೆ ಗುಣಗಳಿಲ್ಲ ವಾಕ್ಯ ನೀವು ಕೇಳ್ತೀರೋ, ಕೇವಲೋ ನಿರ್ಗುಣಶ್ಚ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಬ್ರಹ್ಮ ನಿರ್ಗುಣ ಅಂಬುದಕ್ಕೆ ವೇದವಾಕ್ಯ ಕೊಡ್ತೀವಿ ನಾವು ಅಂತ ಹೇಳ್ತಾನೆ. ಇದೇ ವೇದವಾಕ್ಯ. ಕೇವಲೋ ನಿರ್ಗುಣಶ್ಚ ನೋಡಿದ್ರೆ ನಿರ್ಗುಣ ದೇವರ ಬಗ್ಗೆ ಹೇಳಿದ ಮೇಲೆ ಅದು ಬಿಡ್ಲಕ್ಕಾಗತ್ತಾ ಅಂತ ಕೇಳಿದ. ಹಾಗೆ ಮೃದಬ್ರವೀತ್ ಅಂತ ಹೇಳಿದ ಬಿಟ್ಟ, ಇಲ್ಲಿ ಬಿಡ್ಲಕ್ಕಾಗತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಸರಿಯಪ್ಪ ನಾವು ನಿರ್ಗುಣ ನಾವು ಉಪಯೋಗಿಸ್ತೇವೆ. ಅದು ಯಾವ ನಿರ್ಗುಣ ಗೊತ್ತಾ? ಅವನು ಪ್ರಕೃತಿಯ ಗುಣಗಳಿಲ್ಲ ಅಂತ ಹೇಳ್ತಾ ಇದೆಯೇ ಹೊರತು ಆ ಜ್ಞಾನಾನಂದಾದ ಗುಣಗಳಿಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಮಹಾಭಾರತ ಮೊದಲ ಶ್ಲೋಕನ ಆಚಾರ್ಯ ಕೋಟ್ ಮಾಡ್ತಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ. ಅದು ಅರ್ಥ. ಅದಕ್ಕೆ ಮಹಾಭಾರತ ಮೊದಲ ಶ್ಲೋಕದಲ್ಲೇ ಅರ್ಥ ಬಂದಿದೆ. ಎಲ್ಲಿ ಗುಣ ಇಲ್ಲ ಗುಣ ಇಲ್ಲ ಅಂತ ಹೇಳ್ತೀರೋ ಅದಕ್ಕೇನು ಅರ್ಥ ಮಾಡಬೇಕು? ಪ್ರಾಕೃತ ಗುಣಗಳಾದ ಸತ್ವಗುಣ ರಜೋಗುಣ ತಮಗುಣಗಳಿಲ್ಲ ಅಂತ ಅರ್ಥ. ಆದರೆ ಅನಂತ ಜ್ಞಾನಾನಂದಾದಿ ಗುಣಗಳು ಮಾತ್ರ ಅನಂತ ಇವೆ, ಏನು ಯೋಚನೆ ಇಲ್ಲ ಅವರಿಗೆ. ಅದು ಗೊತ್ತು, ಅದೊಂದೇ ಬೇರೆ ಅರ್ಥನೇ ಇಲ್ಲ ಅವರಿಗೆ. ಇನ್ನೂ ಗಲಾಟೆ ಮಾಡಬೇಕಾ? ಕೇವಲ ಅನಿರ್ಗುಣಶ್ಚ ಆಚರಿಸಿಕೊಂಡ್ರೆ ಬೋಧ, ನಿರ್ಗುಣನಲ್ಲ ಅಂತ ಅರ್ಥ. ಅಲ್ಲಿ ಸತತ್ವಮಸಿ ಆಗುವ ಅನಿರ್ಗುಣಶ್ಚ ಇದು ಜ್ಞಾನಾಂಧಾದಿ ಗುಣ ಗುಣಹೀನನಲ್ಲ ಅವನು ಅಂತ ಹೇಳ್ತಾ ಇದೆ. ಎರಡು ರೀತಿಯಲ್ಲಿ ನಮ್ಮ ಪರ ನಿಂಪರ ಆಗಲೇ ಇಲ್ಲ. ಸತ್ವಾದಿ ಗುಣಾಭಾವೋಕ್ತೇಹೇ ತತ್ರ ಅನ್ಯಥಾ ಏಕೋ ದೇವ. ದೇವಶಬ್ದ ಗುಣಪೂರ್ಣ ಅಂತಲೇ ಅರ್ಥ. ದಿವ ಕ್ರೀಡಾಯಾಮ್, ದೇವಶಬ್ದ ಗುಣಪೂರ್ಣ ಅಂತಿರೋದ್ರಿಂದ ದೇವ ನಿರ್ಗುಣ ಅನ್ನಬಾರದು. ಮತ್ತು ಬ್ರಹ್ಮಶಬ್ದಕ್ಕೇನರ್ಥ ತಮಾಷೆ ಅಂದರೆ ಬ್ರಹ್ಮ ನಿರ್ಗುಣ ಅಂತಾರಲ್ಲ, ಎಂಥ ಸ್ಟೇಟ್ಮೆಂಟ್ ಗೊತ್ತಾದು? ಬ್ರಹ್ಮ ಅಂದರೆ ಬೃಹಂತೋ ಹಿ ಅಸ್ಮಿನ್ ಗುಣಾಹ ಡೆಫಿನೇಷನ್. ಅದಕ್ಕೆ ಗುಣಪೂರ್ಣನಾದವನು ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ನಿರ್ಗುಣ ಅಂದರೆ ಏನಾಯ್ತು ಅಲ್ಲಿಗೆ? ಗುಣಪೂರ್ಣ ಗುಣಪೂರ್ಣದಲ್ಲ ಅಂದಾಗಾಯ್ತು. ಕಾಂಟ್ರಡಿಕ್ಷನ್. ಗೇಟ್ ಸ್ಕ್ವೇರ್ ಸರ್ಕಲ್ ಅಂತ ಹೇಗಿರುತ್ತೆ? ಸ್ಕ್ವೇರ್ ಸರ್ಕಲ್ ಇರುತ್ತಾ? ಸ್ಕ್ವೇರ್ ಆಗಿದ್ರೆ ಏನಾಗೋದಿಲ್ಲ, ಸರ್ಕಲ್ ಆಗಿದ್ರೆ ಸ್ಕ್ವೇರ್. ಬ್ರಹ್ಮ ಆದರೆ ನಿರ್ಗುಣ ಅಲ್ಲ, ನಿರ್ಗುಣ ಆದರೆ ಬ್ರಹ್ಮ ಅಲ್ಲ. ಅಷ್ಟೇ ಆ ಪದ ಉಪಯೋಗಿಸ್ತಾ ಇರೋದ್ರೆ ಎಂಥ ಆಶ್ಚರ್ಯ. ಸ್ಕ್ವೇರ್ ಸರ್ಕಲ್ ಕೆಲವು ಹುಚ್ಚುಚ್ಚು ಮಾತಾಡಿದ್ರೆ ಹಾಗೂ ಹಾಗೆ. ಅದ್ವೈತದಲ್ಲಿ ಬ್ರಹ್ಮ ನಿರ್ಗುಣ ಅನ್ನೋ ಪದ ಎಷ್ಟು ಹಾಸ್ಯಾಸ್ಪದ ಪದ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಮಸ್ಯೆನೇ ಇಲ್ಲ, ಬ್ರಹ್ಮ ಅನಂತ ಗುಣಪೂರ್ಣ ಅರ್ಥ ಇಟ್ಕೊಂಡ್ಬಿಡ್ತೇವೆ. ಸತ್ತಾದಿ ಗುಣಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನ ಹೇಳ್ತೇವೆ. ಎಷ್ಟು ಸರಳ. ನನ್ನ ನನಗೆ ನಿರ್ವಿಶೇಷಂ ನಾಮ ಕಿಂಚಿದಸ್ತಿ. ಪರಮಾತ್ಮ ನಿರ್ವಿಶೇಷ ಅಂದರೆ ನಿರ್ವಿಶೇಷ ಅಂತ ಪದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಹೇಳಿದ ಕಾಲಕ್ಕೆ ಏನಾಗಿ ಬಿಡುತ್ತದೋ? ಹೇಳುತ್ತಲಕ್ಕೆ ವಿಶೇಷ ಬಂದ್ಬಿಡುತ್ತೆ. ಅದಕ್ಕೆ ಹೇಳಲು ಪಡಬೇಕೇನೋ ವಿಶೇಷ ಬರೋದ್ರಿಂದ ನಿರ್ವಿಶೇಷ ಅನ್ನೋ ಪದ ಅಬ್ಸಲ್ಯೂಟ್ ಸೆನ್ಸಲ್ಲಿ ಇರೋದೇ ಇಲ್ಲ. ಸ್ವಾಮಿ ಅನಿರ್ವಚನೆ ಮತ್ತೆ ಗಂಟು ಬಿಡ್ತಾರೆ, ಅನಿರ್ವಚನೆ ಬರುತ್ತೆ ಅಂತೇಳಿ ಎಷ್ಟು ಸತ್ ಬೈಬೇಕು ಅಂತ ಹೇಳ್ತಾರಲ್ಲ. ಕಳ್ಳ ಮತ್ತೆ ಮತ್ತೆ ಕಳ್ತನ ಮಾಡ್ತಾರಲ್ಲ ಆ ಟೈಪ್. ಕಳ್ಳರು ಬಿಟ್ಟ ತಕ್ಷಣ ಪ್ಲಾನ್ ಮಾಡಿರ್ತಾರೆ, ಇವತ್ತು ಯಾರು ಮನೆಗೆ ಹೋಗ್ಬೇಕು ಅಂತ ಹೊರಗೆ ಬಂದೇ ಬರ್ತಾರೆ ಆಗಲೇ ಅವರು. ಅದಕ್ಕೋಸ್ಕರ ಎಷ್ಟು ಸರ್ತಿ ಹೇಳಿದ್ರು ಬುದ್ಧಿ ಬರೋದಿಲ್ಲ ಅಂದರೆ ತಪ್ಪು ಹೇಳೋರು ಹಣೆಬರಣೆ ಅಷ್ಟು ಅಂತ ಅರ್ಥ. ಕಿಂಚಿತ್ ದ್ವೈಲಕ್ಷಣ್ಯಂ ಭೇದೋ ಅಭೇದೋ ಭೇದಾಭೇದೋ ಇತ್ಯಾದಿ ಹೇಳಿಬಿಟ್ಟು ಮುಂದೆ ಅಲ್ಲಿ ಅನೇಕ ವಿಚಾರನ ತಿಳಿಸಿ ಇನ್ನು ಸಿದ್ಧಾರ್ಥದಲ್ಲಿ ಪ್ರಾಮಾಣ್ಯ ಅದು ಅನ್ವ್ಯಾಖ್ಯಾನ ನೋಡೋಣಂತೆ. ಅಥ ಸಿದ್ಧಾರ್ಥೇ ಪ್ರಾಮಾಣ್ಯ ಸಿದ್ಧೇಶ್ಚ ಸಿದ್ಧಂ ಮಹಾಗುಣವತ್ವಂ ವಿಷ್ಣು. ವಿಷ್ಣುವಿಗೆ ಮಹಾಗುಣವತ್ವ ಸಿದ್ಧವಾಗುತ್ತೆ ಹೊರತು ನಿರ್ಗುಣತ್ವ ಸಿದ್ಧ ಆಗೋದಿಲ್ಲ. ಇದಿಷ್ಟು ವಾಕ್ಯಾರ್ಥದ ವಿಚಾರ. ಇನ್ನು ವಿಧ ಮಹವನ್ವಿಧ ಇತ್ಯಾದಿ ಅನೇಕ ವೇದ ಮಂತ್ರಗಳಿಗೆ ಅರ್ಥವನ್ನು ಬರೀತಾರೆ ಆಚಾರ್ಯರು. ಅದು ಎರಡನೇ ಭಾಗ. ಒಂದನೇ ಭಾಗ ಅದು, ಎರಡನೇ ಭಾಗ ಇದು. ಎಲ್ಲ ಮಂತ್ರ ಓದೋದಕ್ಕೆ ಹೇಳಿದ್ನಲ್ಲ, ತಿಂಗಳುಗಟ್ಟಲೆ ಐದಾರು ತಿಂಗಳು ಪಾಠ ಆಗಬೇಕು ಅದಕ್ಕೆ. ಅದಕ್ಕೆಲ್ಲ ಬೇಡ, ಒಂದು ವಾಕ್ಯ ಓದಿಬಿಟ್ರೆ ಸಾಕು. ಅರ್ಚತ ಪ್ರಾಚ್ಯತ ಯಾತಕ್ಕೆ ಓದಬೇಕಿದ್ದಾನೆ ಅಂದರೆ, ನಿತ್ಯ ಮಂಗಳಾರತಿ ಹೇಳಬೇಕಾದ ಮಂತ್ರ ಇದು. ಅದು ಇಲ್ಲಿರೋ ಮಂತ್ರ, ಅರ್ಚ ಋಗ್ವೇದದ ಮಂತ್ರ ಅದು. ಅರ್ಚತ ಪ್ರಾಚ್ಯತ ಪ್ರಿಯ ಮೇಧಾಸೋ ಅರ್ಚತ ಅರ್ಚಂತು ಪುತ್ರಕಾಹ ಉತ ಪುರಂ ನಾ ಧೃಷ್ಣು ಅರ್ಚತ. ಇದನ್ನ ಮಂಗಳಾರತಿ ಹೇಳಬೇಕಾದ್ದರಿಂದ ಅರ್ಥ ತಿಳ್ಕೋಬೇಕು. ಅರ್ಚತ ಅರ್ಚನೆ ಮಾಡಿರಿ, ಪ್ರಾಚ್ಯತ ವಿಶೇಷ ಅರ್ಚನೆ ಮಾಡಿರಿ, ಪ್ರಿಯ ಮೇಧಾಸಹ ಪ್ರಿಯ ಮೇಧಾಹ ಅಂತ ಅದಕ್ಕೆ ಅರ್ಥ. ಜ್ಞಾನಿ ಪ್ರಿಯರೇ, ನಿಮಗೆ ಜ್ಞಾನ ಬೇಕೋ ದೇವ್ರ ಪೂಜೆ ಮಾಡಿ ಅಂತ ಅರ್ಥ. ನಿಮಗೆ ಜ್ಞಾನ ಬೇಕು ಅಂದರೆ ದೇವ್ರ ಪೂಜೆ ಮಾಡಿ, ಜ್ಞಾನ ಕೊಡ್ತಾನೆ ದೇವ್ರು. ಒಂದು ವಸ್ತುನ ಯಾವಾಗ ಕೊಡ್ತಾರೆ? ಪೂಜೆ ಮಾಡಿದ್ರೆ ಕೊಡ್ತಾರೆ ದೇವ್ರಿಗೆ. ಜ್ಞಾನ ಕೊಡೋನು, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷಾಮ್ ಯಶೇಷತಃ. ಯಾವಾಗ ಕೊಡ್ತಾನೆ ದೇವ್ರಿಗೆ ಜ್ಞಾನನ? ಪೂಜೆ ಮಾಡಿದ್ರೆ ಕೊಡ್ತಾನೆ. ಅದಕ್ಕೆ ಪ್ರಿಯ ಮೇಧಾ ಸಹ ಅರ್ಚತ ಅತ್ಯಂತ ಪುತ್ರಕಾಹ ಭಾರಿ ಜ್ಞಾನಿಗಳು ದೇವ್ರ ಪೂಜೆ ಮಾಡಿ. ನಿಮಗೇನು ಗೊತ್ತಿರೋದ್ರು ದೇವ್ರ ಪೂಜೆ ಮಾಡಿ. ಅದಕ್ಕೆ ದೇವ್ರ ಜ್ಞಾನ ಕೊಡ್ತಾರೆ. ಜ್ಞಾನ ಇದೆ ದೇವ್ರ ಪೂಜೆ ಮಾಡಿ, ಜ್ಞಾನ ಇಲ್ಲ ದೇವ್ರ ಪೂಜೆ ಮಾಡಿ. ನಾವು ಜ್ಞಾನ ಇದ್ರೂ ಮಾಡೋದಿಲ್ಲ, ಜ್ಞಾನ ಹೇಗೂ ಇದೆ ಅಂತೇಳಿ. ಜ್ಞಾನ ಇಲ್ಲದೆ ಹೋದ್ರೂ ಮಾಡೋದಲ್ಲ ಹೇಗೂ ಇಲ್ಲ ಅಂತೇಳಿ. ಇದ್ರೂ ಮಾಡಿ ಇಲ್ಲದೆ ಹೋದ್ರೂ ಮಾಡಿ ಅಂತೇಳಿ. ಅರ್ಚಂತು ಪುತ್ರಕಾಹ ಉತಪುರಂ ನಧೃಷ್ಣು ಅರ್ಚತ ಅರೆ ಹುಷಾರು. ನೀವು ಪ್ರತಿಭೆ ಪೂಜೆ ಮಾಡಬೇಡಿ, ಮತ್ತೆ ಒಳಗಿರೋ ದೇವ್ರ ಪೂಜೆ ಮಾಡಿ ಅಂತ ಹೇಳ್ತಾರೆ. ಪೂಜೆ ಮಾಡಿ, ತಿಳಿದಿದ್ರೂ ಮಾಡಿ, ತಿಳಿದೇ ಹೋದ್ರೂ ಮಾಡಿ, ಪ್ರತಿಮೆಗಳನ್ನೇ ಪೂಜೆ ಮಾಡಬೇಡಿ, ಮತ್ತು ದೇಹಗಳನ್ನು ಪೂಜೆ ಮಾಡಬೇಡಿ, ಒಳಗಿರೋ ಅಂತರ್ಯಾಮಿ ದೇವರನ್ನು ಸನ್ನಿಧಾನ ಪೂಜೆ ಮಾಡಿ ಅಂತ ಹೇಳ್ತಾ ಅನುಸಂಧಾನ ಮಾಡ್ತಾರಾದ್ರಿಂದ ಅದೇ ಮಂಗಳಾರತಿ ಮಾಡಬೇಕಾದ್ರೆ ಜನಸಂಧಾನ ಬರಲಿ ಅಂತ ಹೇಳ್ತಿರೋದು. ಎದುರಿ ಕಾಣೋ ವಿಗ್ರಹ ದೇವರಲ್ಲ, ವಿಗ್ರಹದೊಳಗೆ ದೇವರಿದ್ದಾನೆ, ಅನುಸಂಧಾನ ಬರಲಿಕ್ಕೆ ಈ ಮಾತು ಬಂದಿರೋ ಅರ್ಥ ಬರೀತಾರೆ ಆಚಾರ್ಯರು. ಇಲ್ಲಿ ಅರ್ಚತ ಅಂದ್ರೆ ಪೂಜೆ, ಆಮೇಲೆ ಪ್ರಾಚ್ಯತ ಅಂದ್ರೆ ಪೂಜೆ. ರಿಪೀಟ್ ಆಗಲಿಲ್ಲ ಅಂದರೆ ಆಗಲಿಲ್ಲ. ಅರ್ಚನಂ ಯಜ್ಞಾದಿ, ಮೊದಲು ಅರ್ಚನೆ ಮಾಡಿ ಯಜ್ಞಾದಿಗಳನ್ನು ಮಾಡಿ ಅಂತ ಅರ್ಥ. ಪ್ರಾಚ್ಯನಂ ಅಂದರೆ ಜ್ಞಾನ ಧ್ಯಾನಾದಿ ಎರಡಿದೆ. ಅರ್ಚತ ಪ್ರಾಚ್ಯತ ಪೂಜೆ ಮಾಡಿ, ಭಾರಿ ಪೂಜೆ ಮಾಡಿ ಅಂದರೆ ಯಜ್ಞಯಾಗಾದಿಗಳನ್ನು ಮಾಡಿ ಪೂಜೆ ಮಾಡಿ, ಜ್ಞಾನ ಕಾರ್ಯ ಮಾಡಿ ದೇವ್ ಭಾರಿ ಪೂಜೆ ಮಾಡಿ ಅಂತ ಅರ್ಥ. ಸೊ ದೇವ್ರ ಪೂಜೆ ಪೂಜೆ, ಪಾಠ ಪ್ರವಚನಗಳೇನದು ದೊಡ್ಡ ಪೂಜೆ ಅಂತ ಹೇಳಿದ್ದಾರೆ. ಪಾಠ ಪ್ರವಚನಗಳು ದೊಡ್ಡ ಪೂಜೆ, ಅದು ದೇವ್ರ ಪೂಜೆ ಬಿಟ್ಟು ಪಾಠ ಪ್ರವಚನ ಬರಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಅದಕ್ಕೆ ದೇವ್ರ ಪೂಜೆ ಬಿಟ್ಟು ಅಧಿಕಾರನೇ ಬರೋದಿಲ್ಲ. ಆದ್ರಿಂದ ಹಾಗೇನೆ ಸಂಕೋಚ ಮಾಡಬೇಕು, ವಿಸ್ತಾರ ಮಾಡಬಾರ್ದು ಅಷ್ಟೇ. ದೇವ್ ಎಂಥ ಪ್ರಸಂಗದಲ್ಲೂ ಸನ್ಯಾನ್ನಿ ಬಿಡಬಾರದು, ದೇವ್ರ ಪೂಜೆ ಬಿಡಬಾರದು. ಆದ್ರೆ ಏನು ಮಾಡಬಹುದು ಪಾಠ ಪ್ರವಚನ ಬಂದ ಕಾಲಕ್ಕೆ? ಸ್ವಲ್ಪ ಚಿಕ್ಕದು ಮಾಡೋದು. ಸ್ವಲ್ಪ ಚಿಕ್ಕದು ಮಾಡೋದು ಅಂದ್ರೆ ಏನು? ಮಧ್ಯಾಹ್ನ ಬಿಟ್ಬಿಡೋದು, ಅರ್ಗೆ ಬಿಟ್ಬಿಡೋದು, ಹಾಗೆಲ್ಲ ಮಾಡಬಾರ್ದು. ಸಾವಿರ ನೂರು ಮಾಡೋದು, ನೂರು ಬಂದು ಹತ್ತು ಮಾಡೋದು, ಆ ರೀತಿ ಮಾಡಬೇಕೇ ಹೊರತು ಉಳಿದ ಭಾಗ ಬಿಡ್ಲಕ್ಕೆ ಬರೋದಿಲ್ಲ. ಅದು ಅರ್ಜೆಂಟ್ ಅಂದ್ರೆ ಗೇರ್ ಆಗ್ತಾ ಹೋಗ್ಲಿಕ್ಕೆ ಬರುತ್ತಾ? ಕೆಲವೆಲ್ಲ ಪ್ರೊಸೀಜರ್ ಬಿಡ್ಲಕ್ಕೆ ಬರೋದಿಲ್ಲ, ಕೆಲವು ಮಾತ್ರ ಕಟ್ ಮಾಡಬಹುದು, ಹೊರತು ಬೇರೆ ಮಾಡಕ್ಕೆ ಬರೋದಿಲ್ಲ. ಅದೇ ರೀತಿನೇ ದೇವ್ರ ಪೂಜೆಯಲ್ಲಿ ಯಾವುದೋ ಕಾಡು ಪೂರ್ತಿ ಮಂತ್ರ ಹೇಳಕ್ಕಾಗಲಿಲ್ಲ, ಒಂದೆರಡು ರುಕ್ ಹೇಳಿ ಅಷ್ಟೇ ಹೊರತು ಬಿಡೋದು ಸಾಧ್ಯತೆ ಇಲ್ಲ. ಎಲ್ಲ ಅರ್ಘ್ಯಪಾದ್ಯ ಆದರೆ ಕೊಡಲೇಬೇಕು, ಅದು ಅದರಲ್ಲಿ ವಿನಾಯಿತಿ ಇಲ್ಲ. ಮಂತ್ರ ಹೆಚ್ಚಿಲ್ಲ, ದ್ವಾದಶೋತ್ರ ಪೂರ್ತಿ ಹೇಳಕ್ಕಾಗಲಿಲ್ಲ, ಒಂದು ಅಧ್ಯಾಯ ಆದರೂ ಹೇಳಿ, ಆ ರೀತಿ ಮಾಡಬೇಕು. ಯಾವಾಗ ಸುಮ್ಮನೆ ದಿನ ಅಲ್ಲ, ಪಾಠ ಪ್ರವಚನ ಬರಬೇಕಾದ್ರೆ ಇದು ಅದೇ ಹೇಳಿದ್ದಾರೆ, ತಾವೇ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ಬಾರ್ದು. ಪಾಠ ಪ್ರವಚನದ ಅವಕಾಶ ಸಿಕ್ಕಾಗ ಅದನ್ನು ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ಅಂತ ಅರ್ಥ. ಇಲ್ಲದವರು ಮೂರು ತಾಸು ದೇವ್ರ ಪೂಜೆ ಆಗಿಬಿಟ್ರೆ ಎಂದು ಪಾಠ ಪ್ರವಚನ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಅದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಹೇಳಿದ್ದು, ಯಾವಾಗ ಪಾಠ ಇಲ್ಲವಾದ್ರೆ ವಿಸ್ತಾರವಾಗಿ ಮಾಡಿ, ಆಗ ಪಾಠ ಇಲ್ಲದ ದಿವಸ ಮೂರ್ನಾಲ್ಕು ಗಾಟಿ ಮಾಡಿ, ಏನು ಯೋಚನೆ ಇಲ್ಲ, ಅಲ್ಲೇ ಅನುಸಂಧಾನ ಮಾಡಕ್ಕೆ ಬರುತ್ತಾಗ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಯಾತಕ್ಕೆ ಅರ್ಥ ಹೇಳಬೇಕು ಅಂದರೆ ಪರಮಾತ್ಮನ ಹೇಳಿದ್ದಾರೆ, ದ್ರವ್ಯಮಯವಾದ ಯಜ್ಞಕ್ಕಿಂತ ಯಾವ ದೊಡ್ಡದೋ ಜ್ಞಾನಯಜ್ಞ ದೊಡ್ಡದಾದ್ರಿಂದಾಗಿನೇ ಯಾವುದೇ ಪೂಜೆಗಿಂತ ಪಾಠ ಪ್ರವಚನಗಳು ಭಾರಿ ದೊಡ್ಡದಾದ್ರಿಂದ ಅದನ್ನು ಮಾಡಿ. ಮತ್ತೆ ಪ್ರಿಯ ಮೇಧಾ, ಎಷ್ಟು ಜ್ಞಾನ ಇದ್ರೂ ಪೂಜೆ ಮಾಡಿ, ನೀವೀಗ ಚಿಕ್ಕವರಿದ್ದರೂ ಮಾಡಿ, ಎರಡು ಕಾರಣಕ್ಕೆ ಮಾಡಿ, ನಿಮಗೆ ಬೇಕು ಮಾಡಿ, ಉಳಿದವ್ರು ನೋಡಿ ಕಲಿತಾರೆ ಅದಕ್ಕೂ ಮಾಡಿ ಅಂತ ಹೇಳ್ತಾರೆ. ತಿಳಿದವ್ರು ಮಾಡಿದಾಗ ಉಳಿದವ್ರಿಗೆ ಏನಾಗುತ್ತೆ? ನ ಬುದ್ಧಿ ಭೇದಂ ಜನಯೇ ತಜ್ಞಾನಾಂ ಕರ್ಮ ಸಂಗೀನಾಂ. ದೊಡ್ಡವರು ಯಾವಾಗ ಪೂಜೆ ಸಂಧಾನ ಬಿಟ್ಟುಬಿಡ್ತಾರೆ, ಉಳಿದವ್ರು ಏನು ಮಾಡ್ತಾರೆ, ಅವರೇ ಬಿಟ್ಟರು ನಾವೇ ಯಾಕೆ ಮಾಡಬಾರ್ದು ಬಿಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ರನ್ನ ನೋಡೋದಕ್ಕಾರ ಏನು ಮಾಡಬೇಕು, ನೀವೀಗ ಮಾಡಿ ತೋರಿಸ್ಬೇಕು, ಅದಕ್ಕಾಗಿ ಮಾಡಿ. ಅನೇಕ ಅರ್ಥಗಳನ್ನು ತಿಳಿಸಿ ಅಂತರ್ಯ ಕಿಂ ತದರ್ಚನೀಯಂ ಧೃಷ್ಣು ಧೃಷ್ಟಂ ಪರಂ ಬ್ರಹ್ಮ ವಾಸುದೇವಾಖ್ಯಂ ಪುರಂ ದೇಹಂ ನಾರ್ಚತ. ದೇವರನ್ನು ಅರ್ಚನೆ ಮಾಡಿ, ವಿಗ್ರಹ ಪೂಜೆ ಮಾಡೋದಲ್ಲ, ಒಡಗಿರ ದೇವ್ರನ್ನ ಪೂಜೆ ಮಾಡಿ ಅಂತ ಹೇಳ್ತಾ. ಅದು ವಿಗ್ರಹ ಪೂಜೆ ಬಿಡಿ ಅಂತ ಹೇಳಲಿಲ್ಲ, ವಿಗ್ರಹವನ್ನೇ ದೇವರನ್ನು ತಿಳ್ಕೋಬಾರ್ದು. ನ ಪ್ರತೀಕೆ ನಹಿ ಸಹ ಅಂತ ಬ್ರಹ್ಮಸೂತ್ರ. ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯವ ನ ದೇಹ ಮಾನಿನೇ ಇತಿ ಭಾಗವತೆ. ರುದ್ರದೇವರು ಸತೀದೇವಿ ಹೇಳಿದ ಮಾತಿದೆ. ಯಾವಾಗಲೂ ಕೂಡ ನಮಸ್ಕಾರ ಮಾಡಬೇಕಾದ್ರೆ ಒಂದು ನಿಯಮ ಹೇಳ್ತಾರೆ, ಇನ್ನೇನು ತಿಳ್ಕೊಂಡಿರ್ಬೇಕು, ನಮಗಿಂತ ದೊಡ್ಡವ್ರು ಬಂದಿದ್ದಾರೆ ಅಂತ ತಿಳ್ಕೊಬೋಣ. ಏನಂತ ನಮಸ್ಕಾರ ಮಾಡಬೇಕಾಗ, ದೇಹಕ್ಕೆ ಮಾಡಲೇಬಾರ್ದು ಫಸ್ಟು, ಯಾಕೆ ಜಡ ಪದಾರ್ಥ ಅದು, ಮೊದಲೇ ಒಳಗಿರೋ ಜೀವಕ್ಕೆ ಮಾಡಬೇಕು. ನಮಗೆ ದೊಡ್ಡವರು ಬಂದರೆ ಸೋತವ್ರು ಒಳಗೆ ನಮಸ್ಕಾರ ಮಾಡಬೇಕು, ಆದ್ರೆ ಒಳಗಿರೋ ದೇವ್ರಿಗೆ ಮಾಡಬೇಕು. ಮತ್ತೆ ದೇಹ ಒಳಗೆ ಜೀವ ಒಳಗಿರೋ ಬಿಂಬರೂಪಿ ಪರಮಾತ್ಮ, ಹೀಗೆ ನಮಸ್ಕಾರ ಮಾಡಬೇಕು. ಯಾವುದೋ ಕಾರಣಕ್ಕೆ ನಮಗಿಂತ ದೊಡ್ಡವರು ಅಲ್ಲ ಅವರು, ಅನಿವಾರ್ಯ ನಮಸ್ಕಾರ ಮಾಡಿ. ಆಫೀಸ್ಗಳು ನಮಸ್ಕಾರ ಮಾಡಬೇಕು, ಏನಾಗಿರ್ತಾರೆ ಅವರೆಲ್ಲ, ಬೈಕೊಂಡೇ ಮಾಡಬೇಕಾಗ್ತದೆ. ಹೌದಲ್ಲ, ಅವಾಗೇನು ಮಾಡಬೇಕು, ಅವ್ರಿಗೆ ಮಾಡಬಾರ್ದು. ಸದೇಹ ಮಾನಿ ಹರೆಯೇ ಪ್ರಣಮೇತ್ ಕೇವಲಾಯವ. ದೊಡ್ಡವರಾಗಿದ್ದರೆ, ಯೋಗ್ಯರಾಗಿದ್ದರೆ ಅವರಿಗೂ ನಮಸ್ಕಾರ, ಒಳಗಿರೋ ಅಂತರ್ಯಾಮಿಯಾದ ದೇವ್ರಿಗೆ ನಮಸ್ಕಾರ. ಅಯೋಗ್ಯರಾಗಿದ್ದರೆ ನಮಸ್ಕಾರ ಮಾಡಲೇಬಾರ್ದು. ಅನಿವಾರ್ಯ ಮಾಡೋ ಪ್ರಸಂಗ ಬಂದರೆ ಒಡಗಿರ ದೇವರಿಗೆ ಮಾತ್ರ ಮಾಡಬೇಕೆ ಹೊರತು ಅವ್ರಿಗೆ ಮಾಡಬಾರ್ದು. ಇದು ನಿಯಮ ಇದೆ, ತಿಳಿಸ್ಯಾ. ವೃಂದಾವನ ಇದೆ, ಜಡ ಪದಾರ್ಥ, ಒಳ ರಾಯರಿದ್ದಾರೆ, ಅವಳು ದೇವರಿದ್ದಾರೆ. ಆ ರೀತಿ ಚಿಂತನೆ ಮಾಡಬೇಕೆ ಹೊರತು ಬರೀ ಜಡ ಪದಾರ್ಥಕ್ಕೆ ವೃಂದಾವನ ದೋಷ ರಾಯರೋದ್ಬಿಟ್ಟು ಏನಾಗುತ್ತಾಗ, ತಪ್ಪಾಗುತ್ತೆ. ರಾಯ ಜಡ ಪದಾರ್ಥನಾಗಿದ್ರೆ ಹೇಗೆ ವಿಗ್ರಹನ ದೇವರಲ್ಲೋ ವೃಂದಾವನೇ ಗುರುಗಳಲ್ಲ, ಸನ್ನಿಧಾನ ಇದೆ. ಅದನ್ನು ತಿಳಿಬೇಕೆ ಹೊರತು ಫೋಟೋನೇ ತಂದೆ ಅಲ್ಲ, ಫೋಟೋನ ಬಿಸಾಕೋದಿಲ್ಲ, ಆದರೆ ಅದೇ ತಂದೆಯಲ್ಲ. ಯಾಕೆ? ಅದು ರೆಪ್ರೆಸೆಂಟ್ ಮಾಡುತ್ತೆ ತಂದೆನ. ಆ ರೀತಿ ತಿಳ್ಕೋಬೇಕೆ ಹೊರತು ಬೇರೆ ಅಲ್ಲ. ಅದಕ್ಕೆ ಜಗನ್ನಾಥ ದಾಸರು ಒಂದಿಸುವೆ ವೃಂದಾವನ ಪ್ರತೀಕದಲ್ಲಿ ನಿರುತ ಅಂತ ಹೇಳ್ತಾರೆ. ವೃಂದಾವನ ಪ್ರತೀಕದಲ್ಲಿ ಆರಾಧನೆ ಮಾಡ್ತೇನೆ ಅಂತ ಹೇಳೋದ್ರಿಂದ ವೃಂದಾವನ ಪ್ರತೀಕ ಸನ್ನಿಧಾನ ಒಳಗಿದೆ ಎಂಬುದನ್ನು ತಿಳಿದಿರಬೇಕು. ಇಷ್ಟೆಲ್ಲ ತಿಳಿಸಿ ಒಂದು ಅನೇಕ ಅರ್ಥಗಳನ್ನು ಹೇಳ್ತಾ ಇಲ್ಲಿ ಬಂದಿರೋ ಮುಖ್ಯವಾದ ಇನ್ನೊಂದು ವಿಷಯ ಅಂದರೆ ಸರ್ವಶಬ್ದವಾಚ್ಯ ಪರಮಾತ್ಮ. ಸರ್ವಶಬ್ದಗಳಲ್ಲಿ ಧ್ವನ್ಯಾತ್ಮಕ ವರ್ಣಾತ್ಮಕ ಎಲ್ಲ ಸೇರಿದೆ. ಧ್ವನಿಗಳಲ್ಲೂ ಕೂಡ ದಧ್ರೋ ಮಥನ ಶಬ್ದಶ್ಚ. ಮೊಸರು ಕಡಿತಾನಂತೆ, ಈ ಶಬ್ದ ಆಗ್ತಿರುತ್ತೆ ಕಡದಾಗ. ಮಿಕ್ಸರ್ ಮಾಡಿದ್ರೆ ಶಬ್ದ ಅಂತ ಆಗುತ್ತಲ್ಲ, ಮಿಕ್ಸರೇ ಮಾಡಲಿ ಕಡಗೋಲೆ ಮಾಡಲಿ ಏನಾಗುತ್ತೆ, ಶಬ್ದ ಏನು ಹೇಳುತ್ತಂತೆ, ಹರಿಸರ್ವತ್ತಮತ್ತು ಹೇಳುತ್ತಂತೆ. ದಧ್ರೋ ಮಥನ ಶಬ್ದಶ್ಚಾಪಿ ಅಂತರ್ನಾದ ಸ್ವರೂಪತಃ ಭೀಷಕತ್ವಂ ಹರೇರ್ ಬ್ರೂಯಾತ್ ಅಂತರ್ನಾದೋ ಹಿ ಭೀಷಣೇ ಗಜ ಬೃಂಭಿತಮಪ್ಪೇವಂ ಧಿಕ್ಕಾರ ಸಹಿತಂ ವದೇತ್. ಆನೆ ಘೀಡಿಡುತ್ತೆ ಅಂತ ಕರೀತಾರೆ. ಓ, ಕೂಗಿದ ಒಂಥರ ನಡಿಗೋಗ್ಬಿಡುತ್ತೆ, ಅಂತ ಶಬ್ದ ಮಾಡುತ್ತ ಆ ದೇವರು ದೊಡ್ಡವರಂತ ಸಾರ್ತಾ ಇದೆ. ಧಿಕ್ಕಾರ, ದೇವ್ರ ಮುಂದೆ ನೀವೆಲ್ಲ ಯಾವ ಲೆಕ್ಕದ ಧಿಕ್ಕಾರ ಮಾಡುತ್ತೆ ಅಂತ ಅರ್ಥ. ಸ್ವರಿತೇನ ಸಮಾಯೋಗಾತ್ ಧಿಕ್ಕೃತೌ ಸ್ವರಿತೋ ಯತಃ ಮಹಾಮಂತ್ರಂ ಜಲಾದ್ಯೇಶ್ಚ ಯುಕ್ತಮೇತಾದೃಶಂ ಭವೇತ್. ಪಾದಭೂಷಾಚ ಧಿಕ್ಕಾರಂ, ಕಾಲ್ಗೆಜ್ಜೆಗಳಿದೆ ಅದು ಧಿಕ್ಕಾರ ಮಾಡುತ್ತಂತೆ. ಕಾಲ್ಗೆಜ್ಜೆಗಳು ಕೂಡ ನಡ್ಕೊಂಡು ಬಂದಾಗ ಶಬ್ದ ಮಾಡ್ತಾ ಮಾಡ್ತಾ ದೇವರನ್ನು ಸ್ತೋತ್ರ ಮಾಡ್ತಾ ಉಳಿದವರನ್ನು ನಿಂದೆ ಮಾಡುತ್ತಂತೆ. ಅದ್ಭುತತ್ವಂ ಹರಿಯರ್ ವಕ್ತಿ ಪಿಂಗಾ ಕಂಠಕ ಶಬ್ದವತ್. ಹಲ್ಲಿ ಲಚ್ಚಗುಟ್ಟುತ್ತಲ್ಲ, ನಾವು ಲಚ್ಚಗುಟ್ಟದ ಯಾವಾಗ ಬಿಡುತ್ತೆ, ಅಯ್ಯೋ ಪಾಪ, ಆಶ್ಚರ್ಯ ತೋರಿಸಲು ಲಚ್ಚಗುಟ್ಟುತ್ತೇವೆ. ಅಲ್ಲಿ ದೇವರು ಎಷ್ಟು ಆಶ್ಚರ್ಯ ಅಂತ ಲಚ್ಚಗುಟ್ಟುತ್ತಂತು. ಅಲ್ಲಿ ಲಚ್ಚಗುಟ್ಟ ಶಬ್ದಕ್ಕೆ ಏನರ್ಥ, ದೇವರ ಆಶ್ಚರ್ಯಕರ ಅಂತ ಹೇಳುತ್ತೆ. ಈಗ ಪ್ರತಿಯೊಂದು ಶಬ್ದಗಳನ್ನು ಕೂಡ ಯಾರು ಪರ ಮಾಡ್ಕೋಬೇಕು, ದೇವ್ರ ಪರ ಮಾಡಬೇಕು ಅಂತ. ಧ್ವನ್ಯಾತ್ಮಕ ಶಬ್ದವು ಕೂಡ ದೇವತಾ ಪರ ಅಂತ ತಿಳಿಸಿ ಯಾವುದೇ ಒಂದು ಕರ್ಮ ಸಾರ್ಥಕ ಆಗಬೇಕಾದ್ರೆ ಕೊನೆಗೆ ಒಂದು ಮಾತು ಹೇಳ್ತಾರೆ. ಏನೇ ಯಾವ ರೀತಿ ಕರ್ಮಾಚರಣೆ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಯಾವುದೇ ಹಂತದಲ್ಲೂ ಕೂಡ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯದೇವ ವಿದ್ಯೆಯ ಕರೋತಿ, ಜ್ಞಾನ ಇರಬೇಕು. ಶ್ರದ್ಧೆಯ ಕರೋತಿ, ಶ್ರದ್ಧೆ ಇರಬೇಕು. ಮತ್ತು ಉಪನಿಷದ ಕರೋತಿ, ಶಾಸ್ತ್ರೋಕ್ತ ಕೆಲಸ ಮಾಡಬೇಕು. ತದೇವ ವೀರ್ಯವತ್ತರಂ ಭವತಿ ಅಂತ ಉಪನಿಷತ್ತಿನ ವಾಕ್ಯ ಆಚಾರ್ಯ ಕನ್ಕ್ಲೂಡ್ ಮಾಡ್ತಾರೆ. ಭಗವದ್ಭಕ್ತಿ ಜ್ಞಾನ ವೈರಾಗ್ಯಪೂರ್ವಕಂಚ ಕರ್ಮ ಕರ್ತವ್ಯಂ. ಯಾವುದೇ ಕರ್ಮ ಮಾಡಬೇಕಾದ್ರೆ ಭಗವದ್ಭಕ್ತಿ, ಜ್ಞಾನ, ವೈರಾಗ್ಯ ಮೂರಿರಬೇಕು. ಇಲ್ಲದ ಹೋದ್ರೆ ಕರ್ಮ 100% ಫಲ ಕೊಡೋದಿಲ್ಲ. ಮೂರರಲ್ಲಿ ಒಂದು ಹೋದ್ರೆ ಎಷ್ಟು ಪರ್ಸೆಂಟ್ ಹೋಗುತ್ತೆ? 33.33 ಹೊರಟೋಯ್ತು. ಎರಡು ಹೋಗ್ಬಿಟ್ರೆ ಫೇಲು, 33.3 ಉಳ್ಕೊಂತ ಅಷ್ಟೇ. ಸೊ ಮೂರು ಹೋದ್ರೆ ಸೊನ್ನೆ. ಆದ್ರಿಂದ ಮೂರರಲ್ಲಿ ಕೂಡ ಯಾವುದು ಬಿಡಬಾರದು. ಭಗವದ್ಭಕ್ತಿ, ಜ್ಞಾನ, ವೈರಾಗ್ಯ ಮೂರು ಇಟ್ಕೊಂಡು ಕರ್ಮ ಮಾಡಿದ್ರೇ ಅದು ಸಾರ್ಥಕ ಕರ್ಮ. ಇಲ್ಲದ ಹೋದ್ರೆ ಫಲ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು, ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ. ಏನೇ ಕೆಲಸ ಮಾಡಲಿ ಕೃಷ್ಣಾರ್ಪಣ ಅನ್ನಲೇಬೇಕು ಅಂತ ಭಾಗವತದ ವಾಕ್ಯವನ್ನು ಕೊಟ್ಟುಬಿಟ್ಟು ಮುಕ್ತಾಯ ಮಾಡ್ತಾರೆ. ನಮೋ ನಾರಾಯಣಾಯ ಅಜಭವ ಚಕ್ರೋಷ್ಠ ಋಮುಖೈ ಸದಾ ವಂದಿತ ಪಾದಾಯ ಶ್ರೀಪಾಯ ಪ್ರೇಯಸೇಹಿಕಂ. ನಮೋ ನಾರಾಯಣಾಯ ಅಜ ಭವ ಚಕ್ರ ಉಷ್ಣ ಋಮುಖೈ. ಅಜ ಬ್ರಹ್ಮದೇವರು, ಚಕ್ರ ಭವ ರುದ್ರದೇವರು, ಚಕ್ರ ಇಂದ್ರದೇವರು, ಉಷ್ಣ ಋಕ್ ಅಂದರೆ ಬಿಸಿ ಉಷ್ಣ ಕಿರಣ ಸೂರ್ಯ ಮೊದಲಾದವರಿಂದ ಸದಾ ವಂದಿತ ಪಾದಾಯ, ಸದಾ ವಂದಿತ ಪಾದನಾದ ನಾರಾಯಣ ನಿನಗೆ ನಮಸ್ಕಾರ. ಶ್ರೀಪಾಯ ಲಕ್ಷ್ಮೀಪತಿ ನೀನು, ಅಧಿಕಂ ಪ್ರೇಯಸಿ ಅತ್ಯಂತ ಪ್ರಿಯ ನನಗೆ ಅಂತ ಪರಮಾತ್ಮ ನಮಸ್ಕಾರ ಅಂತೇಳಿ ಆಚಾರ್ಯರು ಕರ್ಮ ನಿರ್ಣಯ ಮುಕ್ತಾಯ ಮಾಡ್ತಿದ್ದಾರೆ. ಮುಂದೆ ಅಲ್ಲಿಗೆ ದಶಪ್ರಕರಣಗಳು ಮುಗಿದು, ನಾಳೆಯಿಂದ 10 ಉಪನಿಷತ್ತುಗಳು. ನಾಳೆ ಈಶಾವಾಸ್ಯ ಉಪನಿಷತ್ತು, ಅದು ಈಶಾವಾಸ್ಯ ಉಪನಿಷತ್ತು ಚಿಕ್ಕ ಉಪನಿಷತ್ತು, ಆದರೆ ಬಹಳ ಪೂರ್ವ ಉಪಾಸನೆ ಬೇಕಾದ ಅನೇಕ ವಿಷಯಗಳು ಬರುತ್ತಾದ್ರಿಂದ ನಾಳೆ ಇಡೀ ದಿವಸ ಅದೇ, ಚಿಕ್ಕದಾದರೂ ಕೂಡ ಇಡೀ ದಿವಸ ಅದು. ಆಮೇಲೆ ತಲವಕಾರ, ಆಮೇಲೆ ತೈತ್ತರಿಯ, ಈ ಕ್ರಮದಲ್ಲಿ 10 ದಿವಸಕ್ಕೆ 10 ಉಪನಿಷತ್ತುಗಳು ಮುಗಿಯುತ್ತೆ. ನಾಳೆಯಿಂದ ಅದನ್ನು ಸರಿಯಾಗಿ ಯಥಾ ಪ್ರಕಾರ ಸರಿಯಾದ ಟೈಮಿಗೆ ಶುರು ಮಾಡಿ ಉಪನಿಷತ್ ಭಾಷ್ಯಗಳು 10 ಪ್ರಕರಣ, 10 ಉಪನಿಷತ್ ಭಾಷ್ಯಗಳು, ಅಲ್ಲಿ 20 ಗ್ರಂಥ ಮುಗಿದಾಗುತ್ತೆ. ಮುಂದಿನ 10 ಮುಗಿಯೋ ಹೊತ್ತಿಗೆ ಆ ರೀತಿ ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಶ ಮಹಂಸೇನ ಪ್ರಿಯತಾಂ ಕಮಲಾಲಯ. ಮಂಗಳಂ ಭಗವಾನ್.